Rama. ಬದುಕಿನಲ್ಲಿ ಕೇಡು ಬಂದಾಗ ನಾವು ಅದಕ್ಕೆ ಯಾರ್ಯಾರನ್ನೂ ಹೊಣೆ ಮಾಡ್ತೇವೆ. ಚೆನ್ನಾಗಿದ್ದೆ, ಓ ಇವನಿಂದ ತೊಂದರೆಯಾಯಿತು, ಓ ಅವನು ನನಗೆ ಸಂಕಟವನ್ನು ತಂದೊಡ್ಡಿದ, ಉಪದ್ರವವನ್ನು ಮಾಡಿದ, ಇವನು ಇಲ್ಲದಿದ್ರೆ ನಾನು ಚೆನ್ನಾಗಿರ್ತಿದ್ದೆ ಎನ್ನುವ ಹಾಗೆ ಭಾವಿಸ್ತೇವೆ. ಆದರೆ ಕರ್ಮ ಸಿದ್ಧಾಂತವು ಹೇಳ್ತದೆ, ನಿನ್ನ ಸುಖಕ್ಕೆ ನೀನೇ ಕಾರಣ, ನಿನ್ನ ದುಃಖಕ್ಕೆ ನೀನೇ ಕಾರಣ, ನಿನ್ನ ಬದುಕಿಗೆ ನೀನೇ ಸೃಷ್ಟಿಕರ್ತ. ನೀನೇನಾಗಿದೆಯೋ ಅದು ನಿನ್ನಿಂದಲೇ, ಮತ್ತು ನೀನೇನಾಗಲಿರುವೆಯೋ ಅದು ಕೂಡ ನಿನ್ನಿಂದಲೇ. ಹಾಗಾಗಿ ಯಾರ ಕಡೆಗೂ ನೋಡಬೇಡ, ನಿನ್ನನ್ನು ನೋಡ್ಕೋ. ನೀನು ಸಂಕಟ ಬಂದಾಗ ತಮ್ಮಂತ ನೋಡ್ಕೊಳ್ಳುವಂಥದ್ದು ಬಹಳ ಕಡಿಮೆ, ಅವರಿವ್ರ ಕಡೆ ನೋಡೋರೇ ಹೆಚ್ಚು. ಎಲ್ಲೋ ದಶರಥ ಅಂತವರು ಕೇಳು ಬಂದಾಗ ಎಲ್ಲಿಂದ ಬಂತು ಎಂಬುದನ್ನ ಅನ್ವೇಷಿಸ್ತಾರೆ, ಸರಿಯಾದ ಮೂಲಕ್ಕೆ ತಲುಪ್ತಾರೆ. ಆರನೆಯ ರಾತ್ರಿ ರಾಮನು ಕಾಡಿಗೆ ಹೊರಟು, ಅದು ಆರನೆಯ ರಾತ್ರಿ. ಮೊದಲ ರಾತ್ರಿ ತಮಸಾ ತೀರದಲ್ಲಿ, ಎರಡನೇ ರಾತ್ರಿ ಗಂಗಾ ತೀರದಲ್ಲಿ, ಮೂರನೇ ರಾತ್ರಿ ಯಾವುದೋ ಒಂದು ಮರದ ಬುಡದಲ್ಲಿ, ನಾಲ್ಕನೇ ರಾತ್ರಿ ಪ್ರಯಾಗದಲ್ಲಿ, ಐದನೇ ರಾತ್ರಿ ಯಮುನಾ ತೀರದ ಯಾವುದೋ ಒಂದು ಮರದ ಬುಡದಲ್ಲಿ, ಆರನೇ ರಾತ್ರಿ ಚಿತ್ರಕೂಟದಲ್ಲಿ. ಹೀಗೆ ಆರು ರಾತ್ರಿಗಳಲ್ಲಿ ರಾಮ ಚಿತ್ರಕೂಟವನ್ನು ತಲುಪಿದ್ದಾನೆ. ಆರನೇ ರಾತ್ರಿಯ ಸಂದರ್ಭದಲ್ಲಿ ಸುಮಂತ್ರ ಮರಳಿ ಬಂದಿದ್ದಾನೆ ಇಲ್ಲಿಗೆ, ದಶರಥನ ಬಳಿಗೆ ಮರಳಿ ಬಂದಿದ್ದಾನೆ. ಆರನೇ ರಾತ್ರಿ ದಶರಥನ ಪಾಲಿಗೆ ಕಾಲರಾತ್ರಿ ಆಯಿತು. ರಾಮನು ಹಿಂದಿರುಗುವ ಅಂದ್ರೆ ಸದ್ಯದಲ್ಲೇ ಹಿಂದಿರುತ್ತಕ್ಕಂಥ 14 ವರ್ಷದ ನಂತರದ ಮಾತು ಬೇರೆ, ಈಗ ರಾಮ ಹಿಂದಿರುಗಿ ಬರ್ತಾನೆ ಎನ್ನುವ ಕೊನೆಯಾಚೆಯು ಕಮರಿತು, ಶೂನ್ಯ ರಥ ಮರಳಿತು. ಅಂದು ಎಂದೂ ಇಲ್ಲದಂತೆ ಕೌಸಲ್ಯು ಕೂಡ ಕೆಲವು ಕಠೋರವಾದ ಮಾತುಗಳನ್ನ ದಶರಥನಿಗೆ ಆಡ್ತಾಳೆ. ಆದರೆ ಮತ್ತೆ ಪಶ್ಚಾತ್ತಾಪ ಪಡ್ತಾಳೆ, ಮರಳಿ ಲಭಿಸ್ತಾಳೆ ದಶರಥನಿಗೆ. ದಶರಥನಿಗೆ ಉಳಿದಿದ್ದಷ್ಟೇ, ಯಾರನ್ನ ಕಾಡಿಗೆ ಕೊಡಗಿದನೋ ಆ ರಾಮ, ಮತ್ತು ಕೊನೆಗೆ ಆ ರಾಮನ ತಾಯಿ ಯಾರನ್ನ ಕಾಡಿಗೆ ಕೊಡಗಿದನೋ ಅವನು ಒಂದು ಮಾತನ್ನೂ ಆಡಲಿಲ್ಲ, ಒಂದಿಷ್ಟು ಬೇಸರಿಸಿಕೊಳ್ಳಲಿಲ್ಲ ತಂದೆಯ ಮೇಲೆ. ಅವನ ತಾಯಿಗೆ ಕೊಂಚ ಬೇಸರ ಆಗಿದೆ, ಕೊಂಚ ಏನು ಧಾರಾಳ ಬೇಸರ ಆಗಿದೆ. ಆದರೂ ಗಂಡ ವಿಪರೀತ ನೋಯುವಾಗ, ತನಗೆ ಕೈ ಮುಗಿಲಿಕ್ಕೆ ಬರುವಾಗ ಆಕೆ ತನ್ನ ಸುಸ್ಥಿತಿಗೆ ಮರಳಿ ಗಂಡನನ್ನು ಒಪ್ಪಿಕೊಳ್ತಾಳೆ. ಇದೆರಡೇ, ಅವನು ಯಾರಿಗೆ ಬಹಳ ತೊಂದರೆ ಮಾಡಿದ್ನ, ಒಬ್ಬಳಿಗೆ ಕೌಸಲಿಗೆ ಮೊದಲು ಬುದ್ಧಿಪೂರ್ವಕವಾಗಿ ಮಾಡಿದ್ದು, ಆಮೇಲೆ ಅದು ವಿಧಿ ರಾಮನಿಗೆ, ಅದು ವಿಧಿಯೇ, ಅವನ ಕೈಲೇನು ಇರಲಿಲ್ಲ. ಅವರೇ ಉಳಿದಿದ್ದ ಅವನಿಗೆ ದಶರಥನಿಗೆ ಕೊನೆಗೆ. ಹಾಗೆ ವಿಪರೀತ ದುಃಖದ ಸ್ಥಿತಿಯಲ್ಲಿ ತಾನು ಬದುಕಲಾರನೆಂಬುದು ಅರ್ಥವಾಗುವಂತಹ ಒಂದು ಸ್ಥಿತಿಯಲ್ಲಿ ಅವನಿಗೆ ಅದು ನೆನಪಾಯಿತು. ಅರ್ಧರಾತ್ರಿ ದಶರಥ ಸಂಸ್ಮರನ್ ದುಷ್ಕೃತಂ ಕೃತಂ, ಅರ್ಧರಾತ್ರಿಯ ಹೊತ್ತಿನಲ್ಲಿ ತನ್ನ ದುಷ್ಕೃತವನ್ನ ತನ್ನ ಪಾಪವನ್ನ ಸ್ಮರಿಸಿಕೊಂಡ. ಕೌಸಲ್ಯಗೆ ಹೇಳ್ತಾನೆ ದಶರಥ, ಅವಳು ಕೇಳಿದ್ಲೋ ಬಿಟ್ಲೋ ಅವಳಿಗೆ ಎಚ್ಚರ ಇದೆಯಲ್ಲೋ ಗೊತ್ತಿಲ್ಲ, ಇದು ಮುಗಿಯ ಹೊತ್ತಿಗೆ ಅಂತ ಅವಳಿಗೆ ಯಾವ ಎಚ್ಚರವೂ ಇಲ್ಲ. ಒಂದೋ ಕಥೆಯ ಮಧ್ಯದಲ್ಲಿ ನಿದ್ದೆ ಬಂದಿರಬಹುದು, ಅಥವಾ ಮೊದಲೇ ನಿದ್ದೆ ಬಂದಿತ್ತು, ಇಬ್ಬರಿಗೂ ಕೂಡ ಶ್ರಮದ ನಿದ್ದೆ ಇರು, ಅತ್ಯಾಯಾಸದ ನಿದ್ದೆ ಇರು, ಎಚ್ಚರ ಆಗದೇ ಇರಬಹುದು. ಆ ಸಾಧ್ಯತೆಯೇ ತುಂಬಾ, ಯಾಕೆಂದ್ರೆ ಎಲ್ಲಿಯೂ ಕೌಸಲ್ಯ ಪ್ರತಿವಚನ ಇಲ್ಲ ಈ ಕಥೆಯಲ್ಲಿ. ದಶರಥ ಅದು ಏಕಮುಖ, ಅದು ಅವನು ಹೇಳ್ತಾ ಇದ್ದಾನೆ ಹೊರತು ಅದಕ್ಕೆ ಯಾರು ಹೂ ಹೂ ಅನ್ನೋರು ಯಾರು ಕಾಣ್ತಾ ಇಲ್ಲ. ಇಲ್ಲಿ ಕೌಸಲ್ಯಗೆ ದಶರಥ ಹೇಳಿದ್ದೇನು, ಯದಾಚರತಿ ಕಲ್ಯಾಣಿ ಶುಭಂ ವಾ ಇದು ವಾ ಶುಭಂ ತದೇವ ಲಭತೆ ಭದ್ರೆ ಕರ್ತ ಕರ್ಮಜಮಾತ್ಮನಃ. ಶುಭವಾಗಲಿ ಅಶುಭವಾಗಲಿ, ಒಳಿತಾಗಲಿ ಕೆಡುಕಾಗಲಿ, ನಾವೇನ್ ಮಾಡ್ತೇವೋ ಅದನ್ನೇ ನಾವು ಪಡ್ಕೊಳ್ತೇವೆ. ಕರ್ತ ಕರ್ಮಜಮಾತ್ಮನ, ಕರ್ತ ನಾವೆಲ್ಲ ಕರ್ತರುಗಳು, ನಾವು ಕೆಲಸ ಮಾಡ್ತಾ ಇರ್ತೇವಲ್ಲ, ಕ್ರಿಯೆಗಳು ನಡೀತಾ ಇರ್ತೇವೆ ನಮ್ಮ ಕಡೆಯಿಂದ. ನಾವುಗಳು ಕರ್ಮಜಂ, ನಮ್ಮ ಕರ್ಮದಿಂದ ಉಂಟಾಗಿರ್ತಕ್ಕಂಥ ಪಾಪವನ್ನು ಪುಣ್ಯವನ್ನು ಪಡೆದೇ ಪಡೆಯುತ್ತೇವೆ, ಅನುಭವಿಸಿ ಅನುಭವಿಸ್ತೇವೆ ಅಂತ ಹೇಳಿದಕ್ಕೆ ಒಂದಷ್ಟು ಮಾತುಗಳನ್ನು ಪೋಷಕವಾಗಿ ಕೊಡ್ತಾನೆ. ಬಳಿಕ ಕಥೆಯಂತ ಅರ್ಥ ಮಾಡ್ತಾನೆ. ದೇವಿ ಅನೂಢಾತ್ಮ ಅಭಾವ, ಕೌಸಲ್ಯ ನಿನಗಿನ್ನೂ ಮದುವೆ ಆಗಿರಲಿಲ್ಲ, ಇವನಿಗೂ ಆಗಿಲ್ಲ, ದಶರಥನಿಗೂ ಆಗಿಲ್ಲ. ಅನೂಢಾತ್ವಮ ಭವ ಯುವರಾಜೋ ಭವಾಮ್ಯಹಂ. ಈಗ ರಾಮನಿಗೆ ಯಾವ ಪಟ್ಟವನ್ನು ಕಟ್ಟಲಿಕ್ಕೆ ಹೊರಟಿದ್ನೋ ಆ ಪಟ್ಟದಲ್ಲಿ ದಶರಥ ಇದ್ದ. ಆಗ ಅಜನು ಮಹಾರಾಜ, ಇವನು ಯುವರಾಜ ದಶರಥ, ಸಣ್ಣವನು ಇವನು, ಕುಮಾರ ಇವನು, ಸಣ್ಣವನು ಅಂದ್ರೆ ಯೌವನಕ್ಕೆ ಬಂದಿದ್ದಾನೆ, ಬರ್ತಾ ಇದ್ದಾನೆ, ಯುವರಾಜನಾಗಿದ್ದ. ಆಗ ಒಂದು ಸಂದರ್ಭ, ಮಳೆಗಾಲ ಬಂತು ನೋಡು, ಪ್ರಾವೃಡನು ಪ್ರಾಪ್ತ, ಅಪೇಕ್ಷೆಗಳನ್ನು ಬೆಳೆಸುವ ಕೆಲವು ಬಗೆಯ ಅಪೇಕ್ಷೆಗಳನ್ನು ಬೆಳೆಸುವಂತಹ ಮಳೆಗಾಲವು ಪ್ರಾಪ್ತವಾಯಿತು. ಮಳೆಗಾಲ ಅಂದ್ರೆ ಏನು? ಸೂರ್ಯನು ತನ್ನ ತೀಕ್ಷ್ಣವಾದ ಕಿರಣಗಳಿಂದ ಭೂಮಿಯ ರಸವನ್ನೆಲ್ಲ ಹೀರಿ, ಹೀರುವಷ್ಟು ಹೀರಿ, ಭೂಮಿಯ ನಾನಾ ಪ್ರಕಾರದ ರಸಗಳನ್ನು, ಏನ್ ಬಾಯಾರಿಕೆಯೋ ಗೊತ್ತಿಲ್ಲ, ಎಲ್ಲವನ್ನೂ ಹೀರಿಕೊಂಡು ಬಳಿಕ ದಕ್ಷಿಣ ದಿಕ್ಕಿಗೆ ಪರೇತಾಚರಿತಾಂ ಭೀಮಾಂ, ಘೋರವಾದ ದಕ್ಷಿಣ ದಿಕ್ಕನ್ನು ರವಿ ಪ್ರವೇಶ ಮಾಡತಕ್ಕಂಥ ಸಂದರ್ಭ. ದಕ್ಷಿಣಾಯನ ಅಂತ ಕರಿತೇವೆ ನಾವು ಅದನ್ನು, ಉತ್ತರಾಯಣ ದಕ್ಷಿಣಾಯನ. ಮಳೆಗಾಲ ಬರಬೇಕಾದ್ರೆ ದಕ್ಷಿಣಾಯನ ಬರಬೇಕು, ದಕ್ಷಿಣಾಯನ ಜೊತೆಗೆ ಮಳೆ ಪ್ರಾರಂಭ ಆಗುವಂಥದ್ದು. ಹಾಗೆ ಸೂರ್ಯನು ಉತ್ತರದಿಂದ ದಕ್ಷಿಣಕ್ಕೆ ವಾಲ್ತಾನೆ. ಸೂರ್ಯ ನೆಟ್ಟಿಗೆ ಮಧ್ಯ ಇರೋದು ಯಾವುದೊಂದು ಸಂದರ್ಭದಲ್ಲಿ ಮಾತ್ರ, ಕೆಲವು ಒಂದೆರಡು ಸಂದರ್ಭದಲ್ಲಿ ಮಾತ್ರ, ಉಳಿದಂತೆ ಒಂದು ಈ ಕಡೆಗೆ ಅಥವಾ ಈ ಕಡೆಗೆ, ಪೂರ್ವ ಪಶ್ಚಿಮವಾಗಿ ಅವನ ಗತಿ ಇರ್ತದಲ್ಲ, ಒಂದು ಸ್ವಲ್ಪ ಈ ಕಡೆಗೆ ವಾದಿರ್ತಾನೆ ಉತ್ತರದ ಕಡೆಗೆ, ಅಥವಾ ಸ್ವಲ್ಪ ಈ ಕಡೆಗೆ ವಾದಿರ್ತಾನೆ, ಅದೇ ಉತ್ತರಾಯಣ ಮತ್ತು ದಕ್ಷಿಣಾಯನಗಳು ಅಂತ. ಹಾಗೆ ದಕ್ಷಿಣಾಯನ ಪ್ರಾರಂಭವಾಗ್ತಾ ಇರತಕ್ಕಂಥ ಸಂದರ್ಭ, ಉಷ್ಣ ಮಂತ್ರದಶೆಯೇ ಸದ್ಯ, ಕ್ಷಿಪ್ರವಾಗಿ ಈ ಧಗೆಯು ಕಡಿಮೆಯಾಯಿತು, ಮಾಯವಾಯಿತು ಅಂತರ್ಧತೆ. ಅವತ್ತಿನ ಕಾಲ ಸ್ನಿಗ್ಧವಾದ ಜಲಪೂರ್ಣವಾದ ಮೇಘಗಳು ಕಾಣಿಸಿಕೊಂಡವು. ಆಗ ಸಂತೋಷಪಟ್ಟವರು ಯಾರೆಲ್ಲ? ಭೇಕ, ಸಾರಂಗ, ಬರಿಹಿ. ಭೇಕ ಅಂದ್ರೆ ಕಪ್ಪೆ, ಸಾರಂಗ ಅಂದ್ರೆ ಅದಕ್ಕೆ ತುಂಬಾ ಅರ್ಥಗಳಿದೆ, ಒಂದು 28 ಅರ್ಥ ಇದೆ ಅದಕ್ಕೆ. ಚಾತಕ ಪಕ್ಷಿ, ಅದು ಕಾಯ್ತಾ ಇರ್ತದೆ ಮಳೆಗಾಲವನ್ನು. ಬರಹಿ ಅಂದ್ರೆ ನವಿಲು, ಬರಹ ಅಂದ್ರೆ ಗರಿ ಇದೆ, ಅದರ ಗರಿಗೆ ಬರಹ ಅಂತ ಹೇಳ್ತಾರೆ, ಅದರ ಪುಕ್ಕಗಳು, ಅದು ಉಳ್ಳದ್ದು ಬರಹಿ, ಬೇರೆ ಯಾರಿಗೂ ಇಲ್ಲ ಅದಕ್ಕಿದ್ದ ಹಾಗೆ ಅಂತೆ. ಈ ಮೂರು ಬಹಳ ಇಷ್ಟಪಡುವಂಥವು, ಕಪ್ಪೆಗೂ ಮಳೆಗಾಲ ಅಂದ್ರೆ ಬಹಳ ಪ್ರೀತಿ. ಮಳೆಗಾಲ ಬಂದ ಕೂಡಲೇ ಮಂತ್ರ ಹೇಳಕ್ ಶುರು ಮಾಡಿದ್ರೆ ಕಪ್ಪೆ ವಟ 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 ವಟ, ಅದು ಏನ್ ಹೇಳ್ತೋ ಏನ್ ಬಿಡ್ತೋ ಅದು. ಇನ್ನು ಸಾರಂಗ ಚಾತಕ ಪಕ್ಷಿ ಅಂತೂ ಅದು ಮಡೀ ಮಡಿ, ಬೇರೆ ನೀರು ಕುಡಿಯೋದೇ ಇಲ್ಲ, ಅದು ನೆಲಕ್ಕೆ ಬಿದ್ದರೆ ನೀರು ಮುಟ್ಟೋದಿಲ್ಲ ಅಂತ. ಮೋಡದಿಂದ ಸುರಿದ ನೀರು ನೆಲಕ್ಕೆ ಬೀಳುವ ಮೊದಲು ಕುಡಿಬೇಕು ಅದು, ಅದು ನೀರು ಕುಡಿಯೋ ಕ್ರಮ ಅಷ್ಟೇ ಅದರದ್ದು. ಹಾಗಾಗಿ ಮಳೆ ಬರಬೇಕು, ಅದರ ಬಾಯಾರಕ್ಕೆ ಹಿಂಗಬೇಕು, ಹಿಂಗಿದ್ರೆ ಬಾಯಾರಕ್ಕೆ ಹಿಂಗುವ ಪ್ರಶ್ನೆ ಇಲ್ಲ. ಕವಿ ಸಮಯದಲ್ಲಿ ಇದಕ್ಕೆ ಬೆನ್ನಿನಲ್ಲಿ ಬಾಯಿ ಇದೆ ಅಂತ ಹೇಳ್ತಾರೆ, ಅಂದ್ರೆ ಎಷ್ಟು ಮಟ್ಟಿಗೆ ಸೌಲಭ್ಯ ಇದೆ ಅಂದ್ರೆ ಮಳೆ ನೀರು ಕುಡಿಯೋದಕ್ಕೆ ಅಂತ. ಬೆನ್ನಿನಲ್ಲಿ ಬಾಯಿ, ಹಾಗಾಗಿ ಕೂಡಲೇ ಕುಡಿದು ಬಿಡಬಹುದು ಮಳೆ ಮಳೆ ಬೀಳ್ತಿದ್ದ ಹಾಗೆ ಅಂತ. ಈ ಮೂರು ಬಹಳ ಸಂತೋಷಪಟ್ಟು ಅಂತಹ ಮಳೆಗಾಲ ಬಂತು. ಪಕ್ಷಿಗಳು ಕ್ಲಿನ್ನ ಪಕ್ಷೋತ್ತರಾಹ, ರೆಕ್ಕೆಯೆಲ್ಲ ಒದ್ದೆ ಪಕ್ಷಿಗಳದ್ದು, ಬಹು ಕಷ್ಟದಿಂದ ಅವು ವೃಕ್ಷವನ್ನು ಸೇರಬೇಕು, ಯಾಕಂದ್ರೆ ರೆಕ್ಕೆ ಒದ್ದೆ ಆಗಿರ್ತದಲ್ಲ, ಹಾಗೆ ಆ ಕಾರಣದಿಂದಾಗಿ. ಮರಗಳ ಕಥೆ ಏನಪ್ಪ ಅಂದ್ರೆ, ಮಳೆಗಾಲದ ಗಾಳಿಯಿಂದ ಅದರ ತಲೆಯೆಲ್ಲ ಹೀಗೆ ಹೀಗೆ ಆಗ್ತಾ ಇದೆ. ಅವಧೂತಾಗ್ರಾನ್, ವಾತಾವಧೂತಾಗ್ರಾನ್, ತಲೆಯನ್ನ ಅತ್ತ ಇತ್ತ ಮಳೆಗಾಳಿಯಿಂದಾಗಿ ಆಡಿಸ್ತಾ ಇದೆ, ಅಲ್ಲಿ ಹೋಗಿ ಸೇರ್ಕೋಬೇಕು ಪಾಪ ಇದು ಈ ಪಕ್ಷಿ. ಇದು ಕೂಡ ಪೂರ್ತಿ ಒದ್ದೆಯೇ, ಅದು ಒದ್ದೆಯೇ. ಪರ್ವತ ಹೇಗೆ ಕಾಣ್ತಾ ಇತ್ತು ಹಾಗಂದ್ರೆ, ಜಲರಾಶಿಯಂತೆ, ಚಲನೆ ಇಲ್ಲದ ಜಲರಾಶಿಯಂತೆ ಪರ್ವತ ಕಾಣ್ತಾ ಇತ್ತು. ತೋಯ ರಾಶಿರಿವ ಅಚಲಹ ಅಂತ, ಯಾಕೆಂದ್ರೆ ಬಿದ್ದ ಮಳೆ, ಬಿದ್ದ ನೀರು, ಬೀಳ್ತಾ ಇರುವ ನೀರು, ನೀರೇ. ಮೊದಲೇ ಮಳೆ ಬಿದ್ದು ಒದ್ದೆ ಆಗಿದೆ ಪರ್ವತ ಪೂರ್ತಿ, ಬೀಳ್ತಾ ಇದೆ. ಹೀಗಾಗಿ ಪರ್ವತವೇ
ಜಲಪರ್ವತದಂತೆ, ಜಲರಾಶಿಯಂತೆ, ಚಲಿಸದ ಜಲರಾಶಿಯಂತೆ ಕಾಣ್ತಾ ಇತ್ತು. ಅಲ್ಲಿ ಚಾತಕ ಪಕ್ಷಿಗಳು ಮತ್ತವಾಗಿದ್ದವು, ನೀರು ಕುಡಿದು ಮತ್ತವಾಗಿದ್ದವು. ನೀರು ಕುಡಿದು ಅಮಲು ಬಂದಿತ್ತು ಅವಕ್ಕೆ ಅಂತ, ಯಾಕಂದ್ರೆ ನೀರೇ ಅಷ್ಟು ರುಚಿಕರ ಅದಕ್ಕೆ, ಚಾತಕ ಪಕ್ಷಿಗೆ. ಮನುಷ್ಯರಿಗೂ ಹಾಗೆ, ಒಂದು ದಿವಸ ನೀರು ಸಿದ್ಧವರೆಗೂ ಗೊತ್ತಾಗ್ತದೆ ನೀರಿನ ಮಹತ್ವ ಏನು ಅಂತ. ಒಂದು ದಿವಸ ಏನು ಪಾಯಾರಿಕೆಯಾಗಿ ಒಂದು ಗಂಟೆ ನೀರು ಸಿಗದೇ ಇದ್ರೆ ನೀರಿನ ಮಹತ್ವ ಗೊತ್ತಾಗ್ತದೆ ನಮಗೆ. ಎಲ್ಲಾ ಪೇಜಗಳಿಗಿಂತ ರುಚಿಕರವಾಗಿರತಕ್ಕಂಥದ್ದು ಈ ಭೂಮಿಯಲ್ಲಿ ನೀರು, ಸ್ವರ್ಗದಲ್ಲಿ ಅಮೃತ ನೀರೇ. ನಿಮಗೆ ನ್ಯಾಯವಾದ ಬಯಾರಿಕೆಯಾಗಿದ್ರೆ ನಿಮ್ಗೆ ನೀರು ಕುಡಿದ್ರೆ ಸಮಾಧಾನವಾಗುದು, ಇನ್ನು ಏನು ಕುಡಿದ್ರೂ ಕೂಡ ಸಮಾಧಾನವಾಗೋದಿಲ್ಲ. ನೀರಲ್ಲೂ ಕೂಡ ತುಂಬಾ ವೈವಿಧ್ಯ ಇರ್ತದೆ ನೋಡಿ. ಕೆಲವು ಕಡೆ ನೀರು ಎಷ್ಟು ರುಚಿಯಾಗಿರ್ತದೆ ಅಂದ್ರೆ ಕುಡಿದಷ್ಟು ಕುಡಿಬೇಕು ಅಂತ ಅನ್ಸುವಂತೆ ರುಚಿಯಾಗಿರೋದನ್ನು ಕೂಡ ಕಾಣ್ತೇವೆ ನಾವು ಅಂತ. ಹಾಗೆ ನೀರು ಕುಡಿದು ಮತ್ತವಾಗಿದೆ ಚಾತಕ ಪಕ್ಷಿ ಪರ್ವತದಲ್ಲಿ, ಪರ್ವತ ತೋಯ ರಾಶಿಯಂತೆ ಜಲರಾಶಿಯಂತೆ ಕಾಣ್ತಾ ಇದೆ. ಪರ್ವತದಿಂದ ಜಲಧಾರೆ ಬರ್ತಾ ಇದೆ, ಧುಮ್ಮಿಕ್ಕಿ ಬರ್ತಾ ಇದೆ, ಬೇರೆ ಬೇರೆ ಬಣ್ಣದ್ದು. ಪರ್ವತದಲ್ಲಿ ಬೇರೆ ಬೇರೆ ಬಣ್ಣದ ಧಾತುಗಳಿರ್ತವೆ, ಬಿಳಿಯದ್ದು, ಕೆಂಪು, ಅರಿಶಿನ ಧಾತುಗಳಿರ್ತವೆ. ಆ ಕಲರ್ ಹೆಚ್ಚಿರ್ತಾ ಇತ್ತು ಕಾಣ್ತದೆ, ಯಾಕಂದ್ರೆ ಇಡೀ ರಾಮಾಯಣದಲ್ಲಿ ನಾವು ಅದರ ಬಣ್ಣ ಏನು ಕಾಣ್ತೇವೆ ಧಾತುಗಳು ಅಂತ. ಅದು ಕರಗಿ ಬರುವಾಗ ನೀರಿಗೂ ಅದೇ ಬಣ್ಣ, ಬಣ್ಣ ಬಣ್ಣದ ನೀರಿನ ಪ್ರವಾಹ ಹಿಡಿದು ಬರುವಂತದ್ದು ಮೇಲಿನಿಂದ. ಅದು ನೋಡಿದ್ರೆ ಬಣ್ಣ ಬಣ್ಣದ ಹಾವುಗಳು ಮೇಲಿಂದ ಕೆಳಗಿಳಿದು ಬಂದ ಹಾಗೆ ಕಾಣುವಂತೆ ಇತ್ತು ಅಂತ. ಕೆಲವು ಬಿಳಿ, ಕೆಲವು ಕೆಂಪು, ಹೀಗೆಲ್ಲ ಕೆಲವು ಭಸ್ಮದೊಡನೆ ಬರತಕ್ಕಂಥವು, ಹೀಗೆಲ್ಲ ಬರ್ತಾ ಇದ್ದವು, ಸರ್ಪದಂತೆ ಕಾಣ್ತಾ ಇದ್ವು. ಈ ಒಂದು ಅತಿ ಸುಖದ ಕಾಲದಲ್ಲಿ, ಮಳೆಗಾಲದಲ್ಲಿ ದಶರಥ ಬಿಲ್ಲು ಹಿಡಿದು ಹೊರಟಿದ್ದಾನೆ. ಶತ್ರುಗಳು ಬಂದಿಲ್ಲ, ಶತ್ರುಗಳ ಆಕ್ರಮಣವಲ್ಲ. ಏನದು ಅಂದ್ರೆ ವ್ಯಾಯಾಮ ಕೃತ ಸಂಕಲ್ಪ, ವ್ಯಾಯಾಮದ ಸಂಕಲ್ಪ. ವ್ಯಾಯಾಮಕ್ಕೆ ಬಿಲ್ಲು ಹಿಡ್ಕೊಂಡು ಹೊರಗಡೆ ಹೋಗುದಕ್ಕಪ್ಪ ಅಂದ್ರೆ ಅಲ್ಲಿ ಕೂತಲ್ಲೇ ಹೀಗೆ ಹೀಗೆ ಮಾಡಿದ ವ್ಯಾಯಾಮ ಆಗ್ತಿರ್ತಾರ ಅಂದ್ರೆ ಇದು ಅದಲ್ಲ, ಮೃಗಬೇಟೆ. ಮೃಗಬೇಟೆಗೆ ವ್ಯಾಯಾಮ ಅಂತ ಹೇಳ್ತಾರೆ, ಇಲ್ಲಿ ಬೇಟೆ ಅಂತ ಅರ್ಥ ಇಲ್ಲಿ ಅಂತ. ಅವರಿಗೆಲ್ಲ ಬೇಟೆಯೇ ವ್ಯಾಯಾಮ, ಕಾಡಿಗೆ ಹೋಗಿ ಸಾಹಸ ಕಾರ್ಯವನ್ನು ಮಾಡಿ ಬೇಟೆಯಾಡಿದಾಗ ಅದೇ ವ್ಯಾಯಾಮ ಅಂತ ಲೆಕ್ಕ. ಹಾಗಾಗಿ ವ್ಯಾಯಾಮ ಕೃತ ಸಂಕಲ್ಪ, ಮೃಗಯ ಅಥವಾ ಬೇಟೆಯ ಒಂದು ಮನಸ್ಸನ್ನು ಮಾಡಿದವನಾಗಿ ಸರಿಯುವ ನದಿಗೆ ದಶರಥ ಹೋಗ್ತಾನೆ. ಅಲ್ಲಿ ಕಾದು ಕುಳಿತಿದ್ದಾನೆ. ಎಲ್ಲಿ ಅಂದ್ರೆ ನೀರು ಕುಡಿಯುವ ಸ್ಥಳ ನಿಪಾನ, ಅಲ್ಲಿ ಸುಲಭವಾಗಿ ನದಿ ಹತ್ರ ಹಿಡಿದು ಹೋಗಿ ನೀರು ಕುಡಿಯೋಕ್ ಬರಹಾಗಿರ್ಬೇಕು ಅಂತ. ಈಗ ಪ್ರಪಾತದ ಹಾಗಿದ್ರೆ ಅಲ್ಲಿ ಯಾವ ಪ್ರಾಣಿಯೂ ಬಂದು ನೀರು ಕುಡಿಯೋಕ್ ಸಾಧ್ಯ ಇಲ್ಲ. ಹಾಗಲ್ಲ, ನದಿಗೆ ಇಳಿಯೋಕ್ ಬರೋ ತರ ಅನುಕೂಲಗಳಿರಬೇಕು, ಆಗ ಅಲ್ಲಿ ಪ್ರಾಣಿಗಳು ಬಂದು ನೀರು ಕುಡಿತವೆ ಅಂತ. ಆ ನಿಪಾನದ ಮೇಲೆ ಅಂದ್ರೆ ನೀರು ಕುಡಿಯುವ ಸ್ಥಳದ ಮೇಲೆ ಕಣ್ಣಿಟ್ಟುಕೊಂಡು ಅಲ್ಲಿ ಸುತ್ತಮುತ್ತ ಎಲ್ಲೋ ಅಡಗಿ ಕುಡಿತಿದ್ದಾನೆ ದಶರಥ. ಯಾಕೆ ಅಂದ್ರೆ ಒಂದು ಕಾಡು ಕೋಣ ಬರಬಹುದು ಅಥವಾ ಆನೆ ಬರಬಹುದು ನೀರು ಕುಡಿಯೋದಕ್ಕೆ, ಆಗ ಬಾಣ ಅಥವಾ ಇನ್ಯಾವುದೋ ಹುಲಿಯೋ ಸಿಂಹವೋ ಚಿರತೆಯೋ ಬರಬಹುದು, ಬನ್ನಿ ಎಂಬ ಶ್ವಾಪದ ಕಂಚಿತು, ಅದನ್ನು ಬಾಣ ಪ್ರಯೋಗ ಮಾಡಿ ಕೊಂದು ಬಿಡ್ತೇನೆ. ಅಜಿತೇಂದ್ರಿಯ, ಇಂದ್ರಿಯಗಳ ಮೇಲೆ ಹತೋಟಿ ಇರಲಿಲ್ಲ ಆಗ. ಯಾಕೆಂದ್ರೆ ಮೃಗಬೇಟೆಯನ್ನು ಚಾಪಲಕ್ಕಾಗಿ ಮಾಡಬಾರದು. ಮೃಗಬೇಟೆ ನ್ಯಾಯವಾಗಿ ಮಾಡಬೇಕಾಗಿದ್ದು ಯಾವಾಗ ಅಂದ್ರೆ ದುಷ್ಟ ಮೃಗಗಳು ತಾಪಸರಿಗೆ ವಿಘ್ನ ಉಂಟು ಮಾಡಿ, ಕಾಡಿನಲ್ಲಿ ಇರ್ತಾರೆ ತಪಸ್ವಿಗಳು ಋಷಿಗಳು, ಅವರಿಗೆ ಉಪದ್ರವ ಮಾಡುವಂತ ಜಾನಪದರಿಗೋ ತಾಪಸರಿಗೋ ಕ್ಲೇಷ ಉಂಟು ಮಾಡತಕ್ಕಂಥ ಮೃಗಗಳನ್ನು ಸಂಹಾರ ಮಾಡಬೇಕಾಗ್ತದೆ. ದಾರಿ ತಪ್ಪಿದ ಮೃಗಗಳು ಅಂಥವುಗಳನ್ನು ಸಂಹಾರ ಮಾಡಲಿಕ್ಕೆ ಬೇಟೆ ಉಪಯೋಗ ಆಗಬೇಕು ಹೊರತು, ಅಥವಾ ಆಹಾರದ ಅನಿವಾರ್ಯತೆಯಲ್ಲಿ ಅದು ಬಳಕೆ ಆಗಬೇಕು ಹೊರತು. ಹೀಗೆ ಒಂದು ಅಂದ್ರೆ ಇವತ್ತು ಸುಮ್ಮನೆ ಬೇಸರ ಬಂತು ಹೋಗಿ ಬೇಟೆಯಾಡ್ತೇನೆ ಅನ್ನೋತರ ಬೇಟೆಯಾಡುವಂತಹ ವಿಷಯ ಅಲ್ಲ ಅದು ಅಂತ. ಹಾಗಾಗಿ ಅಜಿತೇಂದ್ರಿಯ ಎಂಬ ಶಬ್ದವನ್ನು ಬಳಸಿದ್ದಾರೆ. ಆಗ ಶಬ್ದ ಕೇಳಿತು, ಅಥಾಂಧಕಾರಿ, ಅಂಧಕಾರ ವ್ಯಾಪಿಸಿತ್ತು, ಕತ್ತಲೆ ವ್ಯಾಪಿಸಿತ್ತು, ಬಂದಿದ್ದೇನು ಅಂತ ಗೊತ್ತಾಗ್ತಿರ್ಲಿಲ್ಲ. ದಶರಥನ ಅವರ ಚಿಂತೆ ಏನು ಇಲ್ಲ, ಕಣ್ಣಿದ್ದಿದೆ ಅನ್ನೋ ಕಿವಿ ಇದೆ, ಬರೇ ಸದ್ಯದ ಮೇಲೆ ಅಂದಾಜು ಮಾಡಿ ಯಾವ ಪ್ರಾಣಿ ಅಂತ ಅಂದಾಜು ಮಾಡಿ ಅದರ ಎದೆಯಲ್ಲಿದೆ ತಲೆ ಎಲ್ಲಿದೆ ಅಂತ ನೋಡಿ ಅದಕ್ಕೆಲ್ಲಿಗೂ ಸರಿಯಾಗಿ ಬಾಣ ಬಿಡ್ತೇನೆ, ಬರ್ಮಸ್ಥಾನವನ್ನು ಭೇದಿಸ್ತಕ್ಕಂಥ ಬಾಣವನ್ನು ಪ್ರಯೋಗ ಮಾಡ್ತೇನೆ ಎನ್ನುವಂತಹ ಶಬ್ದವೇದಿಯ ಒಂದು ಗರ್ವ ದಶರಥನಿಗಿದೆ. ಹಾಗಾಗಿ ಅಂಧಕಾರದಲ್ಲಿ ವಾರುಣಸ್ತಿಯ ಒಂದು ಅರ್ಧತಃ ಆನೆ ಗೀಳಿಟ್ಟಂತೆ ಸದ್ದು, ಅಚಕ್ಷುರು ವಿಷಯ ಕಾಣ್ತಾ ಇರಲಿಲ್ಲ ಏನು ಸದ್ದು ಮಾತ್ರ ಅಂತ. ವಾಸ್ತವವಾಗಿ ಜಲೇ ಕುಂಭಸ್ಯ ಪೂರ್ಯತಃ, ನೀರಿನಲ್ಲಿ ಗಡಿಗೆ ಕುಂಭವು ನೀರಿನಲ್ಲಿ ಮುಳುಗಿ ನೀರು ತುಂಬುತ್ತಾ ಇದೆ ಅಲ್ಲಿ, ಆ ನೀರು ತುಂಬುವ ಸದ್ದು ಅದು. ಕುಂಭದಲ್ಲಿ ಜಲವು ತುಂಬುವ ಸದ್ದದು, ದಶರಥನಿಗೆ ಅದು ಅಂದಾಜು ತಪ್ಪಿದೆ. ಆನೆಯ ಸದ್ದು, ಆನೆಯ ಒಂದು ಧ್ವನಿ ಎಂಬುದಾಗಿ ದಶರಥ ಭಾವಿಸಿದ್ದಾನೆ. ತಡ ಮಾಡಲಿಲ್ಲ, ಬಾಣವನ್ನು ಎತ್ತಿದ. ಹೇಗಿತ್ತು ಬಾಣ? ಅದು ದೀಪ್ತಂ ಥಳಥಳಿಸಿ ಹೊಳಿತಾ ಇತ್ತು. ಆಶೀ ವಿಶೋಪಮಂ ಸರ್ಪದಂತೆ ಇತ್ತು. ಸರ್ಪ ಹೋಗಿ ಕಚ್ಚಿದ್ರೆ ಮತ್ತೆ ಬದುಕಿಲ್ಲ. ಹಾಗಿತ್ತು ಆ ಬಾಣ. ಅದು ಶಬ್ದಂ ಪ್ರತಿ ಅಂತ ಶಬ್ದವನ್ನು ಉದ್ದೇಶಿಸಿ ಬಾಣ ಪ್ರಯೋಗವನ್ನು ಮಾಡಿದ್ದಾನೆ. ಉದ್ದೇಶ ಗಜ, ಆನೆ ಅನ್ನೋದು ಉದ್ದೇಶ. ಪ್ರಯೋಗಿಸಿದ ಬಾಣವನ್ನು ಅಪಾತಯಂ ಪ್ರಯೋಗಿಸಿದ. ಏನಾಯ್ತು ಕೂಡಲೇ ಒಂದು ಹಾಹಾಕಾರ ಕೇಳಿ ಬಂತು. ಆ ಅಂಧಕಾರದಲ್ಲಿ ಯಾರೋ ಕಾಡಾಡಿ, ಯಾರು ಅಂತ ಗೊತ್ತಿಲ್ಲ, ಕಾಡಾಡಿಯೋರ್ವನ, ಅದು ಮನುಷ್ಯನೇ, ಸ್ವರ ಮನುಷ್ಯನದ್ದು ಅಂತ. ಆತನ ಸ್ವರ ಕೇಳಿಬಂತು, ಹಾ ಹಾ ಎಂಬ ಸ್ವರ ಕೇಳಿಬಂತು. ಜೊತೆಯಲ್ಲಿ ನೀರಿನಲ್ಲಿ ಯಾರು ಬಿದ್ದಂತೆ, ಪತತಸ್ತೋಯೇ, ಯಾರು ನೀರಿನಲ್ಲಿ ಬಿದ್ದ ಸದ್ದು. ಬಾಣ ಅಭಿಹತ ಮರ್ಮಣ, ಅದು ಬೇರೆ ಯಾರು ಅಲ್ಲ, ಅವನು ಶಬ್ದವೇದಿ ಗೊತ್ತಿರೋನಲ್ವಾ. ಈ ಬಾಣ ಎಲ್ಲಿ ಹೋಗಿ ಬಿದ್ದಿದೆಯೋ ಅಲ್ಲಿಂದಲೇ ಬಂದ ಧ್ವನಿ, ಮತ್ತು ಅಲ್ಲಿಂದಲೇ ಅದು ಬಂದ ನೀರಿನಲ್ಲಿ ಯಾರೋ ಬಿದ್ದ ಶಬ್ದ. ಹಾಹಾಕಾರದ ಬಳಿಕ ಸ್ಪಷ್ಟವಾದ ಮಾತು ಕೇಳಿಸ್ತು ದಶರಥನಿಗೆ. ಆ ಮಾತು ಏನು ಹೇಳ್ತು? ಮಾನುಷಿ ಮನುಷ್ಯ ವಾಕ್ಯ ಏನು ಹೇಳ್ತು ಅಂದ್ರೆ, ನನ್ನಂತಹ ತಪಸ್ವಿ ಮೇಲೂ ಶಸ್ತ್ರಪ್ರಯೋಗ ಮಾಡ್ತಾರ? ಕಥಮಸ್ಮದ್ವಿಧೇ ಶಸ್ತ್ರಂ ನಿಪತೆಯತ್ತು ತಪಸ್ವಿನಿ. ಯಾರಿಗೆ ಏನೂ ಕೇಳಿ ಮಾಡದ, ಎಲ್ಲರ ಹಿತವನ್ನೇ ಬಯಸುವ ನನ್ನಂಥ ತಪಸ್ವಿ ಮೇಲೂ ಶಸ್ತ್ರಪ್ರಯೋಗವೇ? ಪ್ರವಿಭಿಕ್ತಾಂ ನದೀಂ ರಾತ್ರ ಉದಾಹಾರೋಹ ಮಾರತಃ, ನೀರು ತರಲಿಕ್ಕೆ ಬಂದವನು ಯಾರಿಗೇನ್ ಮಾಡ್ತೇನೆ ನಾನು? ಉದಾಹಾರ ಅಂದ್ರೆ ನೀರು ತರುವವನು ಅಂತ. ನೀರು ತರಲಿಕ್ಕೆ ಅಂತ ಬಂದವನು ಯಾರು ಹೇಳಿದ ಈ ರಾತ್ರಿ ಈ ಹೊತ್ತಿನಲ್ಲಿ? ಯಾರು ನನ್ನ ಮೇಲೆ ಈ ಬಾಣ ಪ್ರಯೋಗವನ್ನು ಮಾಡಿದವರು? ಅವರಿಗೆ ನಾನು ಮಾಡಿದ್ದಾದ್ರೂ ಏನು, ನನ್ನಿಂದ ಏನಾಗಿದೆ ಅವರಿಗೆ? ಋಷಿಯರ್ಹಿ ನ್ಯಸ್ತದಂಡಸ್ಯ, ಹೇಳಿ ಕೇಳಿ ಋಷಿ ನಾನು. ನ್ಯಸ್ತದಂಡ ಅಂದ್ರೆ ಯಾರ ಮೇಲೂ ದಂಡ ಪ್ರಯೋಗ ಮಾಡಲಿಕ್ಕಿಲ್ಲ, ಯಾರನ್ನೂ ದೂಷಿಸಲಿಕ್ಕಿಲ್ಲ, ಯಾರನ್ನು ಬೈದು ಭಂಗಿಸಲಿಕ್ಕಿಲ್ಲ, ಅಥವಾ ಪೆಟ್ಟು ಕೊಟ್ಟು ಇಂಥದ್ದಿಲ್ಲ. ನ್ಯಸ್ತದಂಡಸ್ಯ ಬನೈ ವನ್ಯೇನ ಜೀವತ, ಕಾಡಿನಲ್ಲಿ ಸಿಗುವ ಗಡ್ಡೆ ಗೆಣಸುಗಳನ್ನು ತಿಂದು ಬದುಕತಕ್ಕಂಥವನು, ಎಲ್ಲರ ಕ್ಷೇಮವನ್ನು ಬಯಸ್ತಕ್ಕಂಥವನು, ನನ್ನಂಥವನ ಮೇಲೆ ಶಸ್ತ್ರ ಹೇಳಿ ಕೇಳಿ ಜಟಾಭಾರಧಾರಿ, ಕಿರೀಟಪತಿಯಲ್ಲ, ಜಟ ಕಟ್ಟಿದವನು, ನಾರುಡೆಯನ್ನು ಮೃಗಚರ್ಮವನ್ನು ಧಾರಣೆ ಮಾಡಿದವನು, ನನ್ನಿಂದ ಯಾರು ನನ್ನನ್ನು ಕೊಂದು ಯಾರಿಗೇನು ಉಪಯೋಗ? ಏವಂ ನಿಷ್ಫಲ ಮಾರದ್ದಂ, ಇದಕ್ಕೆ ಫಲ ಇಲ್ಲ, ಈ ಕೃತ್ಯಕ್ಕೆ ಫಲ ಇಲ್ಲ, ಒಳ್ಳೆ ಫಲ ಇಲ್ಲ, ಫಲವೇ ಇಲ್ಲ ಅಂತಲ್ಲ, ಕರ್ಮಕ್ಕೆ ಫಲ ಇದ್ದೇ ಇದೆ, ಆದರೆ ಒಳ್ಳೆಯ ಫಲ ಇಲ್ಲ, ಕೇವಲ ಅನರ್ಥ ಸಂಹಿತಂ, ಇದರ ಫಲ ಅನರ್ಥ. ನಕ ಸಾಧು ಮನ್ಯೇತ, ಇದನ್ನು ಯಾರೂ ಸರಿ ಎಂದು ಹೇಳಲಾರರು. ಯಥೈವ ಗುರುತಲ್ಪಕ, ಗುರುಪತ್ನಿಗೆ ತಪ್ಪಿ ನಡೆದಂತೆ, ಅಂಥ ಕೃತ್ಯ ಇದು ಎಂಬುದಾಗಿ ಆ ವ್ಯಕ್ತಿ ವಿಲಪಿಸ್ತಾ ಇದ್ದಾನೆ. ಯಾರ ಮೇಲೆ ಬಾಣದಿದ್ದು ಯಾರು ಪಾನಪ್ರಯೋಗವಾಗಿದೆಯೋ ಅವನು ವಿಲಪಿಸ್ತಾ ಇದ್ದಾನೆ. ಅವನಿಗೇನು ಚಿಂತೆ ಅಂದ್ರೆ, ನಾಹಂ ತಥಾ ಅನುಶೋಚಾಮಿ ಜೀವಿತ ಕ್ಷಯ ಆತ್ಮನಃ, ನನಗೆ ನಾನು ಸಾಯ್ತೇನೆ ಅಂತ ಚಿಂತೆ ಇಲ್ಲ, ನನ್ನ ತಂದೆ ತಾಯಿಯನ್ನು ನೋಡೋರು ಯಾರು ಅದು ಚಿಂತೆ. ಮಾತರಂ ಪಿದರಂಚೋಭ ಅನುಶೋಚಾಮಿ ಮದ್ವದೆ, ನನ್ನ ಸಾವಿನ ಬಳಿಕ ನನ್ನ ವಧೆಯ ಬಳಿಕ ಅವರ ಕಥೆ ಏನು? ಚಿರಕಾಲ ಭೃತಮ್ಮಯ, ಎಷ್ಟೋ ಕಾಲದಿಂದ ಸಾಕಿದ್ದೇನೆ ನನ್ನವರನ್ನು. ತಂದೆ ತಾಯಿ ಮಕ್ಕಳನ್ನು ಸಾಕ್ತಾರೆ ಎಳವೆಯಲ್ಲಿ, ಮುಪ್ಪಿನಲ್ಲಿ ಮಕ್ಕಳು ತಂದೆ ತಾಯಿಯನ್ನು ನೋಡ್ಕೋಬೇಕು. ಅದೇ ರೀತಿಯಲ್ಲಿ ಅದೇ ಸ್ಥಿತಿ ಬರುತ್ತದೆ ಎಷ್ಟೋ ಸತಿ. ಶಿಶುವಾಗಿದ್ದಾಗ ಮನುಷ್ಯನ ಸ್ಥಿತಿ ಏನಿರ್ತದೋ, ವಯಸ್ಸಾದಾಗ ಮತ್ತೆ ಅದೇ ಸ್ಥಿತಿ ಬರುತ್ತದೆ. ಆಗ ನೋಡ್ಕೊಳ್ಬೇಕು ಮಕ್ಕಳಾದವರು. ಎಷ್ಟೋ ಕಾಲದಿಂದ ಆ ಮಿಥುನಂ ವೃದ್ಧಂ, ತಂದೆ ತಾಯಿಗಳ ಜೋಡಿಯನ್ನ ನೋಡ್ಕೊಂಡು ಬಂದವನು ಈ ಋಷಿಕುಮಾರ. ಮೈ ಪಂಚತ್ತು ಮಾಪನ್ನೆ, ನಾನು ಸತ್ತರೆ ಅವರ ಕಥೆ ಏನು, ಅವರ ಬದುಕೇನು? ಹೇ ಧನುರ್ಧಾರಿಯೇ, ನೀನು ಒಂದು ಬಾಣದಿಂದ ನಾವು ಮೂವರನ್ನು ಕೊಂದೆ. ವೃದ್ಧವಚ ಮಾತಾ ಪಿತರು ಅಹಂಚ, ಮುದಿ ತಂದೆ ತಾಯಿಗಳು ಮತ್ತು ನಾನು ಮೂವರನ್ನು ಒಂದೇ ಬಾಣದಿಂದ ಕೊಂದೆ. ಯಾರವನು? ಸುಬಾಲ, ಬೆಳೆದರೂ ಬೆಳೆಯದವನು, ಮನಸ್ಸಿನ ಮೇಲೆ ನಿಯಮ ಇರದೇ ಇರತಕ್ಕ ನಿಯಂತ್ರಣ ಇರದೇ ಇರತಕ್ಕಂಥವನು, ಮನಸ್ಸಿನ ಮೇಲೆ ಇಂದ್ರಿಯಗಳ ಮೇಲೆ
ಅದನ್ನು ಕೇಳಿದ ದಶರಥ. ಒಳ್ಳೆಯವನೇ ಅವನು, ಧರ್ಮಾನುಕಾಂಕ್ಷಿ, ಅವನಿಗೆ ಧರ್ಮದ ಅಪೇಕ್ಷೆ ಇರತಕ್ಕಂಥದ್ದು, ಅಧರ್ಮದ ಅಪೇಕ್ಷೆ ಇಲ್ಲ, ಧರ್ಮ ಸಂಗ್ರಹದ ಬಯಕೆ ಇರತಕ್ಕಂಥವನು. ಈ ಮಾತು ಕೇಳಿದಾಗ ಅವನ ಕೈಯಿಂದ ಧನುರ್ಬಾಣಗಳು ಜಾರಿ ಬಿದ್ದವು, ಕಳಚಿ ಬಿದ್ದವು. ಅಪತದ್ಭುವಿ ವಶಮಾತಂ ವಿಚಯೇತನ, ಮನಸ್ಸು ಸತ್ತು ಹೋದಂತೆ ಆಯಿತು, ಶೋಕ ಉಂಟಾಯಿತು ದಶರಥನಿಗೂ ಕೂಡ. ದಶರಥ ಅತ್ತ ಧಾವಿಸ್ತಾನೆ, ಎಲ್ಲಿಂದ ಸ್ವರ ಬಂತೋ ಅತ್ತ ಧಾವಿಸ್ತಾನೆ. ದೀನ ಸತ್ವ ಸುದುರ್ಮನಃ, ತುಂಬ ನೊಂದುಕೊಂಡವನಾಗಿ, ಆತ್ಮವೇ ಹಿಡಿದಂತಾಗಿ ಬಂದು ನೋಡಿದಾಗ ಸರಿಯು ತೀರದಲ್ಲಿ ತಾಪಸನೊಬ್ಬನು ಬಾಣದಿಂದ ಹತನಾಗಿದ್ದಾನೆ. ಅವಕೀರ್ಣ ಜಟ ಆಭಾರಂ, ಜಟ ಬಿಚ್ಚಿ ಹರಡಿದೆ. ಪ್ರವಿದ್ಧ ಕಲಶೋಧಕಂ, ಪಕ್ಕದಲ್ಲಿ ಆ ಕುಂಭ ಬಿದ್ದು ನೀರೆಲ್ಲ ಚೆಲ್ಲಿದೆ. ಅದೇ ಆನೆಯ ಶಬ್ದ ಮಾಡಿದ್ದೆ ಯಾವುದು ಅಂದ್ರೆ ಆ ಕುಂಭ ಪಾಪ, ಹಾಗೆ ಅದಲ್ಲೇ ಪಕ್ಕದಲ್ಲಿ ಬಿದ್ದಿದೆ. ಮೈಯೆಲ್ಲ ರಕ್ತ ಮಣ್ಣು, ಬಾಣದಿಂದ ರಕ್ತ ಬಂದಿದೆ, ಭೂಮಿಯಲ್ಲಿ ಹೊರಳಾಡುವಾಗ ಮೈಯೆಲ್ಲ ಮಣ್ಣಾಗಿದೆ. ಶಯಾನಂ ಶರಪೀಡಿತಂ, ಬಿದ್ದಿದ್ದಾನೆ, ಬಾಣವಿದೆ, ಬಾಣ ಹೊಕ್ಕಿದೆ ಅವನೊಳಗೆ. ಬಿದ್ದಲೆಂದ್ರೆ ಋಷಿಕುಮಾರ, ಎಲ್ಲಿ ಇವನ ಹೆಸರು ಶ್ರವಣಕುಮಾರ ಅಂತ ರಾಮಾಯಣ ಉಲ್ಲೇಖ ಮಾಡಿಲ್ಲ. ಇಡೀ ಸರ್ಗದಲ್ಲಿ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಕೂಡ ಈ ಶ್ರವಣಕುಮಾರ ಎನ್ನುವ ಅಭಿಧಾನ ಇಲ್ಲಿಲ್ಲ. ಮುಂದೆ ಬೇರೆ ಬೇರೆ ಕಡೆಗೆ ಶ್ರವಣಕುಮಾರ ಅಂತ ಪ್ರಸ್ತಾಪ ಬೇರೆ ಬೇರೆಯವರು ಮಾಡಿದ್ದಾರೆ. ಇಲ್ಲ, ಹೆಸರಿಲ್ಲ. ಋಷಿಕುಮಾರ ವನವಾಸಿ, ತಾಪಸ ಮಾತ್ರ ಇರತಕ್ಕಂಥದ್ದು. ಆತ ತನ್ನ ಕಣ್ಣಿನಿಂದ ಸುಡುವನಂತೆ ದಶರಥನ ನೋಡುತ್ತಾನೆ. ಕ್ರೋಧ, ಯಾಕೆ ಮಾಡಿದೆ ಇಂಥ ಕೆಲಸ ನಾನು ಎನ್ನುವ ಕ್ರೋಧ. ದಶರಥ ಬೆದರಿದಾನೆ. ತ್ರಸ್ತಂ, ಅಸ್ವಸ್ಥ ಚೇತನ, ಅಸ್ವಸ್ಥತೆ ಬಂದಿದೆ ದಶರಥನಿಗೆ. ಆ ಅವಸ್ಥೆಯಲ್ಲೂ ಕೂಡ ಅವತ್ತಿನ ಕಾಲದ ಮನಸ್ಥಿತಿ ಕೂಡ ಅವೆಲ್ಲವೂ ಕೂಡ ಅವತ್ತಿನ ಕಾಲದ ಗಟ್ಟಿ ಜನಗಳು, ಆ ಸಾಯುವ ಸ್ಥಿತಿಯಲ್ಲೂ ಕೂಡ ಋಷಿಕುಮಾರ ದಶರಥನನ್ನು ಪ್ರಶ್ನಿಸ್ತಾನೆ. ಕಿಂತವಾ ತವಾ ಅಪಕೃತಂ, ವನವಾಸಿಯಾದ ನಾನು ನಿನಗೇನು ಅಪಕಾರ ಮಾಡಿದೆ? ನನ್ನ ತಂದೆ ತಾಯಿಗಳಿಗಾಗಿ ನೀರು ತರಲಿಕ್ಕೆ ಹೊರಟವನನ್ನು ಬಾಣದಿಂದ ಹೊಡೆಯೋದಕ್ಕೆ ಏನಾಯ್ತು ನಿನಗೆ? ಒಂದು ಬಾಣದಿಂದ ಮೂವರನ್ನು ಹೊಡೆದ ನೀನು, ಯಾಕೆಂದ್ರೆ ನನ್ನ ತಂದೆ ತಾಯಿಗಳಿಗೆ ಕಣ್ಣು ಕಾಣಿಸೋದಿಲ್ಲ. ದ್ವಾದ ಅಂಧವು, ಇಬ್ಬರು ಕೂಡ ಕಣ್ಣು ಕಾಣಿಸೋದಿಲ್ಲ ಅಂದ್ರೆ ಕಣ್ಣು ಸ್ವಲ್ಪ ಕಾಣ್ತಾನೆ ಅಂತಲ್ಲ, ಅಂಧರು ಇಬ್ಬರು ಕೂಡ. ಮಾತಾ ಜನಯಿತಾ ಚಮಿ, ವೃದ್ಧವು, ವೃದ್ಧರು, ಅಂಧರು, ದುರ್ಬಲರು. ಮತ್ಪ್ರತೀಕ್ಷವು, ನನ್ನನ್ನೇ ಕಾಯ್ತಾ ಇದ್ದಾರಲ್ಲಿ ಅವರು, ಪಿಪಾಸಿತು, ಬಾಯಾರದ ಹೊತ್ತವರಿಗೆ ನೀರಿಗಾಗಿ ನನ್ನನ್ನು ಕಾಯ್ತಾ ಇದ್ದಾರೆ. ಈಗ ಆಶಾಕೃತಾಂ ತೃಷ್ಣಾಂಬ, ಆ ಬಾಯಾರಿಕೆ, ಆ ನೀರು ಕುಡಿಯುವ ಆಸೆಯನ್ನು ಕಷ್ಟದಲ್ಲಿ ತಡ್ಕೊಂಡಿರ್ತಾರೆ ಅವರಲ್ಲಿ. ನಾನು ಮಾಡಿದ ತಪಸ್ಸಿಗೋ, ನಾನು ಮಾಡಿದ ಅಧ್ಯಯನಕ್ಕೋ ಎಲ್ಲಿ ಫಲ? ಸಾಯಬಿದ್ದಿರುವ ನನ್ನ ಬಗ್ಗೆ ನನ್ನ ತಂದೆಗೆ ಗೊತ್ತೇ ಇಲ್ಲ. ನೀರು ತರೋಕೆ ಹೋದವನು ಯಾಕೆ ತಡೆ ಮಾಡಿದಂತ ಯೋಚನೆ ಮಾಡ್ತಾ ಇರ್ತಾರೆ ಅವರು. ಆದರೆ ನಾನೆಲ್ಲ ಸಾಯಲಿಕ್ಕೆ ಬಿದ್ದಿದ್ದೇನೆ, ನನ್ನ ಕಥೆ ಇದು ಅಂತ ನನ್ನ ತಂದೆಗೆ ಇಲ್ಗೋ ಏನು ಗೊತ್ತು? ಗೊತ್ತಾದ್ರೂ ತಂದೆ ಮಾಡೋದಾದ್ರೂ ಏನು? ಒಂದು ವೇಳೆ ಯಾರಾದರೂ ಹೋಗಿ ಹೇಳಿದ್ರು, ಗೊತ್ತಾದ್ರು ಮಾಡೋದಾದ್ರೂ ಏನು? ಅಶಕ್ತಿ, ಶಕ್ತಿ ಇಲ್ಲ ಅವನಿಗೆ ತಂದೆಗೆ. ಅಪರಿಕ್ರಮ, ಎದ್ದು ಓಡಾಡುವ ಸ್ಥಿತಿ ಇಲ್ಲ. ಇವನ ಎತ್ತಿ ಓಡಾಡಿಸ್ಬೇಕು, ಎಲ್ಲ ಕಾರ್ಯಗಳನ್ನು ಇವನೇ ಮಾಡಿಸ್ಬೇಕು. ಶ್ರವಣಕುಮಾರ, ಈ ಋಷಿಕುಮಾರನೇ ಎಲ್ಲ ಕಾರ್ಯಗಳನ್ನು ಕೂಡ ಮಾಡಿಸ್ಬೇಕು ಆ ಸ್ಥಿತಿ. ಹಾಗಾಗಿ ಮಾಡೋದೇನು? ಒಂದು ಮರವನ್ನು ಕಡಿಯುವಾಗ ಪಕ್ಕದ ಮರ ಮಾಡೋದಾದ್ರೆ ಏನು ಹೇಳಿ? ಪಕ್ಕದ ಮರ ಮಾಡೋದಾದ್ರೆ ಏನು ಹೇಳಿ? ನಗ, ಎರಡು ನಗ. ಈ ಮರವನ್ನ ನಗ ಅಂತ ಕರೀತಾರೆ ಸಂಸ್ಕೃತದಲ್ಲಿ. ನಗ ಅಂದ್ರೆ ನಗಚ್ಚತಿ ಅಂತ, ಚರಣೆ ಇಲ್ಲ ಅದಕ್ಕೆ, ನಮ್ಮ ಹಾಗೆ ಓಡಾಡಕ್ ಬರೋದಿಲ್ಲ, ಇದ್ದಲ್ಲೇ ಇರುವಂತದ್ದು ಅಂತ. ಆ ಸ್ಥಿತಿಯಲ್ಲಿದ್ದಾರೆ ತಂದೆ ತಾಯಿಗಳು ಅಂತ. ಋಷಿಕುಮಾರ ದಶರಥನ ಹೇಳ್ತಾನೆ, ನೀನೇ ಹೋಗಿ ಹೇಳು ತಂದೆ ತಾಯಿಗಳಿಗೆ, ನೀನೇ ಹೋಗಿ ಹೇಳು ನನ್ನ ವಧೆಯನ್ನು, ನೀನೇ ತಿಳಿಸುವವರಿಗೆ. ಇಲ್ಲಾಂದ್ರೆ ಕ್ರುದ್ಧನಾದ್ರೆ ನನ್ನ ತಂದೆ, ಕಣ್ಣಿಲ್ಲದೆ ಇರಬಹುದು, ಕಾಲಿಲ್ಲದೆ ಇರಬಹುದು, ಆದ್ರೆ ತಪಸ್ಸಿದೆ ಅಂತ, ಕ್ರುದ್ಧನಾದ್ರೆ ಸುಟ್ಟಾನು ನಿನ್ನನ್ನು, ಶಪಿಸಿಯಾನು. ಏಂ ಏಕಪದಿ ರಾಜನ್ ಯತೋಮೆ ಪಿತುರಾಶ್ರಮ, ಇಲ್ಲೇ ಒಂದು ಹೆಜ್ಜೆ ನಮ್ಮ ಆಶ್ರಮ, ನಮ್ಮ ವಾಸಸ್ಥಾನ ಇಲ್ಲೇ ಪಕ್ಕದಲ್ಲಿದೆ, ಹೋಗು ಪ್ರಸನ್ನಗೊಳಿಸು ನನ್ನ ತಂದೆಯನ್ನು, ತಾಯಿಯನ್ನು ಪ್ರಸನ್ನಗೊಳಿಸು, ಇಲ್ಲಾಂದ್ರೆ ಶಪಿಸಿಯಾನು ಅಂತ. ಎಷ್ಟು ಒಳ್ಳೆಯವರು ಇವರು. ಅವನಿಗೆ ಅರ್ಥ ಆಯ್ತು, ಋಷಿಕುಮಾರ್ ಬೇಕು ಅಂತ ಮಾಡಿದ್ದಲ್ಲ ಅನ್ನೋದು
ಅರ್ಥ ಆಯ್ತು, ಹಾಗಾಗಿ ದಾಟಿ ಬದಲಾಯಿತು. ಆ ದೊರೆ ಬಂದು ನಿಂತ ಕ್ರಮ, ಅವನ ಗಾಬರಿ, ಅವನ ದುಃಖ, ಆ ಕ್ಷಣದಲ್ಲಿ ಅದನ್ನು ಅರ್ಥ ಮಾಡಿಕೊಂಡ ಋಷಿಕುಮಾರ ಹೇಳಿದ್ದೇನಂದ್ರೆ ಅವನಿಗೆ ಶಾಪ ಬರಬಾರದು ಅಂತ ಚಿಂತೆ. ನೀನು ಹೋಗಿ ತಂದೆ ತಾಯಿನ ಸಮಾಧಾನ ಮಾಡದಿದ್ರೆ ನಿನಗೊಂದು ಶಾಪ ಕೊಟ್ಟಾರು ಅನ್ನುವಾಗ ತನ್ನನ್ನು ಕೊಂದವನ ಮೇಲೂ ಕೂಡ ಹಿತಬುದ್ಧಿ ಇತ್ತಂತ ಇದ್ದಂತ ನನ್ನ ಪೂರ್ವಜರು ಹೇಗಿದ್ದರು ನೋಡಿ ಅಂತ. ಈಗ ಸಾಯ್ತಾ ಇದ್ದಾನೆ, ಈಗಷ್ಟೇ ಪ್ರಣಪ್ರಯೋಗವಾಗಿದೆ, ಆದರೆ ಅವನ ಮನಸ್ಥಿತಿ ಅಂತದ್ದು ಅಂತ. ನಿನಗೆ ಶಾಪ ತಟ್ಟದೇ ಇರಲಿ, ನೀನು ಬೇಕು ಅಂತ ಮಾಡಿಲ್ಲ, ತಾಯಿ ಬಿಟ್ಟು ಹೇಳದಿದ್ರು, ಭಾವ ಇದೆ ನೋಡಿ ಅಲ್ಲಿ. ಒಂದು ಅಪೇಕ್ಷೆ, ಈ ನನ್ನ ಬಾಣವನ್ನು ಕಿತ್ತುಬಿಡು, ನೋಯಿಸ್ತಾ ಇದೆ ತುಂಬ, ನನ್ನೇನು ತುಂಬಾ ನೋಯಿಸ್ತಾ ಇದೆ, ಒಳ ಹೊಕ್ಕಿಬಿಟ್ಟಿದೆ, ಈ ಬಾಣವನ್ನು ಕಿತ್ತಿಬಿಡು. ದಶರಥನಿಗೆ ಚಿಂತೆ ಆಯಿತು. ಉಭಯ ಸಂಕಟ ತಶಲ್ಯ ಕ್ಲಿಷ್ಯತೆ ಪ್ರಾಣಿ, ಬಾಣ ಇರುವಷ್ಟು ಹೊತ್ತು ಸಂಕಟ ಆಗ್ತಾ ಇರ್ತದೆ, ವೈವಿಲಿ ಒದಾಡ್ತಾ ಇರ್ತಾನೆ ಆ ಬಾಣ ಒಳಗೆ ಇರೋದ್ರಿಂದ ತುಂಬಾ ಕ್ಲೇಶವನ್ನು ಕೊಡ್ತದೆ ಅದು. ಬಾಣವನ್ನು ಕಿತ್ತು ಸತ್ತೋಗ್ತಾನೆ, ಏನೇನ್ ಮಾಡಬೇಕು? ಇದ್ದರೆ ಯಮಸಂಕಟ, ಬಾಣ ದೇಹದೊಳಗೆ ಹಾಗೆ ಇದ್ರೆ ಯಮಸಂಕಟ, ಕಿತ್ತರೆ ಅಲ್ಲೇ ಸಾವು. ಏನ್ ಮಾಡಬೇಕು ದಶರಥ? ಹಾಗಾಗಿ ಸಂಕಟ ಪಡ್ತಾ ಇದ್ದಾನೆ ದಶರಥ, ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ. ಆಗ ಆ ಮನುಸುತ ಹೇಳ್ತಾನೆ ಅವನ ದುಃಖವನ್ನು, ಶೋಕವನ್ನು, ಜಿಜ್ಞಾಸೆಯನ್ನು ಅರ್ಥ ಮಾಡಿಕೊಂಡು ಮಾತಾಡೋ ಪ್ರಯತ್ನ ಮಾಡ್ತಾನೆ. ಮಾತಾಡೋ ಸ್ಥಿತಿ ಇಲ್ಲ. ಸೀದಮಾನ ವಿವೃತ್ತಾಂಗ, ಇನ್ನೇನು ಸಾಯ್ತಾ ಇದ್ದಾನೆ. ವಿವೃತ್ತಾಂಗ ಅಂದ್ರೆ ಕೈಕಾಲುಗಳೆಲ್ಲ ಒಂದು ರೀತಿ ಅತ್ತ ಇತ್ತ ತಿರುಗಿವೆ ಆ ಸಂಕಟದಲ್ಲಿ, ಆ ಕಷ್ಟದಲ್ಲಿ. ಎಷ್ಟು ಮಾನ ಅತ್ತ ಇತ್ತ ಹೊರಡಾಡ್ತಾ ಇದ್ದಾನೆ, ಕ್ಷೀಸ್ತಾ ಇದ್ದಾನೆ. ಕ್ಷಣ ಕ್ಷಣಕ್ಕೂ ಕ್ಷಣ ಕ್ಷಣಕ್ಕೂ ಸಾವಿಗೆ ಹತ್ತಿರವಾಗ್ತಾ ಇದ್ದಾನೆ. ಹಾಗಿದ್ರೂ ಕೂಡ ಬಹು ಕಷ್ಟದಿಂದ ಧೈರ್ಯವನ್ನು ತಾಳಿ ತನ್ನ ಚಿತ್ತವನ್ನು ಸ್ಥಿರಗೊಳಿಸಿ ದೊರೆಗೆ ಹೇಳಿದ, ನಿನಗೆ ಬ್ರಹ್ಮಹತ್ಯೆ ಪಾಪ ಬರುವುದಿಲ್ಲ, ಯಾಕೆಂದ್ರೆ ನಾನು, ನನ್ನ ತಂದೆ ವೈಶ್ಯ, ನನ್ನ ತಾಯಿ ಶೂದ್ರಳು, ಶೂದ್ರಾಯಾಮಸ್ಯ ವೈಶ್ಯನ ಜಾತ ಜನಪದಾಧಿಪ, ದೊರೆಯೇ ಶೂದ್ರಸ್ತ್ರೀಯಲ್ಲಿ ವೈಶ್ಯನಿಂದ ಜನಿಸಿದ ನಾನಾಗಿದ್ರಿಂದ, ನಾನು ಬ್ರಾಹ್ಮಣರಲ್ಲೇ ಇರೋದ್ರಿಂದ ನಿನಗೆ ಬ್ರಹ್ಮಹತ್ಯೆಯ ದೋಷವಿಲ್ಲ, ಹಾಗಾಗಿ ಕೀಳು ಬಾಣವನ್ನು. ಅದೊಂದು ಪ್ರಶ್ನೆ ಇದೆ. ಕಿತ್ತು ಸತ್ತರೆ ನೇರ ಕಾರಣ ಆಗ್ತಾನಲ್ಲ ಸಾವಿಗವನು, ಇದಂತೂ ಗೊತ್ತಿಲ್ಲದೆ ಮಾಡಿದ್ದು ಮೊದಲನೇದು ಅಂತ. ಬ್ರಹ್ಮಹತ್ಯೆ ತಗಲ್ಬಹುದು ಅಂತ, ಬ್ರಹ್ಮಹತ್ಯೆ ಬರೋದಿಲ್ಲ, ಕಿತ್ತು ಬಿಡು ಬಾಣವನ್ನ ಎನ್ನುವ ಆ ಋಷಿಕುಮಾರನ ಆ ಅಂತಸ್ತತ್ವವನ್ನ ಭಾವಿಸಿ, ಎಂಥವನಾಗಿದ್ದವನು ಅಂತ. ಅವನ ಧೈರ್ಯವನ್ನ, ಆ ಸ್ಥಿರತೆಯನ್ನ ಅವತ್ತಿನಲ್ಲಿ ಕೂಡ ನಾವು ಭಾವಿಸುವಂತದ್ದಿದೆ ಅಂತ. ಹೀಗೆ ಹೇಳ್ತಿರುವಾಗಲೇ ಬಹು ಕಷ್ಟವಾಯಿತು ಅವನಿಗೆ. ಒಮ್ಮೊಮ್ಮೆ ಹೊರಡಾಡ್ತಾನೆ, ಒಮ್ಮೊಮ್ಮೆ ಸ್ತಬ್ಧ ಆಗ್ತಾನೆ ಅಲ್ಲಿ, ಒಮ್ಮೊಮ್ಮೆ ನಡುಗ್ತಾನೆ, ಆ ಸ್ಥಿತಿ ಇದೆ ಅವನಿಗೆ. ಹೋಗಿ ಅವನ ಎದೆಯೊಳಗೆ ಹೊಕ್ಕ ಬಾಣವನ್ನ ಕಿತ್ತೆತ್ತಿದ ದಶರಥ. ಬೆಳಿಗ್ಗೊಮ್ಮೆ ದಶರಥನನ್ನು ನೋಡಿ ಪ್ರಾಣ ಬಿಟ್ಟ ಅಷ್ಟೇ, ಒಂದು ನೋಟ ದಶರಥನ ಕಡೆಗೆ, ಕೊನೆಯ ನೋಟ ಅದು, ಸಾವಿನ ನೋಟ ಅದು. ತಪೋಧನ, ಆ ತಪಸ್ಸಿಯು ಪ್ರಾಣ ಬಿಟ್ಟ. ಜಲಾರ್ದ್ರ ಗಾತ್ರಂತೂ ವಿಲಪ್ಯ ಕೃಚ್ಛಾನ್ ನರ್ಮವೃಣಂ ತಂತ ಸಮುಚ್ಛಸಂತಂ ತತಸ್ತರೈವಾಂ ತಮಹಂ ಪ್ರಯಾಣಂ ಸಮೀಕ್ಷೆ ಭದ್ರೇಸ್ತು ಭಶಂ ವಿಷಣ್ಣ. ದಶರಥ ಹೇಳ್ಕೊಡ್ತಾನೆ ಕೌಸಲ್ಯಗೆ, ಆ ಹೊತ್ತಿನಲ್ಲಿ ನಾನು ಪಟ್ಟ ವಿಷಾದ, ನಾನು ಪಟ್ಟ ಸಂಕಟ ಅದು ಮಾತಿಗೆ ಮೇರಿದ್ದು, ಬೇಕು ಅಂತ ಮಾಡಿದ್ದಲ್ಲ, ಹೀಗೆ ಆಗಿದ್ದದು ಕೂಡ. ಇದೇ ರೀತಿ ರಾಮನಿಗೆ ಬೇಕು ಅಂತ ಮಾಡಿದ್ದಲ್ಲ, ಅದು ಆಗ ಹೋಗಿದ್ದದು ಅಂತ, ಅದೇ ರೀತಿ ಆಗಿದ್ದದು ಅಂತ. ಈ ದಶರಥನ ಬದುಕೆಲ್ಲ ಹೀಗೆ ಇದೆ. ಅಜ್ಞಾನದಿಂದ ಕೊಂದ ಆ ಒಂದು ಕಾರ್ಯದ ಬಳಿಕ ಒಬ್ಬನೇ ಯೋಚನೆ ಮಾಡ್ತೇನೆ ದಶರಥ, ಇನ್ನೇನ್ ಮಾಡಲಿ, ಇಬ್ಬರಿಲ್ಲ ಈಗ, ಹೋಗಿ ಆಯ್ತು, ಇನ್ನೇನ್ ಮಾಡಲಿ, ಏನ್ ಮಾಡಿದ್ರು ಸರಿ, ಬೇರೆ ದಾರಿ ಇಲ್ಲ, ನಾನೇ ಹೋಗ್ಬೇಕು ಅಲ್ಲಿಗೆ. ಆ ಬಿದ್ದ ಕುಂಭವನ್ನು ಎತ್ತಿಕೊಂಡು ನೀರು ತುಂಬಿ ತಾನೇ ಆ ನೀರನ್ನು ತಗೊಂಡು ಪುಣ್ಯ ಜಲವನ್ನ ತುಂಬಿಕೊಂಡು ಋಷಿಪುತ್ರ ಹೇಳಿದ ದಾರಿಯಲ್ಲಿ ಹೋಗಿ ಹತ್ತಿರದಲ್ಲೇ ಇರ್ತದೆ ಆಶ್ರಮವನ್ನು ಸೇರಿದರೆ ನಿಜಕ್ಕೂ ಅವನು ಹೇಳಿದ್ದು ಹೌದು. ದುರ್ಬಲವು ಆ ಇಬ್ಬರಿಗೆ ಯಾವ ಶಕ್ತಿಯೂ ಇಲ್ಲ, ಅಂಧವು, ಕುರುಡರು, ವೃದ್ಧವು, ಪೂರ್ತಿ ಮುಪ್ಪಾಗಿದ್ದಾರೆ. ಅಪರಿಣಾಯಕು, ಅವರಿಗೆ ಓಡಾಡಲಿಕ್ಕೆ ಸಾಧ್ಯ ಇಲ್ಲ, ಯಾರಾದರೂ ಓಡಾಡಿಸ್ಬೇಕು ಅಷ್ಟೇ, ಮತ್ತು ಓಡಾಡಿಸೋರು ಯಾರೂ ಇಲ್ಲ ಅಲ್ಲಿ. ತಾಮಾಶಾ ಮುಕ್ತತೆಹೀನವು, ನೀರು ಕುಡಿಯುವ ಆಶೆ ನನ್ನಿಂದ ಭಂಗವಾಗಿದೆ, ತನ್ನ ಕಾರಣದಿಂದಾಗಿ ನೀರು ಕೂಡ ಕುಡಿಯದಂತೆ ಆಗಿದೆ. ಅನಾಥರಾಗಿದ್ದಾರೆ, ನಿಜಕ್ಕೂ ಅನಾಥರಾಗಿದ್ದಾರೆ. ಅವರ ಬಳಿ ಶೋಕ ಭಯದಿಂದ ತುಂಬಿದ ದಶರಥ ಹೋಗ್ತಾನೆ. ಮತ್ತು ದುಃಖ ಆಯ್ತು ಅವ್ರು ನೋಡಿದಾಗ ದಶರಥನಿಗೆ. ಹೆಜ್ಜೆ ಸದ್ದು ಕೇಳಿದಾಗ ಆ ಋಷಿಕುಮಾರನ ತಂದೆ ಮಾತನಾಡುತ್ತಾನೆ, ತನ್ನ ಮಗ ಅಂತಲೇ ಭಾವನೆ ಅವನಿಗೆ. ಕಿಂ ಚಿರಾಯಸಿಮೇ ಪುತ್ರ, ಮಗು ಯಾಕೆ ತಡ, ಪಾನೀಯಂ ಕ್ಷಿಪ್ರಮಾನಯ ಬೇಗತ, ನೀರನ್ನು ನೀರಿನಲ್ಲಿ ಆಟ ಮಾಡಿಬಿಟ್ಟಿಯಾ ಇಷ್ಟೊತ್ತು, ತುಂಬಾ ಹೊತ್ತಾಗಿದ್ದೀರ, ಯಾಕೆ ಇವತ್ತು ನೀರಲ್ಲಿ ತುಂಬ ಹೊತ್ತು ಆಟಾಡಿಬಿಟ್ಟೆ ನೀನು? ನೋಡು ನಿನ್ನ ತಾಯಿಯನ್ನ ಉತ್ಕಂಠಿತ, ನೀರಿಗಾಗಿ ಕಾತರಿಸಿದಾಳೆ, ಕಷ್ಟ ಪಡ್ತಾ ಇದ್ದಾಳೆ, ನೋಡು ಬೇಗ ಬಾ ಆಶ್ರಮದೊಳಗೆ ಬೇಗ ಬಾ ಅಂತ ಹೇಳಿ ಅವರಿಗೆ ಪಾಪ ಯಾವ್ಯಾವುದೋ ನೆನಪು. ನಾವೆನ್ನರೂ ನಿನ್ನ ಚಿಕ್ಕ ವಯಸ್ಸಲ್ಲಿ ನಿನಗೆನಾದರೂ ತಪ್ಪು ಮಾಡಿದ್ರೆ, ನಾವು ತೊಂದರೆ ಮಾಡಿದ್ರೆ ಮನಸ್ಸಲ್ಲಿ ಇಟ್ಕೋಬೇಡ ಅದನ್ನ. ತಡಾಗಿದ್ದಕ್ಕೆ ಅವ್ರ ಪಾಟಿಗೆ ಅವರು ಆ ವಯಸ್ಸಾಗಿದೆಯಲ್ಲ, ಕಾರಣಗಳಿಂದ ಅವರವರೇ ಯೋಚನೆ ಮಾಡ್ತಾರೆ, ಅವರಷ್ಟಕ್ಕೆ ಅವರು ಯೋಚನೆ ಮಾಡ್ತಾರೆ. ನಾವು ಹಿಂದೇನೋ ಆಡಿದ ಮಾತು, ಹಿಂದೇನೋ ಮಾಡಿದ ತಿಳಿದೋ ತಿಳಿದೋ ಕೊಟ್ಟೆ ಏನೋ ಒಂದು ತೊಂದರೆ, ಅದಂದ್ರೆ ಮನಸ್ಸಲ್ಲಿ ಇದ್ಬಿಟ್ರೆ, ಹಾಗಾಗಿ ನಾನಾಗಲಿ ನಿನ್ನ ಅಮ್ಮನಾಗಲಿ ಏನಾದರೂ ಮಾಡಿದರೆ ಮನಸ್ಸಲ್ಲಿ ಇಟ್ಕೋಬೇಡ ಅದನ್ನ. ಯಾಕೆಂದ್ರೆ ಕಾಲಿಲ್ಲದ ನಮಗೆ ಕಾಲು ನೀನು, ಕಣ್ಣಿಲ್ಲದ ನಮಗೆ ಕಣ್ಣು ನೀನು, ಸಮಾಸಕ್ತ ಸ್ಥಿ ಪ್ರಾಣ, ನಮ್ಮ ಪ್ರಾಣಗಳು ನಿನ್ನನ್ನೇ ಆಶ್ರಯಿಸಿವೆ, ನಿನ್ನಲ್ಲಿಯೇ ನೆಲೆಸಿವೆ, ಯಾಕೆ ನೀನು ಮಾತಾಡೋದಿಲ್ಲ? ಎಲ್ಲಿ ನನ್ನ ಪಾಪವನ್ನು ಮಾತಾಡೋದು? ಸತ್ಯ ಹೋಗಿದ್ದಾನು, ಬಂದವನು ಬೇರೆ. ಆಗ ಏನಾಗಿರ್ಬೇಕು ಅವನಿಗೆ, ದಶರಥನಿಗೆ ಏನಾಗಿರ್ಬೋದು? ಆ ಮನಸ್ಥಿತಿಯನ್ನು ಕಲ್ಪಿಸಿಕೊಳ್ಳಿ, ಸಾಧ್ಯವಾದಷ್ಟು ಯಾವುದರ ಅಗತ್ಯ ವಿರೋಧನ ಮಾಡಬಾರದು ಜೀವನದಲ್ಲಿ. ಮಾಡಲೇಬೇಕಾದ ತುಂಬಾ ಇರ್ತದೆ ಜೀವನದಲ್ಲಿ, ತುಂಬಾ ಮಾಡಲೇಬೇಕಾದಿದೆ. ಹಾಗಾಗಿ ಮಾಡದಿದ್ದರೂ ಆಗ್ತದೆ, ಮಾಡಬೇಕಾಗಿಲ್ಲ ಅಂತದ್ನ ಯಾವ್ದನ್ನು ಮಾಡಕ್ಕೆ ಹೋಗಬಾರದು. ನೋಡಿ ಎಲ್ಲಿಗೆ ಬಂತದ್ದು, ಒಂದು ಬೇಟೆಯ ವಿನೋದ ಬೇಟೆಯಾಡಬೇಕು ಅಂತ ಹೋಗಿದ್ದು, ಪರಿಸ್ಥಿತಿ ಎಲ್ಲಿಗೆ ಬಂದಿದೆ ನೋಡಿ, ಎಷ್ಟು ಭಯಂಕರ ಸನ್ನಿವೇಶ ನಿರ್ಮಾಣವಾಗಿದೆ. ಇದು ಎಲ್ಲಿಗೆ ತಲುಪ್ತದೆ ಅಂದ್ರೆ ದಶರಥನ ಮೃತ್ಯು ನೆರವು ವ್ಯಾಪ್ತಿ ಇದೆ ಘಟನೆಗೆ. ಮಾತನಾಡುವ ಪ್ರಯತ್ನ ದಶರಥನದ್ದು, ಆದರೆ ಸ್ವರ ಬರ್ತಾ ಇಲ್ಲ. ಅವ್ಯಕ್ತಯ ವಾಚ, ತಾನು ಏನು ಹೇಳ್ತಿದ್ದಾನೆ ಅಂತ ತನಗೇ ಗೊತ್ತಾಗ್ತಾ ಇಲ್ಲ. ಸಜ್ಜಮಾನಯ ಹೀನ ವ್ಯಂಜನೆಯ, ಅಕ್ಷರಗಳೆಲ್ಲ ಅಸ್ಪಷ್ಟ. ವ್ಯಂಜನಗಳು ಬರೀ ಸ್ವರವೇ ಬರ್ತಾ ಇದೆ, ವ್ಯಂಜನಗಳು ಬರ್ತಾ ಇಲ್ಲ ಅನ್ನೋ ರೀತಿಯಲ್ಲಿದೆ ಮಾತುಗಳು ಅಂತ. ಅಂತಹ ಮಾತಿನಿಂದ ಭೀತನಾಗಿ ಅಂದ್ರೆ ಹೆದರಿ ನಡುಗಿ ಹೇಳಿದ್ದೇನು ಅಂದ್ರೆ ಬಹಳ ಕಷ್ಟಪಟ್ಟಂತೆ, ಮನೋಬಲದಿಂದ ವಾಗ್ಬಲವನ್ನು ತಾಳಿ ಅಂದ್ರೆ ವಿಲ್ ಪವರ್ ಅಂತ ಹೇಳ್ತಾರಲ್ಲ, ಮನೋಬಲದಿಂದ ಮನಸಃ ಕರ್ಮ ಚೇಷ್ಟಾಭಿಹಿ, ನಿಜವಾಗಿ ವಾಕ್ಯಕ್ಕೆ ಶಕ್ತಿ ಇಲ್ಲ ಅಂತ, ಎಲ್ಲಿಂದಲೋ ಒಳಗಿಂದ ಶಕ್ತಿ ತಂದುಕೊಂಡು ವಾಕನ್ನ ಸ್ತಂಭಿಸಿಕೊಂಡು ಮಗನಿಗೆ ಅವರಿಬ್ಬರಿಗೆ ಪುತ್ರ ವ್ಯಸನದ ಭಯವನ್ನ, ಮಗನ ಸಾವಿನ ಅನಾಹುತವನ್ನ ಹೇಳ್ತಾನೆ. ಹೇಗೆ ಹೇಳಿದ್ದು ಅಂದ್ರೆ, ಕ್ಷತ್ರಿಯೋಹಂ ದಶರಥ, ನಾನು ಕ್ಷತ್ರಿಯ ದಶರಥ, ನಾನು ಎಲ್ಲರಿಗೂ ಗೊತ್ತು ದಶರಥ ಅಂದ್ರೆ ಯಾರು ಅಂತ, ತಮ್ಮ ನಿಮ್ಗಿರುವ ಪುತ್ರ ನಾನಲ್ಲ. ಯಾವ ಎಂತಹ ಕೆಲಸ ಮಾಡಿದ್ರೆ ಸಜ್ಜನರಾದ್ರೂ ಕೂಡ ನಿಂದೆ ಮಾಡ್ತಾರೋ ಚೀಸು ಅಂತ ಹೇಳ್ತಾರೋ ಅಂತ ಕೆಲಸ ಸ್ವಕರ್ಮಜನ್ ಕೈಯಾರೆ ನಾನೇ ಮಾಡಿಬಿಟ್ಟೆ. ಬಿಲ್ಲಿ ಹಿಡಿದು ನದಿ ತೀರಕ್ಕೆ ಬಂದಿದ್ದೆ, ಉದ್ದೇಶ ಯಾವ್ದಾದ್ರು ಕ್ರೂರ ಮೃಗವನ್ನು ಕೊಲ್ಲುವಂಥದ್ದು, ನೀರು ಕುಡಿಯುವ ಸ್ಥಳದಲ್ಲಿ ಕಾದು ಕುಳಿತಿದ್ದೆ ಯಾವ್ದಾದ್ರು ಕ್ರೂರ ಮೃಗವನ್ನು ಕೊಲ್ಲಬೇಕು ಅಂತ. ನೀರಿನಲ್ಲಿ ಕುಂಭ ತುಂಬುವಾಗ ಆನೆ ಗೇರಿಟ್ಟಂತೆ ನನಗೆ ಕೇಳಿಸ್ತು, ಬಾಣ ಪ್ರಯೋಗ ಮಾಡಿದೆ, ಬಂದು ನೋಡಿದರೆ ತಾಪಸನೊಬ್ಬ ಸತ್ತು ಬಿದ್ದಿದ್ದಾನೆ. ಶಯಾನಂ ಭವಿ ತಾಪಸಂ, ಅವನೇ ಹೇಳಿದ ಪ್ರಕಾರ ನನ್ನ ಆಶ್ರಮ ಇದು, ನನ್ನ ತಂದೆ ತಾಯಿ ಹೇಳಿರ್ತಾರೆ ಅಂತ ಹೇಳಿದ ಪ್ರಕಾರ ಇಲ್ಲಿ ಬಂದೆ. ಅದಕ್ಕಿಂತ ಮೊದಲು ಬಾಣವನ್ನು ಕಿತ್ತು ತೆಗೆಯಬೇಕು ಅಂತ ಅವನೇ ಸೂಚನೆ ಮಾಡಿದ. ಅವನ ಸೂಚನೆ ಪ್ರಕಾರ ಬಾಣವನ್ನು ಕಿತ್ತು ತೆಗೆದಾಗ ಸಹಸ ಸ್ವರ್ಗಮಾಸ್ಥಿತ, ನಿಮ್ಮಿಬ್ಬರು ಕುರಿತು ಶೋಕಿಸ್ತ, ನಿಮ್ಮಿಬ್ಬರು ಕುರಿತು ವಿಲಪಿಸ್ತ, ನಿಮ್ಗೆ ಯಾರ ಗತಿ, ನಿಮ್ಮನ್ನು ಯಾರು ನೋಡೋರ ಮುಂದೆ ಎನ್ನುವ ವಿಲಾಪದ ಮಧ್ಯದಲ್ಲಿ ಆತನ ಪ್ರಾಣತ್ಯಾಗವಾಯಿತು. ತಿಳಿಯದೆ ಈ ಕಾರ್ಯವನ್ನು ಮಾಡಿದೆ, ನಿಮ್ಮ ಮಗನನ್ನು ಕೊಂದೆ ನಾನು. ಸುಳ್ಳು ಹೇಳೋದಿಲ್ಲ. ಒಂದು ವಿಶೇಷ ಅಂದ್ರೆ, ಈಗಿನ ಕಾಲವೇ ಆಗಿದ್ರೆ ಅದು ನಿಮ್ಮ ಮಗನೇ ಅದು ಸತ್ತು ಬಿದ್ದಿದ್ದ ಅಲ್ಲಿ ನದಿ ತೀರದಲ್ಲಿ ಅಂತ ಹೇಳ್ತಿದ್ರು ಹೋಗಿ ಅಂತ. ಯಾಕೆ ಮುಂದೆ ಪರಿಣಾಮ ಇದೆ, ಇವನೇ ಮಾಡಿದ್ದು ಗೊತ್ತಾದ ದುಷ್ಪರಿಣಾಮಗಳು ತುಂಬಾ ಇದೆ ಅದಕ್ಕೆ. ಯಾರಾದರೂ ಇವತ್ತಿನ ಕಾದರೂ ಆ ಕೆಲಸ ಮಾಡ್ತಾ ಇದ್ರು. ಅದು ಯಾರೋ ಸತ್ತು ಬಿದ್ದ ಕಾಣಿಸ್ತು, ಬೇಟೆಗೇನು ಬಂದಿದ್ದೆ ಅಲ್ಲಿ ಯಾರೋ ಬಿದ್ದ ಕಾಣಿಸ್ತು. ಬಂದು ನೋಡಿದ್ರೆ ಇನ್ನೊಂದು ಸಾಯೋದ್ರಲ್ಲಿದ್ದ, ಅವನಿಗೆ ಯಾರೋ ಬಾಣ ಹೊಡೆದು ಬಿಟ್ಟಿದ್ರು. ಕೇಳಿದೆ, ಇಲ್ಲಿ ಹತ್ತದಲ್ಲಿ ಆಶ್ರಮ ಅಂತ ನಿಮ್ಮ ಪರಿಚಯ ಹೇಳಿದ ಅವನು. ಹಾಗಾಗಿ ಬಂದೆ ಇಲ್ಲಿ, ನಿಮ್ದು ಬಯಾರಿಕೆ ಆಗಿರ್ಬೋದು, ನೀರು ತೂಕ ಬಂದಿದೆ, ನೀರು ಕುಡಿದೆ ಅಂತ ಹೇಳ್ತಿದ್ದ. ಆದರೆ ಸತ್ಯಸಂಧ ದಶರಥ ಇದ್ದದ್ದನ್ನು ಇದ್ದಂತೆ. ಅದು ಯಾಕೆ ಹೇಳಿದ ಪ್ರಯೋಜನ ಏನಕ್ಕೆ ಬಂದು ಗೊತ್ತಾಗ್ತದೆ ನಮಗೆ. ಹೇಳ್ತಾನೆ ಅವರಿಬ್ಬರಿಗೆ, ಇಷ್ಟಾಗಿದೆ ನನ್ನ ಕೈಯಿಂದ, ಮತ್ತೇನಾಗಬೇಕು ಅಂತ ನೀವು ಹೇಳಬೇಕು. ಅಂದ್ರೆ ನನಗೇನು ಶಿಕ್ಷೆ ಇತ್ಯಾದಿ ಎಲ್ಲವೂ ನಿಮಗೆ ಸೇರಿದ್ದು. ಪ್ರಸೀದತು ಮೇ ಮುನಿಹಿ, ಪ್ರಸನ್ನರಾಗಿ ಎಂದಾಗ ತಡೆಯಲಾರದ ಸಂಕಟವಾಗಿ ಹೋಯಿತು. ಆ ಮುನಿಗೆ ಭಗವಾನ್ ಮುನಿಹಿ, ಭಗವಂತ ಮುನಿ ಅಂತೆಲ್ಲ ಸಂಬೋಧನೆ ಮಾಡ್ತಾರೆ. ಯಾಕಂದ್ರೆ ಬಹಳ ಸಾಧನೆ ಮಾಡಿರ್ತಕ್ಕಂಥವನು, ಬಹುದೊಡ್ಡ ತಪಸ್ವಿ, ತಡೆಯಲಾರದ ಸಂಕಟ, ಕಣ್ಣೀರು ನಿಟ್ಟುಸಿರು ಕೈಮುಗಿದ ನಿಂತ ದಶರಥನಿಗೆ ಆ ಮುನಿ ಹೇಳಿದ್ದೇನು, ನೀನಾಗ ನೀನು ಬಂದು ಹೇಳದೇ ಇದ್ದಿದ್ರೆ, ನೀನು ಮಾಡಿದ ಪಾಪಕೃತ್ಯವನ್ನು ನೀನಾಗ ನೀನು ಬಂದು ಹೇಳದೇ ಇದ್ದಿದ್ರೆ ನಿನ್ನ ತಲೆ ಲಕ್ಷ ಚೂರಾಗಿ ಹೋಗ್ತಿತ್ತು. ಶತ ಸಹಸ್ರದ ಬಂದು ಹೇಳಿದೆ, ಉಳಿದು ನಿನ್ನ ತಲೆ ತಾನಾಗಿ ಆಗ್ತಿತ್ತದು. ಒಬ್ಬ ಕ್ಷತ್ರಿಯನಾದವನು ವಾನಪ್ರಸ್ಥನನ್ನು ಕೊಲ್ಲುವುದು, ತಪಸ್ಸು ಮಾಡತಕ್ಕಂಥ ಒಬ್ಬ ತಪಸ್ವಿಯನ್ನ ಸಾಧಕನನ್ನು ಕೊಲ್ಲುವುದು, ಅದಕ್ಕೆ ತುಂಬ ದುಷ್ಪರಿಣಾಮ ಇದೆ. ಇಂದ್ರನಾದರೂ ಕೂಡ ಅವನು ತನ್ನ ಸ್ಥಾನದಿಂದ ಚ್ಯುತನಾಗ್ತಾನೆ. ಇಂಥ ಕೆಲಸ ಮಾಡಿದರೆ ಇಂದ್ರನೂ ಇಂದ್ರನಾಗಿ ಉಳಿಯೋದಿಲ್ಲ. ಅಂತಹ ಒಬ್ಬ ಬ್ರಹ್ಮವಾದಿ ತಪಸ್ವಿ ಅವನನ್ನು ಅವನ ಮೇಲೆ ಗೊತ್ತಿದ್ದು ಬಾಣಪ್ರಯೋಗ ಮಾಡಿದರೆ ಅಲ್ಲೇ ನಿನ್ನತಲ್ಲ ಏಳು ಹೋಳಾಗ್ತಿತ್ತು, ಅಲ್ಲೇ ನಿನ್ನತಲ್ಲ ಏಳು ಹೋಳಾಗ್ತಿತ್ತು. ತಾದೃಶಿ ಬ್ರಹ್ಮವಾದಿನಿ ಜ್ಞಾನಾ ವಿಸೃಜತ ಶಸ್ತ್ರಂ, ತಿಳಿದು ಮಾಡಿದ್ರೆ ಇವತ್ತೆಲ್ಲ ಎಷ್ಟು ಈ ತಪಸ್ವಿಗಳಿಗೋ ಮತ್ತೊಬ್ಬರಿಗೋ ಇಂಥವ್ರಿಗೆಲ್ಲ ನಾನಾ ಥರದ ಕ್ಲೇಶಗಳನ್ನ ಉಂಟು ಮಾಡ್ತಾರಲ್ಲ ಇವತ್ತು, ಅವ್ರು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು ಇದು ಅಂತ. ಮಠ ಅಂತಲ್ಲ, ಯಾರಿಗಾದ್ರೂ ಕೂಡ ಅಂತ. ಯಾರಿಗಾದ್ರೂ ಯಾರು ಆ ಹಾದಿಯಲ್ಲಿ ಇರ್ತಾರೋ, ಬ್ರಹ್ಮ ಮಾರ್ಗದಲ್ಲಿ, ಸತ್ಯ ಮಾರ್ಗದಲ್ಲಿ, ಭಗವಂತನ ಮಾರ್ಗದಲ್ಲಿ ಯಾರಿರ್ತಾರೋ, ಅವರಿಗೆ ಮಾಡಿದ ಸಣ್ಣ ಕ್ಲೇಶ ಅದು ಮಾಡುವ ಅದು ಕೊಡುವ ಪಾಪ ತುಂಬಾ ದೊಡ್ಡದು. ಹಾಗಾಗಿ ನೀನು ಮಾಡಿದ ಕೆಲಸವನ್ನು ತಿಳಿದು ಮಾಡಿದ್ರೆ ನೀನು ನೀರು ತರಕ್ಕೆ ಇರ್ತಿದ್ದಿಲ್ಲ, ನಿನ್ನ ತಲೆ ಏಳು ಚೂರಾಗಿರ್ತಿತ್ತು. ಅಜ್ಞಾನದಿಂದ ಮಾಡಿದೆ, ತಿಳಿಯದೆ ಮಾಡಿದೆ, ಹಾಗಾಗಿ ಬದುಕಿದೆಯೇ? ಇಲ್ಲಾಂದ್ರೆ ನೀನೇನು ನಿನ್ನ ಕುಲವೇ ಇರ್ತಿರ್ಲಿಲ್ಲ, ಯಕ್ಷವಾಕು ಕುಲವೇ ಉಳಿತಾ ಇರಲಿಲ್ಲ. ಕರ್ಕೊಂಡು ಹೋಗು ನನ್ನನ್ನು ಅಲ್ಲಿಗೆ. ನಯಮಾಂ ನಯಮೃಪತಂ ದೇಶಂ, ನಮ್ಮಿಬ್ಬರನ್ನು ಅಲ್ಲಿಗೆ ಕರ್ಕೊಂಡು ಹೋಗು. ಪಶ್ಚಿಮ ದರ್ಶನ, ಕೊನೆಯ ದರ್ಶನ, ಕೊನೆಯ ನೋಟ. ನೋಟವೇನು ಮುಟ್ಟಬೇಕು ಅವರಷ್ಟೇ, ನೋಡೋ ಕಣ್ಣಲ್ಲಿದೆ ಅವರಿಗೆ. ಹಾಗಾಗಿ ಆ ಅಂತಿಮ ದರ್ಶನವನ್ನು ಮಾಡ್ತೇವೆ, ಕರ್ಕೊಂಡು ಹೋಗು. ಹೇಗೆ ಬಿದ್ದನು, ಹೇಗಿರ್ಬೋದು ಈಗ, ಎಲ್ಲ ರಕ್ತವಾಗಿರ್ಬೋದು. ಅವನ ಬಟ್ಟೆ, ಅವನ ಧರಿಸಿದ ಮೃಗ ಚರ್ಮ ಅತ್ತ ಇತ್ತ ಬಿದ್ದಿರ್ಬೋದು. ಇಷ್ಟೊತ್ತಿನ ಧರ್ಮರಾಜನ ವಶವಾಗಿರ್ಬೋದು, ಅವನು ಯಮಧರ್ಮನ ವಶವಾಗಿರ್ಬೋದು. ಸುಮ್ಮನೆ ಏನು ಇರಲಾರದು ಅಂತೆಲ್ಲ ಅವನು ಹೇಳ್ಕೊಡ್ತಾ ಇದ್ದಾಗ ಅವರಿಬ್ಬರನ್ನು ದಶರಥನೇ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋಗಿ ಮುಟ್ಟಿಸ್ತಾನೆ, ಆ ಅವರ ಮಗನ ಶವಕ್ಕೆ ಮುಟ್ಟಿಸ್ತಾನೆ. ಇಬ್ಬರು ಮುಟ್ಟಿದಾಗ ಗೊತ್ತಾಯ್ತು ತಮ್ಮ ಮಗನೇನು ಗೊತ್ತಾಯ್ತು. ಅಲ್ಲೇ ಬಿದ್ದುಬಿಟ್ರು, ಆ ಶವದ ಮೇಲೆ ಬಿದ್ದುಬಿಡ್ತಾರೆ ಇಬ್ರು ಕೂಡ. ತಂದೆ ಹೇಳಿದನಂತೆ, ಮಾತಾಡ್ತಾ ಇದ್ದೇನೆ ಮಗನ ಬಳಿ, ಹಾಗಾಗ್ತದೆ ಆ ಹೊತ್ತಿನಲ್ಲಿ. ನಾಭಿವಾದೇ ಸೇ ಮಾದ್ಯ, ಯಾಕೆ ನೀನು ನನಗೆ ಅಭಿವಾದನ ಮಾಡ್ತಾ ಇಲ್ಲ, ಯಾಕೆ ನನ್ನೊಡನೆ ಮಾತಾಡ್ತಾ ಇಲ್ಲ, ಯಾಕೆ ನಿನ್ನ ಭೂಮಿಯನ್ನು ಮರಗಿದೆ, ಯಾಕೆ ನಿನಗೆ ಕೋಪ, ನಿನಗೆ ನಾನು ಪ್ರಿಯನಲ್ವಾ, ತಾಯಿಯನ್ನು ನೋಡು, ತಾಯಿಯನ್ನಾದ ಅಲಿಂಗಿಸು, ನಿನ್ನ ಆ ಮಧುರವಾದ ಮಾತುಗಳನ್ನು ಆಡು ಅಂತೆಲ್ಲ ಹೇಳಿ, ಇನ್ನು ಅಪರರಾತ್ರದಲ್ಲಿ ಹೃದಯಂಗಮವಾದ ಶಾಸ್ತ್ರವು ಮತ್ತೊಂದು ಅದನ್ನ ಮಧುರವಾಗಿ ಅಧ್ಯಯನ ಮಾಡ್ತಕ್ಕಂಥ ನಿನ್ನ ಆ ಧ್ವನಿಯನ್ನು ಇನ್ನೆಲ್ಲಿ ಕೇಳಲಿ ಮಾಡ್ತಾ ಇದ್ದಂತ. ಅಪರರಾತ್ರಿ ಅಂದ್ರೆ 2 ಗಂಟೆಯೋ 3 ಗಂಟೆಯೋ ಆ ಸಮಯದಲ್ಲಿ, ಈಗಿನ ಕಾಲದ 2 ಗಂಟೆಯೋ 3 ಗಂಟೆಯೋ ಆ ಹೊತ್ತಿನಲ್ಲಿ ಶಾಸ್ತ್ರಾಭ್ಯಾಸ, ಇನ್ಯಾವುದನ್ನಾರು ಅಂತ ಶುಭವಾದನ್ನು ಅಧ್ಯಯನ ಮಾಡುವಾಗ ಇವರಿಗೆ ಆ ಧ್ವನಿ ಕೇಳ್ತಾ ಇರ್ತಾ ಇತ್ತು ಅಂತ. ಇನ್ನೆಲ್ಲಿ ಆ ಧ್ವನಿ, ಯಾರು ಸಂಧ್ಯೋಪಾಸನೆಯನ್ನು ಮಾಡಿ ಅಗ್ನಿ ಪರಿಚರ್ಯೆಯನ್ನು ಮಾಡಿ ಬಂದು ನನ್ನನ್ನು ಪುತ್ರಶೋಕ ಭಯಾರ್ಜಿತ, ಈಗಂತೂ ಪುತ್ರಶೋಕ ಈ ಹೊತ್ತಿನಲ್ಲಿ ಯಾರು ನನ್ನನ್ನು ಬಂದು ಸಂತೋಷ ಪಡಿಸೋರು, ನನ್ನ ಬಗ್ಗೆ ಒಳ್ಳೆ ಮಾತನ್ನು ಹೇಳೋರು ಯಾರು, ಯಾರು ನನಗಿನ್ನು ಗೆಡ್ಡೆ ಗಣಸು ತಂದುಕೊಡೋರು? ಪ್ರೀತಿಯ ನೆಂಟರು ಬಂದರೆ ಯಾವ ರೀತಿ ಉಪಚಾರ ಮಾಡ್ತಾರೋ ಆ ರೀತಿ ಉಪಚಾರವನ್ನು ಪ್ರತಿನಿತ್ಯ ಮಾಡ್ತಾ ಇದ್ದಂತ. ಪ್ರಿಯಮೇವ ಅತಿಥಿ, ಅಪರೂಪದಲ್ಲಿ ನೆಂಟರು ಬಂದಾಗ, ಅಪರೂಪದಲ್ಲಿ ನೆಂಟರು ಬಂದಾಗ, ಅವ್ರ ದಿವಸ ಬಂದರೆ ಬೇರೆ ರೀತಿ ಆಗ್ತದೆ ಅದು ಅದಲ್ಲ. ನಿಜವಾಗಿಯೂ ನಮಗೆ ಪ್ರೀತಿ ಪಾತ್ರ ಆದವರು ನೆಂಟರೆಲ್ಲರೂ ಪ್ರಿಯರು ಅಂತ ಹೇಳಿಕೊಳ್ಳೋದಿಲ್ಲ. ಪ್ರಿಯರಾದ ನೆಂಟರು ಅಪರೂಪದಲ್ಲಿ ಬಂದಾಗ ನಾವೊಂದು ಉಪಚಾರ ಮಾಡ್ತೇವಲ್ಲ, ಹಾಗೆ ಪ್ರತಿನಿತ್ಯ ಮಾಡ್ತಾ ಇದ್ದವನು. ಯಾರು ಊಟ ಮಾಡಿಸೋರು, ಹಿಡಿದು ನಡೆಸೋರು ಯಾರು, ಹಿಡ್ಕೊಳ್ಳೋದು ಯಾರು, ನಡೆಸೋರು ಯಾರು, ಬೀಡುಬಾಗ ಹಿಡ್ಕೊಳ್ಳೋದು ಯಾರು, ನಡಿಬೇಕು ಅಂದ್ರೆ ನಡೆಸೋರು ಯಾರು? ಅಂಧಳಾದ ಈ ನನ್ನ ತಾಯಿ ತಪಸ್ವಿನಿ, ಅವಳನ್ನು ಹೇಗೆ ನಾನು ಸಾಕಲಿ? ಮುಂದೆ ನಿನ್ನ ತಾಯಿಯನ್ನ ನಾನು ಸಾಕ್ಬೇಕು, ನಾನು ಎಲ್ಲಿಂದ ಸಾಕಲಿ? ಸಾಕಲಾರೆ, ಹೋಗ್ಬೇಡ ಮಗನಿ, ಯಮಲೋಕಕ್ಕೆ ಹೋಗ್ಬೇಡ, ನಾಳೆ ನಾನು ನೀನು ಒಟ್ಟಿಗೆ ಹೋಗೋಣ, ನಿನ್ನ ತಾಯಿಯೂ ಬರ್ತಾಳೆ, ನಾವು ಮೂವರು ಒಟ್ಟಿಗೆ ಯಮಲೋಕಕ್ಕೆ ಹೋಗೋಣ. ಅನಾಥರಾದ ದೀನರಾದ ನಾವಿಬ್ಬರು ನಿನ್ನೊಟ್ಟಿಗೆ ಯಮಲೋಕಕ್ಕೆ ಬರುವವರು. ಅಲ್ಲಿ ಹೋದ ಮೇಲೆಯೂ ಆ ವಯೋಸ್ಕೃತ ಯಮರಾಜನನ್ನು ಕುರಿತು ನಾನು ಹೇಳ್ತೇನೆ, ಇವನನ್ನು ಬಿಟ್ಟುಬಿಡ್ಬೇಕು, ನೀನು ನಿನ್ನ ನಿಯಮ ಏನೇ ಇರ್ಬೋದು, ನೀನು ಧರ್ಮಕ್ಕೆ ತಪ್ಪವನಲ್ಲ, ಆಯುಸ್ ಮೋದು ಕೂಡ ತಗೊಂಡು ಹೋಗೋನೇ ಹೋದು ನೀನು, ಆದರೆ ಇಲ್ಲೊಂದು ರಿಯಾಯಿತಿ, ಯಾಕೆಂದ್ರೆ ಇವನು ತನ್ನ ತಂದೆ ತಾಯಿಗಳನ್ನು ನೋಡಿಕೊಳ್ಬೇಕು. ಹಾಗಾಗಿ ಇವನು ಕೊರಳಿಗೆ ಹಾಕಿದ ಮೃತ್ಯು ಪಾಶವನ್ನು ಬಿಡಿಸು, ಈ ಒಂದು ಅಭಯ ದಕ್ಷಿಣೆಯನ್ನು ನನಗೆ ಕೊಡು, ಅಕ್ಷಯ್ಯವಾದ ಈ ಒಂದು ಅಭಯ ದಕ್ಷಿಣೆಯನ್ನು ಕೊಡು, ಕೊಡಬೇಕು ಯಮರಾಜ ನನಗೆ, ನನ್ನಂತವನಿಗೆ ಅಂತ ಹೀಗೆಲ್ಲ. ಕೊನೆಗೆ ಆ ತಂದೆ ಮಗನಿಗೊಂದು ಆಶೀರ್ವಾದ ಮಾಡ್ತಾನೆ, ಸತ್ತ ಮಗನಿಗೆ ಆಶೀರ್ವಾದ ಮಾಡ್ತಾನೆ. ಅಪಾಪೋಸಿ ಯದಾ ಪುತ್ರ, ನೀನು ನಿಷ್ಪಾಪ, ನಿನ್ನಲ್ಲಿ ಪಾಪವಿಲ್ಲ, ನಿನ್ನನ್ನು ಕೊಂದವನು ಪಾಪಿ, ನಿಹಿತ ಪಾಪಕರ್ಮಣ, ಪಾಪಕರ್ಮಿ ನಿನ್ನನ್ನು ಕೊಂದವನು, ಆದರೆ ನೀನು ನಿಷ್ಪಾಪ, ಹಾಗಾಗಿ ಆ ಸತ್ಯದ ಫಲವಾಗಿ ಹೋಗು, ಯಾವ ಲೋಕವು ಶಸ್ತ್ರಯೋಧಿಗಳಿಗೆ ಲಭಿಸ್ತದೋ ಅಂತಹ ಲೋಕಕ್ಕೆ ಹೋಗು, ಉತ್ತಮ ಲೋಕಗಳು ಲಭಿಸುತ್ತವೆ. ಯಾರು ಶಸ್ತ್ರವನ್ನು ಹಿಡಿದು ಯುದ್ಧ ಮಾಡ್ತಾರೆ, ಯುದ್ಧ ಮಾಡ್ತಾ ಮಾಡ್ತಾ ಧರ್ಮಕ್ಕಾಗಿ ಹೋರಾಡ್ತಾ ಹೋರಾಡ್ತಾ ಶಸ್ತ್ರದಿಂದ ಸಾವು ಬರುತ್ತದೆ, ಯಾರಿಗೆ? ಅಂಥವರಿಗೆ ಉತ್ತಮೋತ್ತಮ ಲೋಕಗಳು. ಭಾವಿಮೋ ಪುರುಷವು ಲೋಕೆ ಸೂರ್ಯಮಂಡಲ ಭೇದಿನೋ ಪರಿವ್ರಾಟ್ ಯೋಗಯುಕ್ತಶ್ಚ ರಣೇಚ ಅಭಿಮುಖೋ ಹತಃ. ಈ ಇಬ್ಬರು ಪುರುಷರು ಮಾತ್ರ ಸೂರ್ಯಮಂಡಲವನ್ನು ಭೇದಿಸಿ ಆ ಕಡೆ ಹೋಗ್ತಾರೆ, ಮುಕ್ತಿಯ ಕಡೆ ಹೋಗ್ತಾರೆ. ಯಾರಿಬ್ಬರು? ಯೋಗಯುಕ್ತನಾಗಿ ದೇಹತ್ಯಾಗ ಮಾಡಿದ ಯೋಗಿರಾಟ್ ಯೋಗಿರಾಜ ಅವನೊಬ್ಬ, ಇನ್ನೊಬ್ಬ ಯುದ್ಧದಲ್ಲಿ ಶತ್ರುಗಳಿಗೆ ಬೆನ್ನು ತೋರಿಸದೆ ಯುದ್ಧ ಮಾಡ್ತಾ ಮಾಡ್ತಾ ಪ್ರಾಣ ಕೊಟ್ಟಂತ ಯೋಧ, ಯೋಗಿ ಮತ್ತು ಯೋಧ ಇವರಿಬ್ಬರು ಸೂರ್ಯಮಂಡಲವನ್ನು ದಾಟಿ ಪುಣ್ಯಲೋಕಗಳನ್ನು ಸೇರ್ತಾರೆ. ಮಗನಿಗೆ ಈ ತಂದೆ ಆಶೀರ್ವಾದ ಮಾಡ್ತಾನೆ, ಅಂಥವರಿಗೆ ಯಾವ ಲೋಕ ಸಿಗ್ತದೋ ಆ ಲೋಕ ನಿನಗೆ ಸಿಗಲಿ. ಯಾಮ್ಯ ಶೂರಾಗತಿ ಯಾಂತಿ ಸಂಗ್ರಾಮೇ ಶ್ವನಿವರ್ತಿನ ಹತಾಸ್ತವಿಮುಖ ಪುತ್ರ ಕತಿಂ ತಾಂ ಪರನಾಂ ವ್ರಜಾನ್. ಶಸ್ತ್ರದಿಂದ ಬರುವ ಮರಣವೇ ಶ್ರೇಷ್ಠವಂತೆ. ಯಾರಿಗಾದ್ರೂ ಮರಣ ಶಸ್ತ್ರದಿಂದ ಬಂದರೆ ಶ್ರೇಷ್ಠ. ದೇವಿ ಬಗ್ಗೆ, ದೇವಿ ಮಹತ್ವದಲ್ಲಿ ಕೇಳ್ತೇವೆ ನಾವು ಅದನ್ನ. ದೇವತೆಗಳು ಸ್ತುತಿ ಮಾಡ್ತಾರಲ್ಲ, ದೇವತೆಗಳು ಹೇಳ್ತಾರೆ ಅದೇನಂದ್ರೆ, ನೀನು ನೋಡಿಯೇ ಕೊಲ್ಬದಾಗಿತ್ತು ದೈತ್ಯರನ್ನ, ಆದರೂ ಶಸ್ತ್ರಪಾತವನ್ನು ಮಾಡ್ತೀಯ ಅವರಲ್ಲಿ. ಯಾಕೆಂದ್ರೆ ಶಸ್ತ್ರಪೂತರಾಗಿ, ಶಸ್ತ್ರದಿಂದ ಪರಿಶುದ್ಧರಾಗಿ ಅವರು ಮುಕ್ತಿಗೆ ಹೋಗಲಿ ಅಂತ ನೀನು ಹಾಗೆ ಮಾಡೋದು ಅಂತ. ಹಾಗಾಗಿ ಶಸ್ತ್ರವಧೆಯಿಂದ ಬರುವಂತಹ ಉತ್ತಮ ಗತಿ, ಮತ್ತು ಯುದ್ಧದಲ್ಲಿ ಧರ್ಮಯುದ್ಧದಲ್ಲಿ ಅಭಿಮುಖರಾಗಿ ಹೋರಾಡ್ತಾ ಸತ್ತವರಿಗೆ ಬರತಕ್ಕಂಥ ಗತಿ, ಆ ಗತಿ ನಿನಗೆ ಬರಲಿ. ಯಾವ ಗತಿ ಸಗರನಿಗೆ ಸಿಕ್ಕಿತವು, ಯಾವ ಗತಿ ಶೈಬ್ಯನಿಗೆ ಶಿಬಿಗೆ ಸಿಕ್ಕಿತು, ಯಾವ ಗತಿ ದಿಲೀಪನಿಗೆ ಸಿಕ್ಕಿತು, ಜನಮೇಜಯನಿಗೆ ಸಿಕ್ಕಿತು, ಮನುಷ್ಯನು ಯಾವ ಗತಿಯನ್ನು ಪಡೆದನೋ, ದುಂದುಮಾರನು ಯಾವ ಗತಿಯನ್ನು ಪಡೆದನೋ, ಆ ಗತಿ ನಿನಗಿರಲಿ, ಆ ಪುಣ್ಯಲೋಕಗಳು ನಿನಗಿರಲಿ. ಸರ್ವ ಸತ್ಪುರುಷರು ಯಾವ ಉತ್ತಮ ಗತಿಯನ್ನು ಹೊಂದುತ್ತಾರೋ, ಯಾವ ಗತಿಯು ಸ್ವಾಧ್ಯಾಯದಿಂದ ಪ್ರಾಪ್ತವಾಗ್ತದೋ, ವೇದಾಧ್ಯಯನದಿಂದ ಪ್ರಾಪ್ತವಾಗ್ತದೋ, ತಪಸ್ಸಿನಿಂದ ಯಾವ ಗತಿಯು ಪ್ರಾಪ್ತವಾಗ್ತದೋ, ಭೂಮಿಯನ್ನು ದಾನ ಮಾಡಿದವರಿಗೆ, ಅಗ್ನಿ ಇಟ್ಟು ಅಗ್ನಿಹೋತ್ರವನ್ನು ನಡೆಸಿದವರಿಗೆ ಯಾವ ಗತಿಯು ಪ್ರಾಪ್ತವಾಗ್ತದೋ, ಏಕಪತ್ನಿ ವ್ರತರಿಗೆ, ಒಂದು ಬದುಕಿನಲ್ಲಿ ಒಬ್ಬಳೆ ಅಂತಹ ಏಕಪತ್ನಿ ವ್ರತವನ್ನು ಯಾರು ನಡೆಸಿರ್ತಾರೋ ಅವರಿಗೂ ಸಿಗುವ ಗತಿ ನಿನಗೆ ಸಿಗಲಿ. ಸಾವಿರ ಗೋವುಗಳನ್ನು ದಾನ ಮಾಡಿದವರಿಗೆ, ಗುರು ಸೇವೆ ಮಾಡಿದವರಿಗೆ ಯಾವ ಗತಿಯೂ ಪ್ರಾಪ್ತವಾಗ್ತದೋ ಆ ಗತಿ ನಿನಗೆ ಬರಲಿ. ದೇಹನ್ಯಾಸ ಮಾಡಿದವರಿಗೆ, ದೇಹನ್ಯಾಸ ಮಾಡಿದವರು ಅಂದ್ರೆ ಮಹಾಪ್ರಸ್ಥಾನವನ್ನು ಮಾಡಿ, ನಾವು ನಿಮಗೆ ಮೊದಲು ಹೇಳಿದ್ವಲ್ಲ, ಬದುಕು ಸಾಕು ಅಂತ ಅನಿಸಿದಾಗ ಉತ್ತರ ದಿಕ್ಕನ್ನು ಹಿಡಿದು ನಡ್ಕೊಂಡು ಹೋಗ್ತಾ ಇರೋದು. ಎಲ್ಲಿವರೆಗೆ ಅಂದ್ರೆ ದೇಹ ಬೀಡುವವರೆಗೆ, ಎಲ್ಲಿಯೂ ವಿಶ್ರಾಂತಿ ಇಲ್ಲ, ಅನ್ನನ ಇರುಗಳಿಲ್ಲ, ನಡ್ಕೊಂಡು ಹೋಗ್ತಾ ಇರೋದು, ದೇಹ ಬಿದ್ದಾಗ ಮುಗಿಯಿತು. ಇಂಥವರಿಗೆ ಯಾವ ಗತಿ ಪ್ರಾಪ್ತ ಆಗ್ತದೋ, ತಾಮ್ ಗತಿ ಗಚ್ಚ ಪುತ್ರಕ. ನಮ್ಮ ಕುಲದಲ್ಲಿ ಹುಟ್ಟಿದವನು ಅವನಿಗೆ ದುರ್ಗತಿ ಉಂಟಾಗೋದಿಲ್ಲ. ನಿನ್ನನ್ನು ಕೊಂದವನಿಗೆ ಆಗ್ಬೋದೋ ಏನೋ, ಆದರೆ ನಮ್ಮ ಕುಲದಲ್ಲಿ ಹುಟ್ಟಿದವನಿಗೆ ಅಂತ ಗತಿ ಉಂಟಾಗೋದಿಲ್ಲ ಅಂತ ಹೀಗೆಲ್ಲ ದೈನ್ಯದಲ್ಲಿ ವಿಲಪಿಸಿದನು ಋಷಿಕುಮಾರನ ತಂದೆ. ಬಳಿಕ ಆ ಮಗನಿಗೆ ತರ್ಪಣ ಕೊಡಬೇಕು ಅನ್ನುವ ಅಪೇಕ್ಷೆ, ದಶರಥನೇ ವ್ಯವಸ್ಥೆ ಮಾಡಿಕೊಡಬೇಕು ಅದಕ್ಕೂ ಕೂಡ, ಆ ತರ್ಪಣಕ್ಕೂ ಕೂಡ ತರ್ಪಣಕ್ಕೆ ತೊಡಗುತ್ತಾನೆ. ಅಷ್ಟು ಹೊತ್ತಿಗೆ ಒಂದು ಕೌತುಕ ನಡೆಯಿತು. ಆ ಋಷಿಕುಮಾರ ಎದ್ದನಂತೆ. ಇಂದ್ರ ಬರ್ತಾನೆ ವಿಮಾನ ಅಂತ ಕರ್ಕೊಂಡು ಹೋಗೋದಕ್ಕೆ. ಆತನನ್ನು ಎದ್ದಿದ್ದು ಹೌದು, ಎದ್ದಿದ್ದು ದೇಹದಿಂದ ಅಲ್ಲ, ದಿವ್ಯ ರೂಪದಿಂದ, ತಾನು ಮಾಡಿದ ಪುಣ್ಯ ಕರ್ಮಗಳ ಫಲವಾಗಿ, ತಂದೆ ತಾಯಿಯರ ಸೇವೆ ಅದರ ಫಲವಾಗಿ, ಮುಖ್ಯವಾಗಿ ಅದು ತಂದೆ ತಾಯಿಯರ ಸೇವೆ, ಅದರ ಫಲವಾಗಿ ಅಸುನೀಗಿದ ಆ ಋಷಿಕುಮಾರ ದಿವ್ಯ ರೂಪವನ್ನು ಧಾರಣೆ ಮಾಡಿ, ಸತ್ತು ದಿವ್ಯೇನ ರೂಪೇಣ ಮಣಿಪುತ್ರ ಸ್ವಕರ್ಮಭಿ, ಇಂದ್ರ ತಂದ ವಿಮಾನವನ್ನು ಏರಿ ಸ್ವರ್ಗಕ್ಕೆ ತೆರಳುತ್ತಾನೆ. ಆದರೆ ಹಾಗೆ ತೆರಳುವ ಮುನ್ನ ತನ್ನ ತಂದೆ ತಾಯಿಗಳಿಗೆ ಸಾಂತ್ವನ ಮಾಡುತ್ತಾನೆ, ಅವನು ಅವರಿಗೆ ಗೋಚರಿಸ್ತಾನೆ, ದಶರಥನಿಗೂ ಗೋಚರಿಸ್ತಾನೆ, ಆ ತಂದೆ ತಾಯಿಗಳಿಗೂ ಕೂಡ ಗೋಚರಿಸ್ತಾನೆ. ಆ ದಿವ್ಯಾತ್ಮ ಅವಭಾಷೆಯ ಚತೌ ವೃದ್ಧ ಶುಕ್ರೇಣ ಸಹ ತಾಪಸ, ಇಂದ್ರನಿಂದಲೂ ಸಾಂತ್ವನದ ಮಾತು ಬರುತ್ತದೆ, ಆ ಋಷಿಕುಮಾರನಿಂದ ಕೂಡ ಸಾಂತ್ವನದ ಮಾತು. ಒಂದಿಷ್ಟು ಹೊತ್ತು ತಂದೆ ತಾಯಿಯನ್ನ ಸಮಾಧಾನ ಮಾಡಿ ಬಳಿಕ ಋಷಿಕುಮಾರ ಹೇಳ್ತಾನೆ, ನಿಮ್ಮ ಇಬ್ಬರ ಸೇವೆಯಿಂದ ನನಗೆ ದೊಡ್ಡ ಸ್ಥಾನ ಲಭಿಸಿದೆ ಪರಲೋಕದಲ್ಲಿ, ಸ್ವರ್ಗಲೋಕದಲ್ಲಿ ಉನ್ನತೋನ್ನತ ಸ್ಥಾನ ಲಭಿಸಿದೆ. ನೋಡಿ, ತಂದೆ ತಾಯಿ ಸೇವೆ ಫಲ ಏನು ಅಂತ, ಈ ಲೋಕಕ್ಕೆ ತಂದವನು ತಂದೆ, ನಮ್ಮನ್ನು ಈ ಲೋಕಕ್ಕೆ ತಂದವನು ತಂದೆ. ಅವನಲ್ಲಿ ದೋಷ ಸಾವಿರ ಇರಬಹುದು, ಆದರೆ ಆ ಸ್ಥಾನ, ಆ ಸ್ಥಾನವೇ ಅದು, ಅಲ್ಲಿಗೆ ಸಲ್ಲಬೇಕು, ಅದನ್ನು ಸಲ್ಲಿಸಬೇಕು ನಾವು. ತಾಯಿ ಅದು ತನ್ನ ವಿಸ್ತಾರ ಸಂಸ್ಕೃತದ ಹಾತವದು, ಸಂಸ್ಕೃತದ ಮೂಲ ಅದು, ಅಲ್ಲಿಂದ ಬಂದಿರತಕ್ಕಂಥದ್ದು ಅಂತ. ತನ್ನನ್ನೇ ವಿಸ್ತರಿಸಿ ತನ್ನ ರಕ್ತ ಮಾಂಸಗಳನ್ನೇ ಹಂಚಿಕೊಂಡು ಆಕೆ ಪಡಬಾರದ ಕ್ಲೇಶವನ್ನು ಪಟ್ಟು ಮಗುವಿಗೆ ಜನ್ಮ ಕೊಡ್ತಾಳೆ. ಅವರಿಬ್ಬರು ಸೇವೆ ಮಾಡದಿರೋನು ಅವನ ಬದುಕು ನಿರರ್ಥಕ, ಅವರಿಬ್ಬರು ನೋಯಿಸುವನು. ರಾಮನ ಹೇಳ್ತಾನೆ, ಮತ್ತನ್ನ ಕಣ್ಣು ಮುಂದೆ ಇರತಕ್ಕಂಥ ತಂದೆ ತಾಯಿಯನ್ನ ಗುರುವನ್ನ ಪೂಜಿಸದೆ ಅವರನ್ನು ಪ್ರಸನ್ನಗೊಳಿಸದೆ ಬೇರೆ ದೇವರ ಪೂಜೆ ಮಾಡಿ ಏನು, ಬೇರೆ ದೇವರ ಸೇವೆ ಮಾಡಿ ಏನು, ಪುಣ್ಯ ನೋಡಿ ಎಷ್ಟು ದೊಡ್ಡದು. ಮೂರು ಲೋಕದ ದೊರೆ ಸ್ವರ್ಗಾಧಿಪತಿಯು ಸ್ವತಃ ವಿಮಾನ ತಗೊಂಡು ಬರಬೇಕಾಗ್ತದೆ ಕರ್ಕೊಂಡು ಹೋಗೋದಕ್ಕೆ ಅವನನ್ನ. ನೀವು ಕಲ್ಪನೆ ಮಾಡ್ಕೊಳ್ಳಿ, ಈ ದೇಶದ ರಾಜ ನಿಮ್ಮನ್ನ, ದೇಶದ ಪ್ರಧಾನಮಂತ್ರಿ ನಿಮ್ಮನ್ನು ಕರ್ಕೊಂಡು ಹೋಗಿ ಬರೋದಾದ್ರೆ, ನಿಮ್ಮ ಮನೆಗೆ ಬರೋದಾದ್ರೆ, ನೀವಿರೋದು ಬರೋದಾದ್ರೆ, ಯಾವ ಪ್ರಮಾಣದ ಗೌರವ ಅದು ಅಂತ. ಈ ದೇಶದ ದೊರೆ ಅಂದ್ರೆ ಬಹಳ ಸಣ್ಣ ಮಾತಾಗ್ಬಿಡ್ತು ಅಂತ. ಮೂರು ಲೋಕದ ದೊರೆ ಅಂದ್ರೆ ಎಷ್ಟು ದೊಡ್ಡ ಸ್ಥಾನ ಅದು. ಸ್ಥಾನಮಸ್ಮಿ ಮಹತ್ಪ್ರಾಪ್ತ ಭಾವತೋ ಪರಿಚಾರಣ, ನಿಮ್ಮಿಬ್ಬರ ಸೇವೆಯಿಂದ ದೊಡ್ಡ ಸ್ಥಾನವು ನನಗೆ ಲಭಿಸಿದೆ. ನೀವು ಬಹುಬೇಗ ನಾನಿದ್ದಲ್ಲಿಗೆ ಬರ್ತೀರಿ, ನಾವು ಅಲ್ಲಿಯೂ ಒಟ್ಟಿಗೆ ಇರ್ತೇವೆ. ಹೀಗೆ ಅಲ್ಲ, ಇದಕ್ಕಿಂತ ತುಂಬಾ ಒಳ್ಳೆ ಸ್ಥಿತಿಯಲ್ಲಿ ಬೇರೆ ಶರೀರ, ಈ ಶರೀರ ಶಿಥಿಲವಾಗಿದೆ, ಈ ಶರೀರದಲ್ಲಿ ನೀನು ಉಳಿದಿಲ್ಲ, ಉತ್ತಮ ಶರೀರದಲ್ಲಿ ನನ್ನ ಜೊತೆಗೆ ನೀವು ವಾಸ ಮಾಡ್ತೀರಿ, ನೀವೆಲ್ಲಿಗೂ ಬರ್ತೀರಿ ಅಂತ ಹೇಳಿ ವಿಮಾನವನ್ನು ಏರಿ ದಿವಿಯನ್ನ ಸೇರ್ತಾನೆ ಆ ಮುನಿಪುತ್ರ ಆ ಜಿತೇಂದ್ರಿಯ. ಇತ ಈ ತಾಪಸ ಇವರಿಗೆ ಇನ್ನೂ ದುಃಖ ಹೋಗಿಲ್ಲ ಅಷ್ಟ ಹಾಗೆಯೂ ಕೂಡ ತರ್ಪಣವನ್ನು ಕೊಟ್ಟು ಮಗನಿಗೆ ಕೈ ಮುಗಿದು ನಿಂತಿದ್ದಾನೆ ದಶರಥ. ದಶರಥನಿಗೆ ಈ ತಾಪಸ ಋಷಿಕುಮಾರನ ತಂದೆ ಹೇಳಿದ್ದೇನು, ನನ್ನನ್ನು ಕೊಂದು ಬಿಡು, ಮರಣದಲ್ಲಿ ನನಗೆ ವ್ಯಥೆ ಇಲ್ಲ, ಯಾಕೆಂದ್ರೆ ನೀನು ಒಂದು ಬಾಣದಿಂದ ಮಾಡಿದ್ದೇನಂದ್ರೆ ನಾನು ಏಕಪುತ್ರನಾಗಿದ್ದೆ, ಈಗ ಅಪುತ್ರಕನಾದೆ.
ಒಂದೇ ಮಗನಿದ್ದ, ಈಗ ಮಕ್ಕಳಿಲ್ಲ.
ಇಚ್ಛರೇಣೇಕ ಪುತ್ರನ್ ಮಾಂ ತುಮಕಾರ್ಷಿಯರ ಪುತ್ರಕಂ.
ತಿಳಿಯದೇ ಮಾಡಿದ ಕೆಲಸನೇ, ತಿಳಿದು ಮಾಡಿದ್ರೆ ಶಾಪ ಕೊಡಬೇಕಾಗಿರಲಿಲ್ಲ, ತಿಳಿಯದೇ ಮಾಡಿದ ಕೆಲಸ. ಆದರೂ ಆದರೂ ಶುಚಿಯಾದ ನಿಷ್ಪಾಪನಾದ ನನ್ನ ಮಗನು, ನಿನ್ನ ಮಗನ ಸಾವಿಗೆ ನೀನು ಕಾರಣನಾದ ಕಾರಣ, ನಿನ್ನ ಬಾಣದಿಂದ ನನ್ನ ಮಗನಿಗೆ ಸಾವು ಬಂದ ಕಾರಣ ನಿನ್ನನ್ನು ಶಪಿಸ್ತೇನೆ, ನನಗೆ ಶಾಪ ಕೊಡ್ತೇನೆ. ಸುದುಃಖಂ ಅತಿ ದಾರುಣಂ, ಇದು ನನಗೆ ಅತಿ ದಾರುಣವಾಗಿ ಅತಿ ದುಃಖವಾಗಿ ಪರಿಣಮಿಸಲಿಕ್ಕೆ ಇರತಕ್ಕಂಥ ಶಾಪ ಇದು. ಇದೇ ತನ್ನಮ ಸಾಂಪ್ರತಂ ಪುತ್ರ ವ್ಯಸನ ಜನ ದುಃಖಂ. ಎಂಥ ನೋವಿದೆ ನನಗೀಗ, ಮಗ ಸತ್ತ ದುಃಖ, ಎಷ್ಟು ಘೋರ ಇದು, ಎಷ್ಟು ತೀವ್ರ ಇದು. ಇದೇ ದುಃಖ ನಿನಗೆ ಬರುತ್ತದೆ ಒಂದು ದಿನ, ಅದರಿಂದಲೇ ಸಾಯ್ತೀಯ ನೀನು. ನಾನು ಹೇಗೆ ಪುತ್ರ ಶೋಕದಿಂದ ಅದು ನೀಗ್ತಾ ಇದ್ದೇನೋ ಇವತ್ತು, ತಾಳಲಾರದ ಸಂಕಟದಲ್ಲಿ, ಮಗಸತ್ತ ದುಃಖದಲ್ಲಿ. ಇಲ್ಲಿದ್ರೆ ಬದುಕ್ತಾ ಇದ್ರು ಇನ್ನು ಕೂಡ ಕೆಲವು ಕಾಲ ಅವರು. ಹೇಗೆ ನಾನು ಪುತ್ರ ಶೋಕದಿಂದ ಸಾಯ್ತಾ ಇದ್ದೇನೋ, ನೀನು ಕೂಡ ಹಾಗೆಯೇ ಪುತ್ರ ಶೋಕದಿಂದಲೇ ನೀನು ಕಾಲಂ ಗಮಿಷ್ಯತಿ ಅಸುನೀಗ್ತೀಯೇ. ತಿಳಿಯದೇ ಆದ ಘಟನೆ ಆಗಿದ್ದರಿಂದ ನಿನಗೆ ಬ್ರಹ್ಮಹತ್ಯೆಯ ದೋಷವಿಲ್ಲ. ಆದರೆ ಈ ಭಾವ, ನನ್ನ ಈಗಿನ ಸ್ಥಿತಿ ಏನಿದೆಯೋ, ಈ ಸ್ಥಿತಿ, ಈ ಭಾವ ನಿನಗೆ ಬಾರದಿರದು. ನಿನಗೆ ಬಂದೇ ಬಂದೀತು, ದಕ್ಷಿಣೆ ಯಜ್ಞ ದಕ್ಷಿಣೆ ಕೊಟ್ಟರೆ ದಕ್ಷಿಣೆ ಫಲ ಬರೋದಿಲ್ವ? ಅದೇ ರೀತಿಯಲ್ಲಿ ಆ ಭಾವ, ಶೋಕ ಭಾವ, ಎಷ್ಟು ತೀವ್ರವಾಗಿರ್ತಕ್ಕಂಥ ಶೋಕ ಭಾವ ಅಂದ್ರೆ ನಿನ್ನ ಬದುಕನ್ನೇ ಮುಗಿಸ್ತದೆ ಅದು. ಹೀಗೆಂದು ಆ ವೃದ್ಧ ತಾಪಸ ತಾಪಸಿಯರು ಚಿತೆಯನ್ನೇರಿ ಪ್ರಾಣ ಬಿಟ್ಟರು. ಚಿತೆಯನ್ನೇರಿ ತಮ್ಮನ್ನು ತಾವು ಸುಟ್ಟುಕೊಂಡು ಅವರು ಪ್ರಾಣ ಬಿಟ್ಟು ಸ್ವರ್ಗವನ್ನು ಸೇರಿದರು. ಅವರಿಗೆ ಆಗಿದ್ದು ಮುಂದೆ ಶ್ರೇಯಸ್ಸೇ ಆಗಿದ್ದು, ಇರುವ ಸ್ಥಿತಿ ತುಂಬಾ ಕ್ಲಿಷ್ಟಕರವಾಗಿರ್ತಕ್ಕಂಥ ಸ್ಥಿತಿ. ಅದು ಶ್ರೇಯಸ್ಸಲ್ಲ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಬರುವುದು ದಿವ್ಯ ಶರೀರ, ಇರುವುದು ತುಂಬಾ ಶಿಥಿಲವಾಗಿರ್ತಕ್ಕಂಥ ಶರೀರ, ಬದುಕು ದುರ್ಭವೆನ್ನುವಂಥ ಶರೀರ, ಬರುವುದು ದಿವ್ಯ ಶರೀರ, ಆಗುವುದು ಮಗನ ಸಂಘವೇ ಅಲ್ಲಿ. ಆದರೆ ಈಗಾದ ನೋವು ಅದು ವರ್ಣನಾತೀತ ಅದು ಅಂತ. ಹಾಗಾಗಿ ತದೇತ ಚಿಂತೆಯಾನೇನ ಪ್ರಥಮ ಪಾಪಂ ಮಯ ಸ್ವಯಂ, ಅದು ನೆನಪಾಗ್ತಾ ಇದೆ ದಶರಥನಿಗೆ. ಆ ಘಟನೆ ಮರಳಿ ಸುರುಳಿ ಬಿಚ್ಚಿಕೊಳ್ತಾ ಇದೆ ಅದು. ಬಾಲ್ಯಾತ್ಕೃತಂ ದೇವಿ, ಬಾಲ್ಯ ಅದು, ಬಾಲಿಶತ್ವ, ಶಬ್ದವೇದ್ಯನು ಕರ್ಷಿಣ, ಆ ಕರ್ಮದ ಫಲ ನನಗೆ ಬಂತು ಕೌಸಲ್ಯ. ಅಪಥ್ಯವನ್ನು ಉಂಡರೆ ರೋಗ ಬರುವ ಹಾಗೆ, ಪಥ್ಯವಲ್ಲದ್ದನ್ನು ಉಂಡರೆ ರೋಗ ಬರುವ ಹಾಗೆ ಬಂತು ನನಗಿದು. ಆ ಋಷಿಯ ಅಂದಾಡಿದ ಮಾತು, ಪುತ್ರ ಶೋಕದಿಂದ ಸಾಯುವೆ, ಮಧ್ಯಕಾಲದಲ್ಲಿ ಇವನಿಗೆ ಸಮಾಧಾನ ಕೊಟ್ಟಿದ್ದದೆ ಮಾತು ದಶರಥನಿಗೆ. ಮಧ್ಯಕಾಲದಲ್ಲಿ ಮಕ್ಕಳಿಲ್ಲದ ಕಾಲ ಇತ್ತಲ್ಲ, ಆ ಶಾಪ ಸತ್ಯ ಆಗಬೇಕು ಅಂದ್ರೆ ಮಕ್ಕಳಂತೂ ಹುಟ್ಟಲೇಬೇಕು. ಪುತ್ರ ಶೋಕದಿಂದ ಸಾಯಬೇಕು ಅಂದ್ರೆ ಮೊದಲು ಮಕ್ಕಳು ಹುಟ್ಟಬೇಕೋ ಬೇಡ ಅಂತ, ಹುಟ್ಟುತ್ತಾರೆ ಅಂತ ಒಂದು ಖಾತ್ರಿ ಅಂತ, ಆ ಶಾಪ ಸತ್ಯ ಆಗಬೇಕಲ್ಲ. ಮಧ್ಯಕಾಲದಲ್ಲಿ ಮಕ್ಕಳಿಲ್ಲದ ಕಾಲದಲ್ಲಿ ಕೊಂಚ ಸಮಾಧಾನ ಕೊಟ್ಟಿದ್ದು ಅದೇ ವಾಕ್ಯವೇ. ಆದರೆ ಈಗ ಆ ವಾಕ್ಯವು ತನ್ನ ಕೊನೆಯ ಪರಿಣಾಮವನ್ನು ಕೊಡ್ತಾ ಇದೆ. ಯದಹಂ ಪುತ್ರ ಶೋಕೇನ ಸಂತ್ಯಕ್ಷಾನ್, ಈಗ ನಾನು ಪುತ್ರ ಶೋಕದಿಂದ ಪ್ರಾಣತ್ಯಾಗ ಮಾಡ್ತೇನೆ, ಅರಿವಿದೆ ದಶರಥನಿಗೆ, ಪ್ರಾಣ ಮಾಡ್ತೇನೆ. ಕೌಸಲ್ಯ ಕಣ್ಣುಗಳು ಕಾಣಿಸುತ್ತಿಲ್ಲ, ಮುಟ್ಟು ನನ್ನನ್ನು, ಸ್ಪರ್ಶ ಮಾತ್ರ ಗೊತ್ತಾಗುವಂಥದ್ದು, ದೃಷ್ಟಿ ಹೋಯಿತು ಕೌಸಲ್ಯ. ಹೀಗೆ ತ್ರಸ್ತ ಭಯಪೀಡಿತನಾಗಿ ಶೋಕಪೀಡಿತನಾಗಿ ಪತ್ನಿಗೆ ಪತಿ ಹೇಳಿದ, ದೊರೆ ಹೇಳಿದ, ಆ ಕಡೆಯಿಂದ ಉತ್ತರವಿಲ್ಲ. ಯಮಕ್ಷೇಮನು ಪ್ರಾಪ್ತ ದಕ್ಷಂತಿ ನಹಿ ಮಾನವ, ಸಾವಿನ ಚಿಹ್ನೆಗಳು ಗೊತ್ತು ದಶರಥನಿಗೆ. ಸಾವು ಸಮೀಪ ಇದ್ದಾಗ ಕಣ್ಣು ಹೋಗ್ತದಂತೆ, ದೃಷ್ಟಿ ಹೋಗ್ತದಂತೆ, ಹೋಯಿತು ಕೌಸಲ್ಯ ನನಗೆ ದೃಷ್ಟಿ. ಈಗ ಈ ಹೊತ್ತಿನಲ್ಲಿ ಒಮ್ಮೆ ರಾಮ ಮುಟ್ಟಬೇಕಿತ್ತು, ನನ್ನನ್ನು ಕಣ್ಣೇನು ಕಾಣ್ತಾ ಇಲ್ಲ, ಕಣ್ಣು ಹೋಗಿದೆ. ಒಮ್ಮೆ ಮುಟ್ಟಿದ್ರೆ, ಒಂದು ಸಾರಿ ಸಿಕ್ಕಿದ್ರೆ ಸಕೃದ್ಯ ಲಭೇತವ, ಅಥವಾ ಒಂದು ಬಾರಿ ನನ್ನ ಸಂಪತ್ತು ನಾನು ಸಂಪಾದನೆ ಮಾಡಿದ್ದು ಅವನಿಗೆ ಸಿಕ್ಕಿತು ಅಂತಾಗಿದ್ರೆ, ಆ ಯೌವರಾಜ್ಯ ಪದವಿ ನಾನು ಯಾವುದನ್ನು ರಾಮನಿಗೆ ಕೊಡಬೇಕು ಅಂತ
ಹಪಹಪಿಸಿದ್ದ ಅದು ರಾಮನಿಗೆ ಒಂದು ಬಾರಿ ಈಗ ಸಿಕ್ಕಿದ್ರೆ ಸಾಕಿತ್ತು. ಅವನೇನು ಮಾಡಿದನೋ ಅದು ಅವನಿಗೆ ಸರಿ, ನಾನೇನು ಮಾಡಿದನೋ ಅದು ನನಗೆ ಸರಿ, ನನ್ನಂತ ಪಾಪಿ ಏನ್ ಮಾಡಬೇಕು ಅದನ್ನು ನಾನು ನನ್ನ ಮಗನಿಗೆ ಮಾಡಿದೆ, ಅವನಂತ ಪುಣ್ಯ ಪುರುಷ ಏನೇನು ಮಾಡಬಹುದು ಅಂತದ್ದನ್ನು ಅವನು ನನಗೆ ಮಾಡಿದ. ಇಲ್ಲದಿದ್ರೆ ಕೆಟ್ಟ ನಡತೆಯವನಾದರೂ ಮಗನನ್ನು ಯಾರು ತ್ಯಾಗ ಮಾಡ್ತಾರೆ? ಬುದ್ಧಿ ಇದ್ದಂತ ತಂದೆ ಯಾರಾದರೂ ಮಗ ನಡತೆ ಕೆಟ್ಟಿದ್ರು ಕೂಡ ತ್ಯಾಗ ಮಾಡೋದಿಲ್ಲ, ಮಗ ಮಗನೇ ಅಂತ ಇಟ್ಕೊಳ್ತಾರೆ, ಸರಿಪಡಿಸಲಿಕ್ಕೆ ಪ್ರಯತ್ನ ಪಡ್ತಾರೆ. ನಾನು ನನ್ನ ಮಗನನ್ನು ತ್ಯಾಗ ಮಾಡಿದೆ. ಇನ್ನು ನಾನು ಹೇಗೆ ರಾಮನನ್ನು ಕಾಡಿಗಟ್ಟಿದನೋ ಹಾಗೆ ಕಾಡಿಗಟ್ಟಿದ್ರೆ ಯಾವ ಮಗನಾದರೂ ತಂದೆಯನ್ನು ಶಪಿಸಿಯಾನು, ತಂದೆಯನ್ನು ನಿಂದಿಸಿಯಾನು, ತಂದೆಗೆ ಆಡಬಾರದ ಮಾತನಾಡಿಯಾನು, ನನ್ನ ಮಗ ಆಡಲಿಲ್ಲ. ಹಾಗಾಗಿ ಅದು ಅವನಿಗೆ ಸರಿ, ಇದು ನನಗೆ ಸರಿ. ಚಕ್ಷುಷಾತ್ವಾಂ ನ ಪಶ್ಯಾಮಿ, ಕಣ್ಣು ಕಾಣಿಸ್ತಾ ಇಲ್ಲ ಕೌಸಲ್ಯ, ಸ್ಮರಣೆ ನಶಿಸ್ತಾ ಇದೆ, ನೆನಪು ಹೋಗ್ತಾ ಇದೆ. ಅದೋ ಅದೋ ವಯೋಸ್ವತನ ದೂತರು ಯಮದೂತರು, ತ್ವರೆಯಂತಿ ಮಾಂ, ಹೊರಡು ಹೊರಡು ಬೇಗ ಹೊರಡು ಎಂಬುದಾಗಿ ಅವಸರಿಸುವ ಯಮದೂತರು. ಅದಷ್ಟು ಕಿಂ ದುಃಖತರಂ, ಸಾಯ್ತಾನೆ ಎಂದು ದುಃಖ ಇಲ್ಲ. ಆದರೆ ಸಾಯುವಾಗ ಒಂದು ಬಾರಿ ರಾಮನನ್ನು ನೋಡಬೇಕಿತ್ತು ನಾನು, ಆಗ್ತಾ ಇಲ್ಲ. ಅದು ಅವನನ್ನು ಕಾಣದ ಆ ಶೋಕವೇ ನನ್ನ ಪ್ರಾಣಗಳನ್ನು ಹೇಗಾದರೆ ನೀರನ್ನು ಒಣಗಿಸುವ ಹಾಗೆ, ಸೂರ್ಯನ ಪ್ರಚಂಡ ಕಿರಣಗಳು ನೀರನ್ನು ಒಣಗಿಸುವ ಹಾಗೆ ನನ್ನ ಪ್ರಾಣಗಳನ್ನೇ ಒಣಗಿಸ್ತಾ ಇದ್ದಾವೆ. ಅವರು ಮನುಷ್ಯರಲ್ಲ, ದೇವರು. ಯಾರು 15ನೇ ವರ್ಷದಲ್ಲಿ ರಾಮನನ್ನು ಕಾಣ್ತಾರೋ ಅವರು ಚಾರು ಶುಭ ಕುಂಡಲಂ, ಮನೋಹರವಾದ ಮಂಗಲಕರವಾದ ಆ ಜೋಡಿ ಕುಂಡಲಗಳನ್ನು ಧಾರಣೆ ಮಾಡಿ ಬರತಕ್ಕಂಥ ರಾಮನ ಆ ಸುಂದರ ಮುಖವನ್ನು ಯಾರು 15ನೇ ವರ್ಷದಲ್ಲಿ ಕಾಣ್ತಾರೋ ಅವರು ದೇವರು, ಮನುಷ್ಯರಲ್ಲ. ಕಮಲದ ದಳದಂತೆ ನಯನ, ಮನೋಹರವಾದ ಹುಬ್ಬುಗಳು, ಮನೋಜ್ಞವಾಗಿರತಕ್ಕಂಥ ದಂತ ಪಂಕ್ತಿ, ಚಾರು ನಾಸಿಕ, ಹುಣ್ಣಿಮೆಯ ಚಂದ್ರನಂಥ ಮುಖ, ಅದನ್ನು ಕಾಣುವವರು ಧನ್ಯರು. ನಾನಲ್ಲ, ನಾನಲ್ಲ. ಸದೃಶಂ ಶಾರದಸ್ಯೇಂದೋ, ಶರತ್ಕಾಲದ ಚಂದ್ರನನ್ನು ಹೋಲ್ತಕ್ಕಂಥ, ಅರಳಿದ ಕಮಲವನ್ನು ಹೋಲ್ತಕ್ಕಂಥ ಸುಗಂಧಿ, ಸುಗಂಧವನ್ನು ಸೂಸುವ ನನ್ನ ಮಗನ ಮುಖವನ್ನು ನೋಡುವವರು, ರಾಮನ ಮುಖವನ್ನು ನೋಡುವವರು ಧನ್ಯರು. ನಿವೃತ್ತ ವನವಾಸಂತಂ, ವನವಾಸವನ್ನು ಪೂರೈಸಿ ಮತ್ತೆ ಮಗ ಬರ್ತಾನೆ ಅಯೋಧ್ಯೆಗೆ. ಅವನನ್ನು ಸುಖಿಗಳು ನೋಡ್ತಾರೆ, ಪುಣ್ಯವಂತರು ನೋಡ್ತಾರೆ. ಶುಕ್ರಂ ಮಾರ್ಗಗತಂ ಯಥ, ಶುಕ್ರನಿಗೆ ಶುಕ್ರ ಬೆಳ್ಳಿ ಅಂತ ನಾವು ಹೇಳ್ತೇವೆ, ಬೆಳ್ಳಿ ಮೂಡಿತು ಅಂತ ಹೇಳ್ತೇವೆ. ಆ ಬೆಳ್ಳಿ ಕೆಲವೊಮ್ಮೆ ಅಸ್ತವಾಗೋದುಂಟು, ಉದಯವಾಗೋದುಂಟು, ಪ್ರತಿ ವರ್ಷವೂ ಕೂಡ ಆಗ್ತದೆ. ಶುಕ್ರಾಸ್ತ, ಶುಕ್ರೋದಯ ಅಂತ ಆಗ್ತದೆ. ಅಸ್ತಮಿಸಿದ ಶುಕ್ರ ಆ ಬೆಳ್ಳಿ ಮತ್ತೆ ಉದಿಸುವಾಗ ಅದನ್ನು ನೋಡಿ ಜನ ಸಂತೋಷ ಪಡ್ತಾರೆ. ಹೇಗೋ ಹಾಗೆ ಎಷ್ಟೋ ಕಾಲದ ವನವಾಸದ ಅಸ್ತದಿಂದ ಅಸ್ತವನ್ನು ಕಳೆದು ಮತ್ತೆ ಉದಿಸುವ ನನ್ನ ಮಗನನ್ನು ನೋಡುವವರು ಭಾಗ್ಯವಂತರು. ಕೌಸಲ್ಯ, ನನ್ನ ಬುದ್ಧಿ ಮೂಢವಾಗ್ತಾ ಇದೆ, ಹೃದಯವು ಸೀಳಿ ಹೋಗ್ತಾ ಇದೆ, ಇಂದ್ರಿಯಗಳು ಯಾವುದನ್ನು ಕೂಡ ತಿಳಿತಾ ಇಲ್ಲ. ಶಬ್ದ, ಸ್ಪರ್ಶ, ರೂಪ, ರಸ, ಕಿವಿ ಶಬ್ದವನ್ನು ಕೇಳಬೇಕು, ಚರ್ಮಕ್ಕೆ ಸ್ಪರ್ಶ ಗೊತ್ತಾಗಬೇಕು, ನಾಲಿಗೆಗೆ ರುಚಿ ಗೊತ್ತಾಗ, ಇದು ಯಾವುದೂ ಇಲ್ಲ. ಇಂದ್ರಿಯಗಳು ಸಂಪರ್ಕವನ್ನು, ಸಂಬಂಧವನ್ನು ಕಳ್ಕೊಳ್ತಾ ಇದ್ದಾವೆ. ಮನಸ್ಸೇ ನಶಿಸ್ತಾ ಇದೆ, ಇಂದ್ರಿಯಗಳು ಅದರ ಹಿಂದೆ ನಶಿಸ್ತಾ ಇದ್ದಾವೆ. ಎಣ್ಣೆ ಆರಿದ ಮೇಲೆ ಜ್ವಾಲೆ, ದೀಪ ಜ್ವಾಲೆಯ ಕಿರಣಗಳು ಕಡಿಮೆ ಅಂತ ಕಡಿಮೆ ಅಂತ ಕಡಿಮೆ ಅಂತ ಬರ್ತವೆ. ಆ ರಶ್ಮಿಗಳು, ಆ ಕಿರಣಗಳು ಎಣ್ಣೆ ಯಾರದ ದೀಪದಲ್ಲಿ ಕ್ಷಣಕ್ಷಣಕ್ಕೂ ಕ್ಷಣಕ್ಷಣಕ್ಕೂ ಕ್ಷೀಣವಾಗ್ತಾ ಕ್ಷೀಣವಾಗ್ತಾ ಬರುವಂತ ಸ್ಥಿತಿ ದಶರಥನದ್ದು. ನನ್ನ ಶೋಕವೇ ನನ್ನನ್ನು ಕೊಂದಿತು ಎಂಬುದಾಗಿ ಅದು ಹೇಳಿದ ದಶರಥ. ಕೊಟ್ಟ ಕೊನೆಯಲ್ಲಿ ಹಾ ರಾಘವ ಮಹಾಬಾಹು, ಹಾ ಮಾಯಾಸ ನಾಶನ, ಹಾ ಪಿತೃಪ್ರಿಯ ಮೇ ನಾಥ, ಹಾದ್ಯ ಕ್ವಾಸಿಗತ ಸ್ತುತ. ಹಾ ರಾಮ, ಹಾ ಮಹಾಬಾಹುವೇ, ನನ್ನ ಆಯಾಸವನ್ನು, ನನ್ನ ಶೋಕವನ್ನು ದೂರ ಮಾಡುವವನೇ, ಹಾ ಪಿತೃಪ್ರಿಯನೇ, ತಂದೆ ಅಂದರೆ ಪ್ರೀತಿ ನಿನಗೆ, ಹಾ ನಾಥ ನನ್ನೊಡೆಯನೇ, ಎಲ್ಲಿ ಹೋದೆಯೋ ಮಗನೇ, ಹಾ ಕೌಸಲ್ಯೇ ವಿನಶ್ಯಾಮಿ, ಕೌಸಲ್ಯೇ ನಶಿಸಿ ಹೋಗ್ತಾ ಇದ್ದೇನೆ, ಸತ್ತೇ ಹೋಗ್ತಾ ಇದ್ದೇನೆ, ಸುಮಿತ್ರೆ ತಪಸ್ವಿನಿ ನಾನು ಸಾಯ್ತಾ ಇದ್ದೇನೆ, ಹಾ ನೃಶಂಸೆ ಈ ಕ್ರೂರಿ ನನ್ನ ಶತ್ರು ಕೈಕೇಯಿ ನನ್ನ ಕುಲಕ್ಕೆ ಕಲಂಕ ತಂದವಳೆ, ನಾಶವಾಗ್ತಾ ಇದ್ದೇನೆ ನಾನು, ಸಾಯ್ತಾ ಇದ್ದೇನೆ ನಾನು ಎಂಬುದಾಗಿ ಹೇಳಿ ದೊರೆ ಜೀವಿತ ಅಂತವನ್ನು ಕಂಡ. ಪಕ್ಕದಲ್ಲಿ ಸುಮಿತ್ರೆ ಮತ್ತು ಕೌಸಲ್ಯ, ಇತಿ ರಾಮಸ್ಯ ಮಾತುಶ್ಚ ಸುಮಿತ್ರಾಯಾಶ್ಚ ಸನ್ನಿಧ, ಇದ್ದವರಿಬ್ಬರೇ ರಾಮನ ತಾಯಿ ಮತ್ತು ಸುಮಿತ್ರೆ ಅವರಿಬ್ಬರ ಸನ್ನಿಧಿಯಲ್ಲಿ ಹೀಗೆಲ್ಲ ವಿಲಪಿಸ್ತಾ ಕೊಟ್ಟ ಕೊನೆಯಲ್ಲಿ ತನ್ನ ಮೂರು ಮಡದಿಯರನ್ನು ಮತ್ತು ಪ್ರಿಯ ಪುತ್ರ ರಾಮನನ್ನು ನೆನೆಸಿಕೊಂಡು ದೊರೆ ದೇಹಾಂತವನ್ನು ಕಂಡ. ಅರ್ಧರಾತ್ರಿ ಕಳೆದಿತ್ತು ಅಷ್ಟೊತ್ತಿಗೆ ಆ ಸಮಯದಲ್ಲಿ. ಆಗಲೂ ಕೂಡ ಅವನಿಗೆ ಒಂದು ಅತಿಶಯವಾದ ಶೋಭೆ, ಅವನು ಮಾಡಿದ ಪುಣ್ಯ, ಅವನು ಮಾಡಿದ ಒಳ್ಳೆ ಕಾರ್ಯಗಳ ಫಲವಾಗಿ ಅತಿಶಯವಾದ ಶೋಭೆ ಅವನಲ್ಲಿ ಇತ್ತು. ಆಗಲೂ ಕೂಡ ವಿಕೃತವಾಗಲಿಲ್ಲ ಅವನ ಶರೀರವಾಗಲಿ ಮುಖವಾಗಲಿ, ಆದರೆ ದೇಹವು ಕೊನೆಯನ್ನು ಕಂಡಿತು. ಹೀಗೆ ದಶರಥನು ರಾಮನ ಮೆಡಲನ್ನು ಸೇರ್ತಾನೆ ಕೊಟ್ಟ ಕೊನೆಯಲ್ಲಿ. ಒಂದೇನು ಅಂದ್ರೆ ಆ ರಾಮನ ಮೇಲಿಟ್ಟ ಅತಿಶಯವಾದ ಪ್ರೇಮದ ಫಲವಾಗಿ ಕೊನೆಗೂ ಅವನಿಗೆ ರಾಮನ ನೆನಪು ಬಂತು. ಆ ಕೊನೆಯ ಕ್ಷಣದಲ್ಲಿ, ಕೊನೆಯ ಕ್ಷಣ ಬರೆದಿದ್ರು ಕೊನೆಯ ಕ್ಷಣದಲ್ಲಿ ರಾಮನ ಸ್ಮರಣೆ, ರಾಮನ ನೆನಪು. ಅಂದ್ರೆ ಬೇರೆ ನೆನಪೇ ಇಲ್ಲ ಅವನಿಗೆ. ಅವನ ಕಣ್ ಮುಂದೆ ಅದೇ ಮುಖ ಅಂತ ಅವನೇ ವರ್ಣನೆ ಮಾಡುವ ಹಾಗೆ, ಸಾಯುವಾಗ ಅವನೇ ವಿಲಪಿಸುವ ಹಾಗೆ ಆ ಪದ್ಮದಳ ನಯನ, ಆ ತಿದ್ದಿದ ಹುಬ್ಬುಗಳು, ಆ ಪೂರ್ಣ ಚಂದ್ರನ ಅರಳಿದ ಕಮಲವನ್ನು ಹೋಲ್ತಕ್ಕಂಥ ಮುಖ, ಆ ಮುಖದ ಸುಗಂಧ, ಅದೇ ನೆನಪು ಅವನಿಗೆ. ಹಾಗೆಂದು ಸಾಯುವಾಗ ಅವನು ಕೌಸಲ್ಯನ್ನು ಮರೆಯಲಿಲ್ಲ, ಸುಮಿತ್ರೆಯನ್ನು ಮರೆಯಲಿಲ್ಲ, ಕೈಕೇಯಿಯನ್ನು ಮರೆಯಲಿಲ್ಲ, ಕೈಕೇಯಿಯ ಕ್ರೂರ ಕಾರ್ಯವನ್ನೂ ಮರೆಯಲಿಲ್ಲ. ಆ ಕ್ಷಣಕ್ಕೂ ಆಕೆ ಆತ ಆಕೆಯನ್ನ ನಿಂದಿಸ್ತಾನೆ. ನಮ್ಮ ಆ ಮಿತ್ರೆ ನನ್ನ ಶತ್ರುವೇ ಸಂಬೋಧನೆ ಮಾಡೋದು ಪ್ರಾಣ ಬಿಡುವ ಹೊತ್ತಿನಲ್ಲಿ ಕುಲ ಕಲಂಕಳೆ ನೃಶಂಸೆ ಕ್ರೂರಿಯೇ ಕ್ರೂರಿಯೇ ಹೌದು. ಸತ್ತರೂ ಅವಳು ಸಡಿದಾಗಲಿಲ್ಲ, ಕಾಲಿಗೆ ಬಿದ್ದರು ಕೈ ಮುಗಿದರು ಸಾಯ್ತಾನೆ ಅಂದ್ರು ಸತ್ತರು ತನ್ನ ಪಟ್ಟನ್ನು ಹಾಕಿ ಸಡಿಸಲಿಲ್ಲ. ಹಾಗಾಗಿ ಶಬ್ದ ಸಂದಿದೆ ಅಲ್ಲಿ, ಕ್ರೂರಿಯನ್ನು ಶಬ್ದ ಪೂರ್ತಿ ಸಂದಿದೆ. ದಶರಥನ ಅಂತ್ಯವಾಗಿದ್ದು ಹೀಗೆ ರಾಮಾನುಸಂಧಾನದಲ್ಲಿ, ಎರಡು ಪುಣ್ಯಜೀವಿಗಳ ಅನುಸಂಧಾನದಲ್ಲಿ ಕೌಸಲ್ಯ ಮತ್ತು ಸುಮಿತ್ರೆ. ಇವಳು ಬಂದಲ್ಲಿ ಕೊನೆಯಲ್ಲಿ ಜೀವನ ಇಡೀ ಮಾಡಿದ್ದು ಜೀವನದ ಕೊನೆಗೆ ಬರದೇ ಹೋಗೋದಿಲ್ಲ. ಯಾವುದನ್ನು ಜೀವನ ಇಡೀ ಮಾಡಿರ್ತೇವೆ ಜೀವನದ ಕೊನೆಯಲ್ಲಿ ಬಂದ್ಬಿಡ್ತೇವೆ. ಅದೊಂದು ಯಾವ ಕೈಕೇಯಿ ಜೊತೆಯಲ್ಲಿ ಅವನು ಇಡೀ ಜೀವನ ಕಳೆದಿದ್ದನೋ, ಮನಸ್ಸಲ್ಲೇ ಇಟ್ಟಿದ್ದ, ಮೋಹಕ್ಕೆ ವಶನಾಗಿದ್ದ, ಕೊನೆಗೂ ಅವಳು ಬಂದಳು. ಇವನು ಬಿಟ್ಟೆ ಅಂದ್ರು, ಅಗ್ನಿಸಾಕ್ಷಿಯಾಗಿ ಹಿಡಿದ ಕೈಯನ್ನು ಬಿಟ್ಟೆ ಅಂದ್ರು ಅದು ಬಿಡಲಿಲ್ಲ ನೋಡಿ. ಕೊನೆಯ ಹೊತ್ತಿನಲ್ಲಿ ಬಂತು ಮತ್ತೆ ಅದು ಅಂತ, ಆ ಕೈಕೇಯಿ ನೆನಪು ಕೂಡ ಬಂತು. ಹೀಗೆ ದೇವನ ಎರಡು ಧನ್ಯಜೀವಿಗಳ, ಇನ್ನೊಬ್ಬಳು ಅವನಿಗೆ ಅತ್ಯಂತ ಅಹಿತಳು, ಆಕೆ ಸ್ಮರಣೆಯನ್ನು ಮಾಡಿ ಅವನು ದೇಹಾಂತವನ್ನು ಮಾಡ್ತಾನೆ. ಆ ರಾತ್ರಿ ಕಳೆಯಿತು, ಬೆಳಗಾಯಿತು, ಎಂದಿನಂತೆ ವಂದಿಗಳು ಬಂದರು. ವಂದಿಗಳು ಅಂದ್ರೆ ಕಾವ್ಯವನ್ನು ಕಟ್ಟಿ ಹಾಡುವವರು, ಕವಿತೆಯನ್ನು ಕಟ್ಟಿ ಹಾಡುವವರು, ದೊರೆಗೆ ದೊರೆಯಂತವರೆಗೆಲ್ಲ ಇರ್ತಾರೆ ಅವರು. ವಂದಿಗಳು, ಸೋದರು, ಮಾಗದರು ಅವರೆಲ್ಲ ಇರ್ತಾರೆ ಅವರು. ಯಥಾ ಪ್ರಕಾರ ಬೆಳಗ್ಗೆ ಅವರು ಮಾಡಬೇಕು ಆ ಕೆಲಸವನ್ನ. ರಾಜನ ಮನೆಗೆ ಅವರು ಬಂದರು, ಸೂತರು, ಮಾಗದರು. ವರ್ತಮಾನದ ವೈಶಿಷ್ಟ್ಯವನ್ನು ಹಾಡಿ ಹೋಗಲು ಅವರು ಸೂತರು. ವಂಶ ಚರಿತ್ರೆಯನ್ನ, ವಂಶದ ಹೆಗ್ಗಳಿಕೆಯನ್ನ ಹಾಡಿ ಹೋಗಲು ಅವರು ಮಾಗದರು. ಸೂತ ಮಾಗದರು ಅವರು ಕೂಡ ಬಂದರು ಹಾಡುವವರು, ಸುಪ್ರಭಾತವನ್ನು ಹಾಡುವವರು. ಅವರು ಬಂದು ತಮ್ಮ ಕೆಲಸ ಮಾಡ್ತಾರೆ. ಇಲ್ಲಿ ಬೆಳಗ್ಗೆ ಮುಗಿದು ಹೋಗಿದೆ, ಅವ್ರಿಗೆ ಗೊತ್ತಿಲ್ಲ ಪಾಪ. ಅವರು ಯಥಾ ಪ್ರಕಾರ ಕವಿತೆ ಕಟ್ಟಿ ಹಾಡುವವರು ಕವಿತೆ ಕಟ್ಟಿ ಹಾಡ್ತಾ ಇದ್ದಾರೆ, ವಂಶಾನು ಚರಿತ್ರೆಯನ್ನು ವರ್ಣನೆ ಮಾಡ್ತಕ್ಕಂಥವ್ರು ಅದನ್ನು ಮಾಡ್ತಾ ಇದ್ದಾರೆ, ರಾಜನ ವರ್ತಮಾನ ಕಾಲದ ಚರಿತ್ರೆಯನ್ನು ಹಾಡಿಕೊಳ್ತಕ್ಕಂಥವ್ರು ಅದನ್ನು ಮಾಡ್ತಾ ಇದ್ದಾರೆ. ಸ್ತುತಿ ಶಬ್ದವು ಅರಮನೆಯನ್ನು ತುಂಬಿತು, ಮಾರು ಮುಳುಗಿತು ಅರಮನೆಯಲ್ಲಿ. ಪಾಣಿವಾದಕರು ಅಂದ್ರೆ ಕೈಯಲ್ಲಿ ತಾಳವನ್ನು ನಡೆಸತಕ್ಕಂಥವ್ರು, ತಾಳದಲ್ಲಿಯೇ ದಶರಥನ ಹೊರಡ್ತಕ್ಕಂಥವ್ರು, ದಶರಥನ ಚರಿತ್ರೆಯನ್ನ ವಂಶಾನು ಚರಿತ್ರೆಯನ್ನು ತಾಳದಲ್ಲೇ ತೋರಿಸ್ತಕ್ಕಂಥವ್ರು. ಪಾಣಿವಾದ ನವಾದ ಏನು, ಇದೇನು ಕೂತಕು ಇಂಥದ್ದೆಲ್ಲ ಇತ್ತು ಅವತ್ತಿನ ಕಾಲದಲ್ಲಿ. ಪಾಣಿವಾದಕಾಹ ಅಂತ ಕೈ ಮಾತ್ರ ಅಂತ ಪಾಣಿವಾದಕರು ಅಂತ ತಾಳ ಅಂತ ನಾವು ಉಲ್ಲೇಖ ಮಾಡಿದ್ದಾರೆ. ಅದರಲ್ಲಿಯೇ ದಶರಥನ ವಂಶಾನು ಚರಿತ್ರೆಯನ್ನ ಹಾಡ್ತಕ್ಕಂಥವ್ರು.
ಅದನ್ನೇ ಮಾಡ್ತಾ ಇದ್ದಾರೆ ಅವರು. ಆ ಶಬ್ದಗಳಿಂದ ಪಕ್ಷಿಗಳು ಎದ್ದವು, ಕೊಂಬೆಗಳ ಪಕ್ಷಿಗಳು, ಮರದ ಕೊಂಬೆಗಳಲ್ಲಿ ಎದ್ದಂತಹ ಪಕ್ಷಿಗಳು ಮತ್ತು ಪಂಜರದ ಪಕ್ಷಿಗಳು ಅವೆಲ್ಲವೂ ಕೂಡ ಎದ್ದವು, ಸದ್ದು ಮಾಡಿದ್ವು ಅವೆಲ್ಲವೂ ಕೂಡ. ಹಾಗೆ ಬ್ರಾಹ್ಮಣೋತ್ತಮರು ಬಂದು ಪುಣ್ಯ ಪುರುಷರ ಪುಣ್ಯ ಕ್ಷೇತ್ರದ ಪುಣ್ಯ ತೀರ್ಥದ ಕೀರ್ತನವನ್ನ ಪುಣ್ಯ ಶಬ್ದ ಅಂತ ಹೇಳ್ತಾರೆ, ಅದನ್ನೆಲ್ಲ ಮಾಡಿದರು. ವೀಣೆಗಳು ಸದ್ದು ಮಾಡಿದವು. ಹಾಗೆ ದೊರೆಗೆ ಶುಭವಾಗಲಿ, ದೊರೆಯ ಶ್ರೇಷ್ಠನ ಹಾರಿಸತಕ್ಕಂಥ ಗಾಥೆಗಳ ಗಾಯನವು ಕೂಡ ಆ ಮನೆಯನ್ನು ತುಂಬಿದವು. ಸೇವಕ ಶ್ರೇಷ್ಠರು ಕೋವಿದರು ಸೇವೆಯಲ್ಲಿ ಅವರು, ಅಂಥವರೆಲ್ಲ ಬರ್ತಾರೆ. ಬೆಳಗ್ಗೆ ಮಾಡ್ತಕ್ಕಂಥ ಸೇವೆಗಳಿದೆ, ಶುಚಿ ಸಮಾಚಾರ ಶುದ್ಧವಾದ ಆಚಾರವುಳ್ಳಂಥ ಸೇವಾ ಕೋವಿದರು ಅವರೆಲ್ಲ ಬರ್ತಾರೆ. ಅವರಲ್ಲಿ ಆ ಹೊತ್ತಲ್ಲಿ ಬಂದು ಸೇವೆ ಮಾಡ್ತಕ್ಕಂಥವರಲ್ಲಿ ಸ್ತ್ರೀಯರು ಮತ್ತು ನಪುಂಸಕರು, ಇವರಿಗೂ ಜಾಗ ಇತ್ತಲ್ಲಿ. ಇವತ್ತಿನ ಕಾಲದಲ್ಲಿ ಎಲ್ಲೂ ಜಾಗ ಇಲ್ಲ ನಪುಂಸಕರಿಗೆ, ಆದರೆ ಅವತ್ತಿನ ಕಾಲದಲ್ಲಿ ಅರಮನೆಯಲ್ಲಿ ಜಾಗ ಇದೆ ಅವರಿಗೆ. ಬೆಳಗ್ಗೆ ಎದ್ದು ಅದೇನು ಅದೊಂದು ಶುಭ ಅಂತ ಕಾಣ್ತದೆ, ಬಹುಶಃ ಅವರ ದರ್ಶನವೂ ಕೂಡ ಒಂದು ಮಂಗಲ ಅಂತ ಕಾಣ್ತದೆ ಬೆಳಗಿನ ಹೊತ್ತಿನಲ್ಲಿ. ಹಾಗಾಗಿ ಬೆಳಗಿನ ಹೊತ್ತಿನಲ್ಲಿ ಸ್ತ್ರೀ ವರ್ಷವರ, ಈ ವರ್ಷವರ ಎನ್ನುವ ಶಬ್ದ ನಪುಂಸಕರಿಗಿರ್ತಕ್ಕಂಥದ್ದು. ಇಷ್ಟು ಒಳ್ಳೆ ಶಬ್ದ, ಇಷ್ಟು ಒಳ್ಳೆ ಶಬ್ದ ಅಂತ ನಪುಂಸಕರಿಗಿರ್ತಕ್ಕಂಥದ್ದು. ಅವರೇ ಹೆಚ್ಚಾಗಿರ್ತಕ್ಕಂಥ ಸೇವಕರು ಎಂದಿನಂತೆ ಬಂದು ಅವರು ಮಾಡೋ ಕೆಲಸ ಮಾಡೋಕೆ ಶುರು ಮಾಡಿದ್ದಾರೆ. ಅತ್ತ ಹರಿಚಂದನದಿಂದ ಮಿಶ್ರಿತವಾಗಿರ್ತಕ್ಕಂಥ ಉದಕ ಜಲ ಬಂಗಾರದ ಕುಂಭಗಳಲ್ಲಿ ಸ್ನಾನ ಶಿಕ್ಷಾಜ್ಞಾ, ಸ್ನಾನದ ವಿಧಾನವನ್ನು ಚೆನ್ನಾಗಿ ತಿಳಿದಿರ್ತಕ್ಕಂಥ ಪರಿಣಿತರುಗಳು ಸ್ನಾನಕ್ಕೆ ಅನುಗೊಳಿಸ್ತಾ ಇದ್ದಾರೆ. ಬಂಗಾರದ ಕುಂಭದಲ್ಲಿ ಹರಿಚಂದನದ ಜಲವನ್ನು, ಈ ಸ್ನಾನ ಶಿಕ್ಷಾಜ್ಞಾ ಎನ್ನುವಾಗ ಇದೊಂದು ಶಾಸ್ತ್ರ ಅಂತ. ಈ ಸ್ನಾನ ಶಾಸ್ತ್ರ, ಸ್ನಾನವನ್ನು ಹೇಗೆ ಮಾಡಬೇಕು, ಹೇಗೆ ಮಾಡಬಾರದು, ಸ್ನಾನದ ವಿಧಿಗಳು ಏನು, ಸ್ನಾನ ಶಿಕ್ಷಾಜ್ಞಾ ಅದೊಂದು ಶಿಕ್ಷಣ ಅಂತ. ನಮ್ಮ ಪೂರ್ವಜರು ಅದು ಹೇಗಿದ್ರು ಅನ್ನೋದನ್ನು ಆಶ್ಚರ್ಯದಿಂದ ನಾವು ಗಮನಿಸಬೇಕು ಇಂಥ ಹೊತ್ತಿನಲ್ಲಿ ಅಂತ. ಅದರಲ್ಲೂ ಕೂಡ ಸೂಕ್ಷ್ಮಗಳು, ಸ್ನಾನದಲ್ಲಿ ಕೂಡ ಹೇಗೆ ಮಾಡಬೇಕು, ಹೇಗೆ ಮಾಡಬಾರದು ಎನ್ನುವಂಥ ವಿಧಿವಿಧಾನಗಳು. ಹಾಗೆ ಮಂಗಲಾಲಂಬನೀಯ, ಬೆಳಗ್ಗೆ ಮಂಗಲಕ್ಕೋಸ್ಕರವಾಗಿ ಮುಟ್ಟಬೇಕಾಗಿರ್ತಕ್ಕಂಥ ವಸ್ತುಗಳು ಏನು, ಗೋವು, ಮಂಗಲ ದ್ರವ್ಯಗಳು, ಅರಿಶಿಣವೋ ಕುಂಕುಮವೋ ಅಥವಾ ತೆಂಗಿನಕಾಯೋ, ಅನೇಕ ಬಗೆಯ ಮಂಗಲ ದ್ರವ್ಯಗಳು ಬಾಯಿ ಮುಕ್ಕಳಿಸಲಿಕ್ಕೆ ಗಂಗಾಜಲ, ಎಳನೀರು, ಜೀರಿಗೆ ಕಷಾಯ, ಕನ್ನಡಿ, ವಸ್ತ್ರ, ಆಭರಣಗಳು ಇವೆಲ್ಲ ಬೆಳಗ್ಗೆ ಎದ್ದು ನೋಡಬೇಕಾಗಿರ್ತಕ್ಕಂಥದ್ದು. ನೀವು ಏನೇನು ನೋಡ್ಕೊಳ್ತಿದ್ದೀರಿ ನೀವೇ ನೋಡ್ಕೊಳ್ಳಿ. ಈಗ ಸದ್ಯಕ್ಕೆ ಬೆಳಗ್ಗೆ ಎದ್ದು ಏನು ನೋಡಬೇಕು ಅನ್ನೋದಕ್ಕೊಂದು ಪಟ್ಟಿ ಇದೆ. ಈಗೇನು ನೋಡ್ತೀರೋ ಗೊತ್ತಿಲ್ಲ ಬೆಳಗ್ಗೆ ಎದ್ದು ಅಂತ. ಹೀಗೆಲ್ಲ ಬೆಳಗಾಗಬೇಕು ಅಂತ ಈ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗ್ತಕ್ಕಂಥದ್ದು ಅಂತ. ಹಾಗಾಗಿ ಕುಮಾರಿ ಬಹುಲಾ ಸ್ತ್ರೀಯ, ಈ ಕುಮಾರಿಯರು ಚಿಕ್ಕ ವಯಸ್ಸಿನವರು ಅವರೇ ಹೆಚ್ಚು ಸಂಖ್ಯೆ ಅದರಲ್ಲಿ ಅಂತ. ಅಂಥವರು ಈ ಮಂಗಲಾಲಂಬನೆ ಕುಮಾರಿಯರು ಕೂಡ ಮಂಗಲವೇ, ಬೆಳಗ್ಗೆ ಎದ್ದು ನೋಡಬೇಕಾಗಿರ್ತಕ್ಕಂಥ ಶುಭ ಮಂಗಲದಲ್ಲಿ ಅದು ಕೂಡ ಬಂತು ಅಂತ. ಅವರು ತರಬೇಕು ಈಗ ಹಾಳು ಮುಖದು ಅಂತಂದ್ರೆ ಇದನ್ನೆಲ್ಲ ಬೆಳಗ್ಗೆ ಎದ್ದು ಆ ಮುಖ ನೋಡಬೇಕಾಗ್ತದೆ ರಾಜ. ಹಾಗಾಗಿ ಕುಮಾರಿಯರು ತರಬೇಕು ಅಂತ, ಮಂಗಲ ದ್ರವ್ಯಗಳನ್ನು ತರಬೇಕು. ಅದನ್ನು ನೋಡಿ ರಾಜನ ದಿನ ಆರಂಭ ಆಗಬೇಕು. ಯಾಕೆಂದ್ರೆ ಆ ದಿನ ಇಡೀ ರಾಷ್ಟ್ರಕ್ಕೆ ಸಂಬಂಧಪಟ್ಟಿರತಕ್ಕಂಥದ್ದು. ರಾಜನ ದಿನ ಅಂದ್ರೆ ಅದು ಎಲ್ಲರಿಗೂ ಸಂಬಂಧಪಟ್ಟಿರತಕ್ಕಂಥದ್ದು. ಅದರ ಶುಭಾಶುಭಗಳ ಪರಿಣಾಮ ಇಡೀ ರಾಷ್ಟ್ರಕ್ಕಿದೆ. ಅವನಿಗೊಬ್ಬನಿಗೆ ಯಾಕೆ ಅಂದ್ರೆ ಕಾರಣ ಇದು ಅಂತ. ನಮ್ಮೆಲ್ಲರಿಗೂ ಸಂಬಂಧಪಟ್ಟವನು, ಅವನಿಗೇನಾಗ್ತದೋ ಅದರ ಪರಿಣಾಮಗಳು ನಮ್ಮೆಲ್ಲರ ಮೇಲೆ ಹೋಗ್ತವೆ. ಹಾಗಾಗಿ ತುಂಬಾ ಮುಖ್ಯವಾಗಿರತಕ್ಕಂಥದ್ದು ಇದು ಅಂತ. ತಂದ್ರು ಆ ಮಂಗಲ ದ್ರವ್ಯಗಳನ್ನು ಕುಮಾರಿಯರು. ಹೀಗೆ ಬೆಳಗಿನ ಕಾಲದಲ್ಲಿ ಸರ್ವ ಲಕ್ಷಣ ಸಂಪನ್ನಂ ಸರ್ವಂ ವಿಧಿವತ್ ಅರ್ಚಿತಂ ಸರ್ವಂ ಸುಗುಣ ಲಕ್ಷ್ಮೀವತ್ ತದ್ಬಭೂ ಅವಿಹಾರಿಕಂ. ಏನೆಲ್ಲವನ್ನೂ ಬೆಳಗ್ಗೆ ಮಾಡಬೇಕು, ಏನೆಲ್ಲವನ್ನು ತರಬೇಕು, ಅದೆಲ್ಲವನ್ನು ವಿಧಿವತ್ತಾಗಿ ಅಲ್ಲಿ ನೆರವೇರಿಸಿದ್ದಾರೆ. ಆದರೆ ದೊರೆ ಎದ್ದು ಬರ್ತಾ ಇಲ್ಲ. ಎದ್ದು ಬರುವ ಹೊತ್ತಿನಲ್ಲಿ ದೊರೆ ಎದ್ದು ಬರ್ತಾ ಇಲ್ಲ. ಸೂರ್ಯೋದಯದವರೆಗೆ ಸಮುತ್ಸುಕರಾಗಿ ಕಿಂಸು ಏನಿದು ಆತಂಕಿತರಾಗಿ ಅರ್ಥವಾಗದೆ ಎಲ್ಲರೂ ಕಾಯ್ತಾ ಇದ್ದಾರೆ. ಸೂರ್ಯೋದಯಕ್ಕೆ ಎದ್ದು ಬರೋದಲ್ಲ ದೊರೆ, ಬಹಳ ಮುಂಚೆ ಎದ್ದು ಬರಬೇಕು. ದೊರೆಯಾದ್ರೇನು, ಏಳು ಹೊತ್ತಿಗೆ ಹೇಳಬೇಕು. ಇದಕ್ಕೆಲ್ಲ ಈ ಕಾರಣಗಳಿಗೆ ವಿನಾಯಿತಿ ಇಲ್ಲ ದೊರೆ ಎನ್ನ ಕಾರಣಕ್ಕೆ ಅಂತ. ಹಾಗಾಗಿ ಸೂರ್ಯೋದಯದವರೆಗೆ ಅದಂತೂ ಬಹಳ ಮಿತಿ ಮೀರಿದೆ ಹೊತ್ತದು. ಸೂರ್ಯೋದಯವಾಯಿತು ಅಂದ್ರೆ ಅದು ಇನ್ನು ಅಂದ್ರೆ ಏನು ಅಂತ, ಅನಾಹುತ ಏನಾರ ಇದೆ ಅಂತ ಯೋಚನೆ ಮಾಡುವಂತ ಹೊತ್ತು ಅದು ಅಂತ. ಈಗ ಭಾರಿ ಸಹಜವಾದ ಹೊತ್ತದು ಅಂತ.
ಅದೇ ಸಹಜವಾದ ಹೊತ್ತು ಇದ ಅಂತ ಹಾಗಾಗ್ಬಿಟ್ಟಿದೆ ಅಂತ. ನಿಜವಾಗಿ ಸೂರ್ಯೋದಯ ಅಂದ್ರೆ ಬಹಳ ಬಹಳ ತಡ ಅಂತ, ಒಂದು ಯಾಮ ಆಗಿರ್ಬೇಕು ಅಷ್ಟೊತ್ತಿಗೆ ಎದ್ದು ಅಂತ, ಒಂದು 3 ತಾಸಾಗಿರ್ಬೇಕು ಎದ್ದು ಸೂರ್ಯೋದಯ ಅಂತಂದ್ರೆ ನಿಜವಾಗಿ ಆದ್ರು ಅಂತ, ಕೊನೆಯ ಪಕ್ಷ 1.5-2 ಗಂಟೆ ಆದ್ರೂ ಆಗಿರ್ಬೇಕು. ಆದ್ರೆ ಬಹಳ ವ್ಯತ್ಯಾಸ ಆಗಿದೆ ಈಗ, ಅದೆಲ್ಲ ಒಳ್ಳೇದಕ್ಕಲ್ಲ. ಬಳಿಕ ಏನಾಯ್ತು ಅಂದ್ರೆ, ಈ ದೊರೆಯ ಮಂಚಕ್ಕೆ ಹತ್ತಿರ ಇರತಕ್ಕಂಥವ್ರು ಅಂತ ಸ್ತ್ರೀಯರು ಅಂತ ಅನತಿ ದೂರದಲ್ಲಿ ಇರತಕ್ಕಂಥವ್ರು, ಅವರಿಗೆ ಬೆಳಗ್ಗೆ ಎಬ್ಸೋ ಕೆಲಸ ಅವರಿಗೂ ಕೂಡ ಇರ್ತದೆ ಅಗತ್ಯ ಬಂದ್ರೆ ಅಂತ, ಅವ್ರು ಬಂದು ದೊರೆಯನ್ನು ಎಬ್ಬಿಸ್ತಾ ಇದ್ದಾರೆ. ಅವರೆಲ್ಲ ತುಂಬಾ ಒಳ್ಳೆ ನಡತೆಯವರು, ನಯವನೀಯ ಸಂಪನ್ನರು. ಅವರು ಬಂದು ದೊರೆಯನ್ನ ಮುಟ್ಟಿದ್ರೆ ನಕಿಂಚಿದಪಿ ಉಪಲೇಭಿರೆ, ಅದೇನ್ ಸಿಗಬೇಕು ಮುಟ್ಟಿದಾಗ ಸಿಗಲಿಲ್ಲ, ಸಿಗಬೇಕಲ್ಲ, ಸ್ಪರ್ಶದಲ್ಲಿ ಬಿಸಿ ಇರಬೇಕು, ನಾಡಿ ಬಿಡಿತಾ ಇರಬೇಕು, ಹೃದಯದ ಬಿಡಿತಾ ಇರಬೇಕು, ರಕ್ಷಣೆ ಇದೆಯಲ್ಲ, ನಿದ್ದೆಯಲ್ಲಿದ್ರೆ ಏನಿದೆ ಹೇಗಿರ್ಬೇಕು ಅದಕ್ಕೊಂದು ರಕ್ಷಣೆ ಇದೆಯಲ್ಲ ಅಂತ. ತಾ ಸ್ತ್ರೀಯ ಸ್ವಪ್ನಶೀಲ ಜ್ಞಾಹ, ಅವರಿಗೆ ಸ್ವಪ್ನಶೀಲ ಗೊತ್ತು. ಸ್ವಪ್ನಶೀಲ ಅಂದ್ರೆ ಸ್ವಪ್ನ ಸ್ವಭಾವ, ಸ್ವಪ್ನ ಹೇಗೆ, ಸ್ವಪ್ನ ಅಂದ್ರೆ ನಿದ್ದೆ ಅಂತಿದೆ ಆ ಅರ್ಥ ಇರ್ತಕ್ಕಂಥದ್ದು, ಇದು ನಿದ್ದೆ ಹೇಗಿರ್ತದೆ ಅಂತ, ಅದ್ರ ಸಂಪೂರ್ಣ ಲಕ್ಷಣಗಳನ್ನು ಬಲ್ಲವರು ಅಂತ ನೋಡಿ. ಯಾರ್ಯಾರನ್ನು ತಂದಿಟ್ಕೊಳ್ತಿರ್ಲಿಲ್ಲ ಅಂತ, ಒಂದೊಂದರಲ್ಲೂ ಸೂಕ್ಷ್ಮಗಳು ಅಂತ. ಈ ಎಬ್ಬಿಸುವ ಸ್ತ್ರೀಯರಿದಾರಲ್ಲ, ಇವರಿಗೆ ಇಡೀ ನಿದ್ದೆಯ ಶಾಸ್ತ್ರವೇ ಗೊತ್ತಿದೆ ಅಂತ. ನಿದ್ದೆ ಹೇಗಿರ್ತದೆ, ಹೇಗಿರ್ಬೇಕು, ಎಂಥ ನಿದ್ದೆ ಬಂದಿದೆ, ಗಾಢ ನಿದ್ದೆ ಬಂದಿದೆಯಾ ಅಥವಾ ಸರಿಯಾದ ನಿದ್ದೆ ಬಂದಿಲ್ವಾ, ಏನಾಗಿದೆ ಪರಿಸ್ಥಿತಿ, ಪೂರ್ತಿ ಗೊತ್ತಿದೆ ಅವರಿಗೆ ಅಂತ. ಅದರ ಅಮೂಲಾಗ್ರವಾಗಿ ಪಲ್ಲವರು ಅದನ್ನು ಅಂತ. ಹಾಗಾಗಿ ಸ್ವಪ್ನ ಕ್ಷೀರಜ್ಞಾ ಚೇಷ್ಟ ಸಂಚಲನ ದಶು, ಆ ರಾಜನ ಸ್ಪಂದ ಇದೆಯಲ್ಲ ಶರೀರದಲ್ಲಿ ಯಾವ ಕ್ರಿಯೆಗಳು ನಡೀತಾ ಇರಬೇಕು, ಅದೇನು ಇಲ್ಲ, ಗಡಗಡನೆ ನಡಗಿದ್ರಂತೆ. ತಾವೇಪಸು ಪರಿಯಿತ ಆಶ್ಚ, ಹೇಗೆ ಅಂದ್ರೆ ಪ್ರವಾಹಕ್ಕೆ ಎದುರಾಗಿರ್ತಕ್ಕಂಥ ಜೊಂಡು ಹುಲ್ಲು, ಹುಲ್ಲಿನ ತುದಿ, ಅದು ಗಡಗಡ ನಡುಗುವ ಹಾಗೆ ಗಡಗಡನೆ ನಡಗಿದ್ರು. ಯಾಕೆಂದ್ರೆ ರಾಜನ ಪ್ರಾಣ ಯೇಶು ಶಂಕಿತ, ರಾಜನ ಪ್ರಾಣದ ಕುರಿತು ಶಂಕೆ ಬಂತು ಆ ಸ್ತ್ರೀಯರಿಗೆ. ಬದುಕಿನ ಲಕ್ಷಣಗಳಲ್ಲ ಇದ್ಯಾವುದು ಅಂತ ಅನ್ನಿಸ್ತು ಅಂತ. ಅಥ ಸಂದೇಹ ಮಾನಾನ, ಸಂದೇಹ ಪಡ್ತಾ ಇದ್ದಾರೆ ಆ ಸ್ತ್ರೀಯರು, ಶಂಕೆಗೊಳಗಾಗಿದ್ದಾರೆ, ಏನಾಗಿರಬಹುದು ದೊರೆಗೆ ಎನ್ನುವ ಬಗ್ಗೆ. ಯಾಕೆಂದ್ರೆ ದೊರೆಯ ತೀವ್ರತರವಾಗಿರ್ತಕ್ಕಂಥ ಶೋಕ ಏನಿದೆ ಅಂದ್ರೆ ಅದು ಏನು ಏನು ಬೇಕಾದ್ರೂ ಆಗ್ಬಹುದು ಅನ್ನೋ ಕಲ್ಪನೆ ಎಲ್ಲರಿಗೂ ಇದೆ. ದೊರೆ ಬಾಯಿ ಬಿಟ್ಟು ಮತ್ತೆ 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 ಹೇಳಿದ್ದಾನೆ, ನಾನು ಬದುಕೋದಿಲ್ಲ, ನಾನು ಬದುಕೋದಿಲ್ಲ, ನಾನು ಸತ್ತು ಹೋಗ್ತೇನೆ ಎಂಬುದಾಗಿ ಮತ್ತೆ ಮತ್ತೆ ಹೇಳಿದ್ದಾನೆ. ಸಂದರ್ಭವು ಕೂಡ ಹಾಗೆ ಇದೆ. ಹಾಗ ನೋಡಿದ್ರೆ 3 ಹಾಗೆ ಕಾಣ್ತಾ ಇದ್ದಾರೆ. ಅವರಿಬ್ರು ಪ್ರಜ್ಞಾಹೀನರಾಗಿದ್ದರಂತೆ, ಕೌಸಲ್ಯ ಮತ್ತು ಸುಮಿತ್ರೆಯರು ಅಂತ. ಅಪ್ರಜ್ಞ ಸ್ಥಿತಿ ಅವರಿಗೆ ಅಂತ, ಬರೀ ನಿದ್ದೆ ಮಾತ್ರ ಅಲ್ಲ ಅಂತ, ಆ ರೀತಿ ಇತ್ತು ಅಂತ ಕೆಲವರು ವಿವರಣೆ ಕೊಟ್ಟಿದ್ದಾರೆ. ದೊರೆಯರು ಅದರಾಚೆಗಿದೆ, ಅದು ಅಪ್ರಜ್ಞ ಸ್ಥಿತಿ ಸ್ಥಿತಿ ಕೂಡ ಅಲ್ಲ ಅದು ಅಂತ, ಆ ಲಕ್ಷಣಗಳು ಕೂಡ ಇಲ್ಲ ಅಂತ, ಅಂತ ಸ್ಥಿತಿ ಇದೆ ಅಂತ. ಹಾಗಾಗಿ ಭಯಗೊಂಡು ನಡುಗಿದ್ರು. ಹೇಗೆ ಎದುರಿಸ್ತಾರೋ ಈ ಸನ್ನಿವೇಶವನ್ನ, ಯಾಕೆಂದ್ರೆ ರಾಮನಿಲ್ಲ, ಲಕ್ಷ್ಮಣನಿಲ್ಲ, ಭರತ ಶತ್ರುಘ್ನರು ಇಲ್ಲ, ದೊರೆ ಹೋಗಿದ್ದಾನೆ. ಈ ಸಂದರ್ಭವನ್ನ ಅಯೋಧ್ಯೆ ಹೇಗೆ ಎದುರಿಸ್ತದೆ, ಕಷ್ಟಕರವಾಗಿರ್ತಕ್ಕಂಥ ಸ್ಥಿತಿ. ಅಕ್ಷರಶಃ ಅಯೋಧ್ಯೆ ಅನಾಥ, ಈಗ ಅಯೋಧ್ಯೆಯ ನಾಥರು, ನಾಥರಾಗಬೇಕಾದವರು ದೊರೆ ಅಯೋಧ್ಯೆಗೆ ನಾಥ, ಇಲ್ಲಾಂದ್ರೆ ರಾಮ ಆಗಬೇಕಾಗಿತ್ತು, ಭರತ ಆಗಬೇಕು ರಾಮನ ನಂತರ, ಲಕ್ಷ್ಮಣ ಆಗಬೇಕು, ಅದಲ್ಲ ಅಂದ್ರೆ ಕೊನೆಯಲ್ಲಿ ಶತ್ರು ಯಾರೂ ಇಲ್ಲ, ಇವರು ಯಾರೂ ಇಲ್ಲದ ಅಂತಹದೊಂದು ಅದ್ಭುತವಾದ ಊರು. ಆ ಊರಿಗೆ ಎಂತೆಂಥ ಒಡೆಯರು ಇದ್ರು ಅಂದ್ರೆ ಯಾರಿಗೂ ಇಲ್ಲ, ಯಾವ ಊರಿಗೂ ಇಲ್ಲ. ಈಗಿನ ಸ್ಥಿತಿ ಏನಂದ್ರೆ ಯಾರಿಲ್ಲದ ಸ್ಥಿತಿ, ಅಂತ ಸ್ಥಿತಿ ಇದೆ. ಇಲ್ಲಿ ಏನ್ ನಿಲ್ಸೋಣ, ಯಾಕೆಂದ್ರೆ ಇಲ್ಲಿಂದ ಮುಂದೆ ಮತ್ತೊಂದು ಪರ್ವವೇ ಪ್ರಾರಂಭ ಆಗ್ತದೆ, ಬೇರೊಂದು ಪರ್ವವೇ, ಬೇರೊಂದು ಘಟ್ಟವೇ ಪ್ರಾರಂಭ ಆಗ್ತದೆ. ಎದ್ದ ಈಗ ಯಾರಿಗೆ ಯಾರಿಗೆಲ್ಲ ಎಚ್ಚರವಿಲ್ಲವೋ ಅವರಿಗೆಲ್ಲ ಎಚ್ಚರವಾದರೆ ಅದು ಅತ್ಯಂತ ವಿಕ್ಷಿಪ್ತವಾಗಿರ್ತಕ್ಕಂಥ ವಿಚಿತ್ರವಾದ ಸ್ಥಿತಿಗೆ ಹೋಗುವಂಥದ್ದು ಅಂತ. ಹಾಗಾಗಿ ಇಲ್ಲಿಗೆ ನಿಲ್ಲಿಸಿಕೊಂಡು ನಾಳೆ ಇಲ್ಲಿಂದ ಮುಂದಿನ ಘಟ್ಟವನ್ನು ನಾವು ಪ್ರತೀಕ್ಷೆ ಮಾಡೋಣ. ಮುಂದೆ ನಮಗಿದು ಅಮಂಗಲ ಅಂತ ಅನ್ಸ, ಮಂಗಲಕ್ಕೆ ಹೋಗಿ ಸೇರಬೇಕದು. ದಶರಥನು ಕೂಡ ಅವನು ಅವನ ಸಾವು ಸಾವಲ್ಲ, ಯಾಕೆಂದ್ರೆ ರಾಮನ ಚೈತನ್ಯ ಅವನ ಜೊತೆಗಿದೆ, ರಾಮನ ಶಕ್ತಿ ಅವನ ಜೊತೆಗಿದೆ. ಮುಂದೆ ದಶರಥ ಉಲ್ಲೇಖ ಮಾಡ್ತಾನೆ, ಮತ್ತೆ ಅವನಿಗೆ ಮಾತು ಬಂದಾಗ ಅವನಿಗೆ ಮಾತು ಬರ್ತದೆ ಮುಂದೆ ಮತ್ತೆ, ಹಾಗೆ ಉಲ್ಲೇಖ ಮಾಡ್ತಾನೆ. ಅವನನ್ನು ರಾಮ ಕಾಪಾಡ್ತಾ ಇದ್ದಾನೆ ದಶರಥನನ್ನು. ಹಾಗಾಗಿ ಅವನಿಗೇನು ಅನಾಹುತ ಅಂದ್ರೆ ಅನಾಹುತ ಅಂತ ಅನಾಹುತ ಆಗಲಿಕ್ಕೆ ಸಾಧ್ಯ ಇಲ್ಲ ಅಂತ. ಹಾಗಾಗಿ ಮಂಗಳದಲ್ಲೇ ಪರಿವರ್ತನವಾಗಬೇಕು, ರಾಮನ ಸನ್ನಿಧಿಯಲ್ಲಿ ಅಮಂಗಲವಿರಲಿಕ್ಕೆ ಹೇಗೆ ಸಾಧ್ಯ ಹೇಳಿ. ಹಾಗಾಗಿ ಇಲ್ಲಿಂದ ಮುಂದಿನ ಘಟ್ಟವನ್ನ ನಾಳೆ ಅವಲೋಕನ ಮಾಡೋಣ. ಸರ್ವರಿಗೂ ಮಂಗಲವಾಗಲಿ. ಹರೇ ರಾಮ.